Sadhguru atau sesuatu di guru tidak boleh mana Narayana aja paripurna guna ada nama aja Vishnu daya kepala yon niri prataya nama prataya yuvasa sura saucha dukha satkaranaya vitataya namo namaste he rama jagadashyama swamin nirdosha purusha Bhima tamasa yoni naam mama munchatavanugam Mahavyakaranam bodhi mantha manasa mandaram tavayantam ramakirtya hanumantam upasmahe Valmikir gauhti yamno mahihara tadashraya yaddubdha upajivanti tavayas tarana kajiva Sarama pavittavada Srimad Ramayanada Aranya Kandadalli ಹೇಗೆ ರಾವಣ ಮಾರೀಚನನ್ನು ಸೀತಾಪರ್ಣದ ಕಾರ್ಯದಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳಿ ಬೆದರಿಸಿ ಒಪ್ಪಿಸ್ತಾಮದನ್ನು ನೋಡಿದ್ದೆ. ಮಾರೀಚ ಎಷ್ಟು ತಿಳುವಳಿಕೆ ಹೇಳಿದರೂ ಸಹ ರಾವಣನಿಗೆ ಅರ್ಥವಾಗಲಿಲ್ಲ. ಅದರ ವಾಲ್ಮೀಕಿ ಬರೀಬೇಕು ಹೇಳ್ತಾರೆ, ಎಂಥ ಒಳ್ಳೆ ಒತ್ತಿ ಸಹನು ಈ ಸಾಯದ ಹೊರಟವನಿಗೆ ಹೇಗೆ ಹಿಡಿಸೋದಿಲ್ವ ಹಾಗೆ ಅಂತ ಹೇಳಿ ಮುಮೂರ್ಷೋಹೋ ಭೈಷಜಂ ಇವ ಸಾವು ನಿಶ್ಚಿತವಾದವನಿಗೆ ಹೇಗೆ ಔಷಧಿಯ ಬಗ್ಗೆ ಆಸಕ್ತಿ ಅಥವಾ ಅಭಿರುಚಿ ಬರಲು ಸಾಧ್ಯವೇ ಇಲ್ಲವ ಹಾಗೆ ಕೆಳಕ್ಕೆ ಹೊರಟ ಜನಗಳಿಗೆ ಹಿತೋಪದೇಶ ಕಿವಿಗೆ ಬಿಡೋದಿಲ್ಲ ಅಂತ ಹೇಳುತ್ತಾರೆ. ಅದರಿಂದಾಗಿ ರಾವಣ ಮಾರೀಚನ ಪ್ರತಿ ಮಾತಿಗೂ ಸಹ ಇನ್ನೊಂದು ಉತ್ತರ ಕೊಟ್ಟಿದ್ದೇನೆ ಹೊರತು ಮಾತಿ ಮಾತು ಅಂತಾರಲ್ಲ ಮಾತಿ ಮಾತಾಡಿದ ಹೊರತು ಅದನ್ನು ರಸಕ್ಕೆ ಹೋಗಲಿಲ್ಲ. ಯಾರಿಗೆ ವಿನಾಶದ ಕಾಲ ಸನ್ನಿಹಿತ ಅವರ ಬುದ್ಧಿ ಕೆಡತ್ತಂತೆ. ವಿನಾಶ ಕಾಲೇ ವಿರುದ್ಧ ಬುದ್ಧಿ ಹೇಳ್ತವದು ಮಾತು ರಾವಣ ಶ್ರೇಷ್ಠ ನಿದರ್ಶನ. ಅದಕ್ಕೆ ಮಾರೀಚ್ಯ ಗದರಿಸಿ ಹೇಳಿದ, ಗದರಿಸಿ ಹೇಳಿದ, ಎಲ್ಲವನ್ನೂ ಹೇಳಿದ. ರಾವಣ ಹೇಳಿದ್ದು ಕೊನೆಗೊಂದೇ, ನಾನು ನಿನ್ನ ಉಪದೇಶ ಕೆಡೋದಕ್ಕೆ ಬಂದಿಲ್ಲ, ಸಹಾಯ ಮಾಡುವಂತ ಆಜ್ಞೆ ಮಾಡಕ್ಕೆ ಬಂದಿದ್ದೇನೆ ಅಂತ ಹೇಳಿದ. ಅದಕ್ಕೆ ಕಥೆ ಮುಗಿಸಿ, ನೀವು ಸಲಹೆ ಕೇಳಿದವರು ಯಾರಿಲ್ಲ, ನಾನೀ ತೀರ್ಮಾನ ಮಾಡ್ಕೊಂಡು ಬಂದಾಗಿದೆ. ನೀವೆಲ್ಲ ನನ್ನ ಸಹಚರರು, ನನ್ನ ಮಾತನ್ನು ನಡೆಸಬೇಕೇ ಹೊರತು ನನಗೆ ತಿರುಗಿ ಮಾತಾಡೋದು ಉದ್ದೇಶ ಮಾಡೋದಕ್ಕೆ ಬರಕೂಡುದು ಅಂತ ಹೇಳಿದರೆ ಈ ಮಾತು ಅರ್ಥ ಮಾಡಿಕೊಂಡ್ರೆ ಇದೇ ಮಾತನ್ನು ದುರ್ಯೋಧನ ವಿದುರನೇ ಹೇಳುತ್ತಾನೆ. ವಿದುರ ಅಷ್ಟಾದ ಉಪದೇಶ ಮಾಡಿದರೆ ಯಾರು ಇವನು ಜಾಸ್ತಿ ಮಾತನ್ನು ಕರೆಸಿದ್ದು ಅಂತ ಹೇಳುತ್ತಾನೆ. ಎಷ್ಟು ಸೊಕ್ಕವನಿಗೆ ದುರ್ಯೋಧನ ಆ ರೀತಿ ಮಾಡಿ ಕೊನೆಗೆ ಸರ್ವನಾಶವನ್ನು ಕಂಡವನು ದುರ್ಯೋಧನ, ಅದೇ ರೀತಿ ಸರ್ವನಾಶಕ್ಕೆ ಅಣಿಯಾದವನು ಈ ಒಬ್ಬ ರಾವಣ. ಮಾರೀಚ ವಿದುರ ಒಳ್ಳೆಯವನಾಗಿ ಹೇಳಿದ, ಮಾರೀಚ ಒಳ್ಳೆಯವನಾಗಿ ಹೇಳಲಿಲ್ಲ, ಆದರೆ ಬೆದರಿಕೆ ಭಯಪಟ್ಟು ಹೇಳಿದ. ರಾಮನ ವಿರುದ್ಧ ಹೋಗೋದು ಅಂದ್ರೆ ಒಂದೇ, ಪ್ರಾಣ ಕಳ್ಕೊಳ್ಳೋದು ಅಂದ್ರೆ ಒಂದೇ ಅಂತ ಅವನ ಅನುಭವವನ್ನು ಮೂರ್ನಾಲ್ಕತ್ತೆ ತಿಳಿಸಿ ಹೇಳಿದ. ರಾವಣ ಯಾವುದು ಎದುರಿಸಲಿಲ್ಲ, ನನಗೆ ಬೆದರಿಸಿದ, ನೀನು ಹೋಗ್ತೀಯೋ ಅಥವಾ ನಾನು ನಿನ್ನನ್ನು ನಾನೇ ಕೊಲ್ಲಲು ಅಂತ ಹೇಳಿದ್ದೆ. ರಾಮನ ಹತ್ರ ಹೋದ್ರೆ ಕೊಲ್ತೇನೆ ಅಂತ ತಾನೇ ಹೆದರಿಕೆ ನಿನಗೆ, ಹೋದರೆ ರಾಮ ಕೊಲ್ತಾನೆ, ಹೋದರೆ ನಾನೇ ಕೊಲ್ತೇನೆ ಅಂತ ಹೇಳಿದ. ತಕ್ಷಣ ಮಾರೀಚನಿಗೆ ಭಯ ಆವರಿಸಿತು, ಸ್ವತಃ ಸ್ವತಃ ದುಷ್ಟನೂ ಆಗಿತ್ತ. ಆಗ ಒಪ್ಕೊಂಡಾಯ್ತು ರಾವಣ, ನಿನ್ನ ಮಾತನ್ನು ಕೇಳ್ತೇನೆ ಅಂತ ಹೇಳಿದ. ಆಗ ರಾವಣ ಅನ್ನ ನೋಡು ಈಗ ನಿಜವಾದ ಮಾರೀಚನಾದೆ ಅಂತ ಹೇಳಿದ. ಇಷ್ಟೊತ್ತು ಏನೋ ಆಗಿಬಿಟ್ಟಿರ್ತೀನಿ, ಸರಿಯಾಗಿ ಹೋಯ್ತೇನೆ, ಏಕಾಶಿ ಊಟ ಮಾಡಿದೆ, ಉಪವಾಸ ಮಾಡ್ತೇನೆ ಅಂತ ಕೂತವರು ತಿಂಡಿ ಕವೇ ಶುರು ಮಾಡಿಬಿಟ್ಟೆ, ಈ ನಮ್ಮವನಾದೆ ಅಂತ ಹೇಳ್ತಾರಲ್ಲ. ಉಪವಾಸ ಇದ್ದವನಾದ್ರೆ ಬೇರೆಯವರು, ತಿನ್ನ ಶುರು ಮಾಡೋ ನಮ್ಮವ್ ಅಂದರೆ ನರಕ ಕೊಲತ್ತೆ ಕಂಪನಿ ಕೊಡ್ತಾನೆ ಅಂತ ಅರ್ಥ. ಇನ್ನೇನು ಅಂದರೆ ಮನುಷ್ಯನ ಸ್ಥಿತಿ ಎಷ್ಟು ಅನ್ಯಾಯ. ಮಾರೀಚನ ತಪ್ಪುದಾರಿಯನ್ನು ಬಂದಿದ್ದನ್ನು ಕಂಡು ಸರಿದಾರಿ ಅಂತ ತಿಳ್ಕೊತಾನಲ್ಲ, ಇದನ್ನೇ ಭ್ರಾಂತಿ. ಆಧಾರಿ ತಿಳ್ಕೊಂಡಿರೋದೇ ಹಾಗೆ. ಇವತ್ತು ಮಾಡರ್ನ್ ಅಂತ ಅರ್ಥ ಏನು? ಮಡಿಮಗಿ ಬಿಟ್ಟರೆ ಮಾಡರ್ನ್ ಅಂತ ಅರ್ಥ. ಮಡಿಮಗಿ ಬಿಡಬೇಕು, ಧರ್ಮ ಬಿಡಬೇಕು, ಸುಳ್ಳು ಹೇಳೋ ಅಭ್ಯಾಸ ಮಾಡಬೇಕು. ಆಗ ಭಾರಿ ಮಾಡರ್ನ್ ಹೈಲಿ ಪ್ರೋಗ್ರೆಸಿವ್ ಅಪ್ರೋಚ್ ತಿಳ್ಕೊಂಡ್ಬಿಟ್ಟಿದ್ದ. ಅಂದರೆ ವ್ಯಾಲ್ಯೂಗಳು ಇವತ್ತು ಧರ್ಮವನ್ನೇ ಅಧರ್ಮ, ಅಧರ್ಮವನ್ನೇ ಧರ್ಮ ಅಂತಿರ್ತಕ್ಕಂಥ ಪ್ರಶ್ನೆ. ನೀನೇನು ಮಾಡಬೇಕು ಅಂತ ಮಾರೀಚ, ಮಾಯಾ ಜಿಂಕೆಯಾಗಬೇಕು. ಅದು ಚಿನ್ನದ ಬಣ್ಣದ ಜಿಂಕೆ, ಅಲ್ಲಿರ್ತಕ್ಕಂಥ ಮಧ್ಯೆ ಮಧ್ಯೆ ಮಚ್ಚೆಗಳೆಲ್ಲ ಕೂಡ ರತ್ನಗಳ ಮಚ್ಚೆಯಾಗಿರುತ್ತೆ. ನೋಡ್ತಕ್ಕಂಥ ಎಂಥವ್ರಿಗೂ ತಕ್ಷಣ ಆಕರ್ಷಣೆ ಹುಟ್ಟಬೇಕು. ಸೀತೆ ಸಾಮಾನ್ಯ ಸ್ತ್ರೀಯಲ್ಲ, ಅಂಥವಳು ಮರಳಾಗಬೇಕಾದ್ರೆ ನೀನು ಎಂಥೆಂಥ ಯೋಜನೆ ಮಾಡಬೇಕು ನೋಡು. ಆ ರೀತಿ ಮಾಡಿ ಸೀತೆಯ ಮುಂದೆ ಚಿತ್ರವಿಚಿತ್ರ ಓಡಾಡಬೇಕು. ಆಗ ರಾಮನನ್ನ ತರಲಿಕ್ಕೆ ಕೇಳ್ತಾರೆ, ರಾಮ ಹೊಡ್ತಾನೆ, ನೀನು ದೂರ ಹೋಗಬೇಕು. ಆಮೇಲೆ ರಾಮನನ್ನು ಹೊಡಿತಾನೆ, ಎಂಥ ಧೂರ್ತ ರಾವಣ, ನೀನು ಸಾಯ್ತಿ ಅಂತ ಹೇಳ್ತಾ ಸ್ಪಷ್ಟ, ಅಲ್ಲಿ ಸತ್ತೋಗ್ತಿ ಗ್ಯಾರಂಟಿ. ಸಾಯ್ಬೇಕಾದ್ರೆ ಆ ಸೀತೆ ಲಕ್ಷ್ಮಣ ಅಂತ ಸಾಯ್ಬೇಕು, ನೀನು ರಾಮನನ್ನು ಅನುಕರಿಸ್ಬೇಕು. ಎಲ್ಲ ಸೈನ್ ಅಪ್ ಮಾಡ್ತಾನೆ ರಾವಣ, ಆ ಸೀತೆ ಲಕ್ಷ್ಮಣ ಅಂತ ಹೇಳಿದ್ರು. ಆಗ ರಾಮನಿಗೆ ಏನೋ ಆಗಿದೆ ಅಂತ ತಿಳ್ಕೊಂಡ್ಬಿಡ್ತಾರೆ, ಸೀತೆ ಲಕ್ಷ್ಮಣನ ಕಳಿಸ್ಕೊಡ್ತಾಳೆ, ಸೀತೆ ಒಂಟಿ ಆಗ್ತಾಳೆ, ಆಗ ಅಪಹರಣ ಮಾಡ್ತೇನೆ. ಇದು ರಾವಣನ ತಂತ, ಅಂದರೆ ಸೀತೆ ಒಂಟಿಯಾದ ಮೇಲೆ ಅಪಹರಣ ಮಾಡ್ತೇನೆ, ರಾಮ ಇದ್ದಾಗಲೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮಣ ಇದ್ದಾಗಲೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅವನ ಯೋಜನೆ. ಆದರೆ ಸೀತಾದೇವಿ ಯಾರದ್ದು ಗೊತ್ತಿದ್ರೆ ಸೀತಾದೇವಿ ಸ್ವಂತ ಶಕ್ತಿ ಎಷ್ಟಿದೆ ಗೊತ್ತೇನು? ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾವಿಭೂತಿ ವೃತ್ತಿ ಪ್ರಕಾಶ ನಿಯಮಾವೃತಿ ಬಂಧ ಮೋಕ್ಷಾಹ ಯಶ್ಯ ಅಪಾಂಗ ನವಮಾತ್ರತ ಊರ್ಜಿ ತಾತ ಶ್ರೀಯತ್ ಕಟಾಕ್ಷ ಬಲವತಿ ಅಜಿತಂ ನಮ. ಇಂಥ ಶಕ್ತಿ ಸೀತಾದೇವಿ. ಸೀತಾವನಿಗೆ ಅರ್ಥ ಆಗಿಲ್ಲ. ಹೇಗಾದ್ರೆ ಲಕ್ಷ್ಮಣ ಇದ್ರೂ ಕಷ್ಟ, ಸೀತೆ ಒಬ್ಬಳೇ ಇದ್ರೆ ಪಡೆದು ತಿಳ್ಕೊಂಡಿದ್ದ. ಲಕ್ಷ್ಮಣ ಎಲ್ಲ ಯಾರು? ಇವರ ಕಟಾಕ್ಷ ಮಾತ್ರದಿಂದ ತಮ್ಮ ಮದುವೆಯನ್ನು ಕಾಣತಕ್ಕಂಥವು. ಇದಕ್ಕೇನೆ ಮಿಥ್ಯಾ ಜ್ಞಾನ ಅಂತ ಕರೆಯೋದು ರಾವಣನಿಗೆ. ಅದು ಹೇಳಿದ, ಕರ್ಕೊಂಡು ಬಂದ ರಥದಲ್ಲಿ, ತಂದ ರಥದಲ್ಲಿ ಕರ್ಕೊಂಡು ಬಂದು ಸೀತಾ ಜಾಗ ಇರೋ ಜಾಗದಲ್ಲಿ ಬಿಟ್ಟು ನೀನು ಕೆಲಸ ಮಾಡು, ಈ ಕಡೆಯಿಂದ ಬರ್ತೇನೆ ಅಂತ ಹೇಳಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾನೆ. ತನ್ನ ಆ ವ್ಯವಸ್ಥೆಯೆಲ್ಲ ಏನಾಗಿತ್ತು ಅಂದರೆ ತನ್ನ ಸಾವಿಗೆ ತಾನೇ ಮಾಡಿಕೊಂಡ ವ್ಯವಸ್ಥೆ ಇದ್ದಾಗಲೇ. ಯಾರ್ದೋ ಸಾವಲ್ಲ, ತನ್ನದೇ ಸಾವಿಗೆ ಮಾಡ್ಕೊಂತ ಹೇಳ್ತಾರಲ್ಲ, ಬಿಗಿಗೆ ಓನ್ ಗ್ರೇವ್ ಅಂತಾರಲ್ಲ, ತನ್ನ ಸಾವನ್ನು ತಾನೇ ತಂದುಕೊಡ್ತಿದ್ದ ರಾವಣ. ಅದವನು ಎಚ್ಚರಿಕೆ ಇಲ್ಲ, ಇದು ದೊಡ್ಡ ಸಾಧನೆ ಮಾಡ್ತೇನೆ ಅಂತ ಭ್ರಮೆಯಲ್ಲಿದ್ದಾನೆ. ಮಾರೀಚಾಯ ಕೆಲಸವನ್ನು ಮಾಡದ ಹೇಳ್ತಾರೆ. ಸಪ್ರಾಪ್ಯ ಹೈಮ ಮೃಗತಾಂ ಬಹುರತ್ನ ಚಿತ್ರ ಸೀತಾ ಸಮೀಪೆ ಉರುಧ ವಿಚಚಾರ ಶೀಘ್ರಂ. ಸೀತಾ ಸಮೀಪದಲ್ಲಿ ಓಡಾಡ್ತಿದ್ದಾರೆ. ಸೀತೆ ತನ್ನ ವಿಂಗಿಯನ್ನು ಮುಗಿಸಿಬಿಡಬೇಕು, ಅಪೇಕ್ಷೆ ಪಡಬೇಕು ಅಂತೇಳಿ. ಯಾರು ಗೊತ್ತಾಕೆ? ಸಕಲ ಸಂಕದ ಅಭಿಮಾನಿ, ಸಾಕ್ಷಾತ್ ಭಾಗ್ಯದ ಲಕ್ಷ್ಮಿ. ಆಕೆಗೆ ತೋರಿಸಿದ್ರೆ ಹೇಗಿರೋದು? ಒಬ್ಬ ಮಹಾರಾಜ ಮುಂದೆ ಚಿಕ್ಕ ಒಂದು ಬಿಡಿ ಕಾಸು ತೋರಿಸಿದ್ರೆ ಹೇಗೋ ಆಗ ಹೋಸ ತಿಳ್ಕೊಬಿಟ್ಟೆ. ಸ್ವರೂಪ ಜ್ಞಾನ ಇಲ್ಲದೆ ಹೋದ್ರಾಗ ಹಣೆ ಬಾರನೇ ಎಷ್ಟು. ಆ ಸಮಯ ಸೀತಾದೇವಿ ನೋಡಿದ್ರಂತೆ, ನೋಡಿ ಆಸಕ್ತಿ ತೋರಿಸಿದ್ರಂತೆ, ಅದೆಲ್ಲ ನಾಟಕ ಅಂತೇಳಿ. ನಿರ್ದೋಷ ಪೂರ್ಣ ವರತನ್ವಿತ ಅತಿಸ್ಮ ದೇವಿ ರಕ್ಷೋಬಧಾಯ ಜನಮೋಹ ಕೃತೇ ತದಾಹ. ನಿನ್ನೆ ಹೇಳಿದಂತೆ ಅನೇಕ ಪ್ರಶ್ನೆಗಳು. ಮೊದಲ ಪ್ರಶ್ನೆ ಏನು? ಸೀತೆ ಸಾಮಾನ್ಯ ಹೆಂಗಸಿನಂತೆ ತಿನ್ನದ ಪದಾರ್ಥ ಗಮನಿಸಿಬಿಟ್ಲಲ್ಲ, ತಿನ್ನದಿಗೆ ಅಪೇಕ್ಷೆ ಪಟ್ಟುಬಿಟ್ಲಲ್ಲ, ಹೆಂಗಸರ ಸ್ವಭಾವ ಬಂಗಾರ ಅಂದರೆ ಬಾಯಿ ಬಿಡೋದು, ಸೀತೆನೂ ಅಂತ ಹೆಂಗಸೆ ಏನೋ ಭ್ರಮೆ ಬರಹ ಮಾಡ್ತಾರೆ. ಇದಕ್ಕೆ ಅಸರ ಮೋಹನ ಅಂತೆ. ಸೀತಾದೇವಿಗೆ ಭ್ರಮೆ ಹೆಸರೇ ಇಲ್ಲ, ಅವ್ರು ಯಾರು ಅಂತ ಗೊತ್ತಿದೆ. ಹಿಂದಿನ ಕಥೆಯೆಲ್ಲ ನೋಡಬೇಕು ನಾವು. ಆಭರಣಗಳನ್ನು ಯಾವಾಗ ರಾಮದೇವರು ಕಾಡಿಗೆ ಹೋಗೋ ನಿಶ್ಚಯ ಆಯ್ತಲ್ಲ, ತನ್ನ ಆಭರಣಗಳನ್ನು ಕ್ಷಣ ಮಾತ್ರ ತೆರೆದ ಸೀತೆಗೆ ಇದ್ಯಾವ ಆಕರ್ಷಣೆ ಆಗಬೇಕು? ಇದಕ್ಕೆ ಸೀತೆಯ ಪೂರ್ವೇತಿಹಾಸವನ್ನು ಗಮನಿಸಿದರೆ ಮಹಾಲಕ್ಷ್ಮಿ ಒಂದು ಉಡುಪಿ ಹೋಗಲಿ ಇಲ್ಲೇ ಕಾಣಿ ನೋಡಿದ್ರೆ ಕಂಡಾಗ. ಅಯೋಧ್ಯೆಯಲ್ಲಿರುವಂಥ ರಾಮದೇವ ಹೇಳಿದರೂ ಕೂಡ ಕೇಳದೆ ಒಣಕ್ಕೆ ಬಂದ ಸೀತೆಗೆ ಯಾವುದಾದ್ರೂ ವಸ್ತುವಿನ ಮೋಹ ಇರಲಿಕ್ಕೆ ಸಾಧ್ಯ ಉಂಟ? ಏನೂ ಇಲ್ಲ. ಅದಕ್ಕೆ ಆ ರೀತಿ ಅಭಿನಯವನ್ನು ಮಾಡ್ತಾ ಇದ್ದಾರೆ. ರಾಮ ನೋಡು ಹಿಂಗೆ ಹೇಗಿದೆ, ಇದು ಇರಲಿಕ್ಕೆ ಸಾಧ್ಯವಾ? ಅದು ಸುಳ್ಳು ಅಂತ ನನಗೆ ಗೊತ್ತು ಅಂತ ಅರ್ಥ. ಇರಲಿಕ್ಕೆ ಸಾಧ್ಯ ಅಂತ ಇರಲಿಕ್ಕೆ ಸಾಧ್ಯವೇ ಇಲ್ಲ, ಇದು ನನಗೆ ಬೇಕು. ಈ ವನವಾಸ ಹೇಗೂ ಮುಗಿತಾ ಬಂದಿದೆ. ಈ ವನವಾಸ ಮುಗಿತಾ ಬಂದ ಸಮಯದೊಳಗೆ ಆಗಲೇ ಎಷ್ಟು ದಿವಸ ಆಯಿತು ಅಂತ, ವನವಾಸ ಶುರುವಾಗಿ ಒಟ್ಟು 14 ವರ್ಷಗಳಲ್ಲಿ 13 ವರ್ಷ ಮುಗಿದೋಗಿದ್ದೇನೆ. ವರ್ಷ ಮಾತ್ರ ಬಾಕಿ ಇದು, ವರ್ಷ ಅಷ್ಟೇ ಬಾಕಿ. ನಾವೇ ವಾಪಸ್ ಹೋಗ್ತೇವೆ. ಹೋದಾಗ ವನವಾಸದ ಗುರುತಾಗಿ ಇದನ್ನು ತಗೊಂಡು ಹೋಗೋಣ. ಯಾರು ಬೇರೆ ದೇಶಕ್ಕೆ ಹೋದವರೆಲ್ಲ ಏನೋ ಹೊತ್ಕೊಂಡ್ಬರ್ತಾರೆ, ಒಂದು ಏನೋ ಒಂದು ಸಾಂಬಾಲಿ ಹೊತ್ಕೊಂಡ್ಬರ್ತಾನೆ, ಈ ಜನ ನೋಡಿ ಬಾಯಿ ಬಾಯಿ ಬಿಡ್ತಿರ್ತಾವೆ, ಅಯ್ಯೋ ನಮಗೆಲ್ಲವೇ ನಮಗೆಲ್ಲೇ ಅಂತ ಒಂಥರ ಮನುಷ್ಯನ ಸ್ವಭಾವ ಟೆಂಪ್ಟ್ ಮಾಡೋ. ನಾವು ಇದನ್ನು ತಗೊಂಡು ಹೋಗೋಣ, ವನವಾಸದ ಕಾಲದ ಗುರುತು ಅಂತ ತೋರಿಸೋಣ, ನನಗೆ ಎಷ್ಟು ಆಶ್ಚರ್ಯ ಪಡ್ತಾರೆ ಅಲ್ಲ. ಆಗ ಲಕ್ಷ್ಮಣ ಮಾತಾಡ್ತಾನೆ, ಅಮ್ಮ ನಾನು ಮಾತು ಕೇಳು, ಅಣ್ಣ ನನ್ನ ಮಾತು ಕೇಳು, ಇದು ನಿಜವಾದ ಜಿಂಕೆಯಾಗಿರೋ ಸಂಭವನೇ ಇಲ್ಲ ಅಂತ ಲಕ್ಷ್ಮಣ ಹೇಳ್ತಾನೆ. ನಿಜವಾಗ್ಲೂ ಜಿಂಕೆ ಅಲ್ಲ ಇರುವುದು, ಎಲ್ಲರೂ ಇಲ್ಲ ಸಾಧ್ಯ ಉಂಟಾ ಇದು, ಎಲ್ಲೂ ಸಾಧ್ಯ ಇಲ್ಲ. ನಾನು ಕಂಡ ಹಾಗೆ ಎರಡು ವಿಷಯ ನಾನು ಗಮನಿಸಿದ್ದೆ. ಇಲ್ಲಿ ಮಾರೀಚನ ಆಶ್ರಮ ಹತ್ತಿರ ಇದೆ ಅಂತ, ಮಾರೀಚನ ಆಶ್ರಮ ಹತ್ತಿರ ಇದೆ, ಅವನು ಈ ರೀತಿ ಮಾಯೆ ಮಾಡೋದ್ರಲ್ಲಿ ಬಹಳ ನಿಶ್ಚೀಮ. ಇದು ಚಿತ್ರ ವಿಚಿತ್ರ ವೇಷ ಹಾಕ್ಕೊಂಡು ಅವನು ಏನು ಮಾಡ್ತೀನಿ ಅಂತ ಗೊತ್ತಾ? ಋಷಿಮುನಿಗಳನ್ನು ಅಟ್ರ್ಯಾಕ್ಟ್ ಮಾಡಿ ತಿಂದು ಹಾಕ್ತೀನಿ ಅಂತ. ಆಮೇಲೆ ಇವರು ಮಾಯಾವಿಗಳು ಹೇಳ್ತಾರೆ, ಏನೋ ತೋರಿಸ್ತಾ ತೋರಿಸ್ತಾ ಪಿಕ್ ಪಾಕೆಟ್ ಮಾಡ್ತಾರಲ್ಲ, ಹಾಕಿ ಡೈವರ್ಟ್ ಮಾಡ್ತಾರೆ ಮೈಂಡನ್ನು. ಅಂಥ ರಾಕ್ಷಸರಲ್ಲಿ ಮಾರೀಚ ಅವನು ಮಹಾ ನೀಚ, ಅವನೇ ಈ ರೀತಿ ಬಂದಿರೋ ಸಂಭವ ಇದೆ. ಎರಡನೇದಾಗಿ, ಈ ದಂಡಕಾರಣ್ಯ ವಾಸಿಗಳಾದ ರಾಕ್ಷಸರಿಗೆ ನಮ್ಮ ಮೇಲೆ ಕೋಪ ಇದೆ. ಯಾತಕ್ಕೆ ಅಂದರೆ ಕರದೂಷಣ ಸಂಹಾರ ಮಾಡಿರೋದು ರಾಮದೇವರು, ಆ ಸ್ಟೇಟ್ ತಿಳ್ಕೊಳ್ಳೋ ಕಾಯ್ತಾ ಇದ್ದಾರೆಲ್ಲ ಕೂಡ ಅವರು. ಅದಕ್ಕೇನೋ ಕುತಂತ್ರವನ್ನು ಮಾಡಿ ಇಲ್ಲಿ ನಮ್ಮನ್ನು ನಾಶ ಮಾಡೋ ಪ್ರಯತ್ನ ಮಾಡ್ತಾ ಇದ್ದ. ಆದ್ದರಿಂದ ಎಂದೂ ಕೂಡ ಚಿನ್ನದ ಜಿಂಕೆ ಇರೋದಾಗಲಿ ಅದು ಈ ರೀತಿ ಬರೋದಾಗಲಿ ಸಾಧ್ಯವೇ ಇಲ್ಲ. ದಯವಿಟ್ಟು ನನ್ನ ಮಾತನ್ನು ಕೇಳು ಅಣ್ಣ, ನೀನು ಹೋಗಬೇಡ, ಅದು ನಿಜವಾದ ಜಿಂಕೆಯಲ್ಲ, ಅತ್ತಿಗೆ ನೀನು ಕೇಳಬೇಡ ಅಂತ ಹೇಳಿದ ತಕ್ಷಣ ನೋಡೋರಿಗೆ ಏನನ್ನಿಸುತ್ತೆ? ರಾಮನಿಗೂ ಅಜ್ಞಾನ, ಸೀತಾದೇವಿಗೂ ಲಕ್ಷ್ಮಣಿಗೆ ಭಾರಿ ಜ್ಞಾನ, ತಾರತಮ್ಯನೇ ಕೆಟ್ಟೋಗ್ಬಿಡುತ್ತೆ ಪೂರ್ತಿಯೇ. ಲಕ್ಷ್ಮಣ ಭಾರಿ ವಿವೇಕಿ, ಸೀತಾ ಅವಿವೇಕಿ, ರಾಮನು ಇನ್ನೊಬ್ಬ ವಿವೇಕಿ. ಸೀತೆ ಬಂಗಾರ ಬಯಸಿದ ಅವಿವೇಕಿ, ರಾಮ ಹೆಂಡತಿ ಮೆಚ್ಚಕ್ಕೆ ಹೋದ ಅವಿವೇಕಿ, ಇಬ್ಬರು ಲೋಕದ ಜನಗಳಂತೆ ಆಗಿಬಿಡ್ತಾರೆ. ಲಕ್ಷ್ಮಣಾತ್ರ ವಿವೇಕಿ ಅನ್ನಿಸ್ತಾ ಇದೆ. ಆ್ಯಕ್ಚುಲಿ ಲಕ್ಷ್ಮಣನಿಗೆ ಅರ್ಥ ಆಗಿಲ್ಲ, ರಾಮಸೀತೆಯರ ನಾಟಕ ಲಕ್ಷ್ಮಣನಿಗೆ ಅರ್ಥ ಆಗಿಲ್ಲ, ರಾಮಸೀತೆಯರು ವಿನೋದ ಮಾಡಲು ಕೊಟ್ಟಿದ್ದಾರೆ. ಅವರೊಂದು ನಾಟಕವನ್ನು ಇಬ್ಬರೂ ಸಹ ಯಾಂ ಯಾಂ ಪರೇಶ ಉರುಧೈವ ಕರೋತಿ ಲೀಲಾಂ ತಾಂ ತಾಂ ಕರೋತ್ಯನು ತಥೈವ ರಮಾಪಿ ದೇವಿ. ಲಕ್ಷ್ಮೀನಾರಾಯಣರ ನಾಟಕ ರಾವಣ ಸಕುಟುಂಬ ಸಪರಿವಾರನಾಗಿ ಸಾಯಲಿಕ್ಕೆ ಒಂದು ಲೌಕಿಕ ಕಾರಣವನ್ನು ಮುಂದಿಡಬೇಕು. ಅದಕ್ಕೆ ಇದು ನೆಪ ಮಾಡ್ಕೋಬೇಕು ಅಂತ ಹಾಗೆ ಮಾಡ್ತಾ ಇದ್ದಾರೆ. ಲಕ್ಷ್ಮಣ, ನೀನು ಯೋಚನೆ ಮಾಡಬೇಡ, ನಿಜವಾದಿಕೆ ಅಲ್ಲ ತಾನೆ, ಯಾಕೆ ಯೋಚನೆ ಮಾಡ್ತೀಯ? ನಾನು ಕೊಂದು ಬರ್ತೇನೆ ಅಷ್ಟೇ, ನಾನು ಕೊಂದು ಬರ್ತೇನೆ, ಚರ್ಮ ತರ್ತೇನೆ. ನಿಜವಾದಿಕೆ ಇದ್ದರೂ ಜನ ಭಾರಿ ಆಶ್ಚರ್ಯ ಪಡ್ತಾರೆ. ಚರ್ಮ ಹೋಯ್ದ್ರು ಸಾಕು, ಅಷ್ಟಕ್ಕೂ ಕೆಟ್ಟ ಪಾರಿಂದಾದ್ರೆ ಪೇಪರ್ ಕಾರ್ಡ್ ಕೆಟ್ಟೋಗಿದ್ರೂ ಪ್ರಿಸರ್ವ್ ಮಾಡ್ತಾರೆ. ಕೃಷಿಗೆ ಹೇಗಿದೆಯಲ್ಲ ಅಂತ ಆ ಥರ ಜನಗಳಿಗೆ ಒಂದು ವಿದೇಶದ ಮೋಹ ಹೇಗಿರ್ತದೋ ಇಂಥ ಮೋಹ ಇದ್ದೇ ಇರುತ್ತೆ. ಜೀವಂತ ಜಿಂಕಿಯಾದರೂ ಸರಿ, ಚರ್ಮವಾದರೂ ಸರಿ, ಯೋಚನೆ ಮಾಡಬೇಡ. ನಿನ್ನ ಕೆಲಸ ಇಷ್ಟೇ ಲಕ್ಷ್ಮಣ, ನನ್ನ ಮುಂದೆ ಹೇಳಲು ಬರಬೇಕಾದ ಕೆಲಸ ಮಾಡಬೇಡ. ನೀನು ಈಗ ಮಾಡಬೇಕಾದ ಕೆಲಸ, ನಾನು ಬರೋವರೆಗೂ ಕೂಡ ಸೀತಾದೇವಿಯ ರಕ್ಷಣೆ ಜವಾಬ್ದಾರಿ ನಿಂದು ಅಂತ ನಮ್ದು ಹೇಳ್ತಾ ಇದನ್ನು ನೆನಪಿಟ್ಕೊಂಡಿರು. ನೀನು ಬೇರೆ ಯಾವುದಕ್ಕೂ ತಲೆ ಹಾಕಬೇಕಾಗಿಲ್ಲ, ಸೀತಾ ರಕ್ಷಣೆ ಕೆಲಸವನ್ನು ಮಾತ್ರ ಶ್ರದ್ಧೆಯಿಂದ ಮಾಡಲೇಬೇಕು ಅಂತ ಹೇಳಿದ ತಕ್ಷಣ ಲಕ್ಷ್ಮಣ ಆಗಲಿ ಅಂತ ಹೇಳ್ತಾನೆ. ರಾಮದೇವರಿಂದ ಹೊರಡ್ತಾರೆ, ಹೊರಟಿದ್ದೆ ಜಿಂಕೆ ಗುರಿ ಇಟ್ಕೊಂಡು ಹೊರಡ್ತಾ ಆಯ್ತಾರೆ. ಇಲ್ಲಿ ಅನೇಕ ಪ್ರಶ್ನೆಗಳು. ರಾಮ ನಾಟಕ ಮಾಡ್ತಿದ್ದಾನೆ ಅಂತ ಹೇಳೋದಕ್ಕೆ ನಿಜವಾಗಲೂ ಹಿಂದೆ ಎರಡು ಮಾರೀಚ ತಾನು ಅನುಭವ ಹೇಳ್ಕೊಂಡಿದ್ದಾರೆ. ಎರಡು ಸತ್ತು ರಾಮದೇವ್ ಹೊರಡ್ತಿದ್ದಾರೆ. ವಿಶ್ವಾಮಿತ್ರ ಯಜ್ಞ ಸಂರಕ್ಷಣೆ ಕಾಲಕ್ಕೆ ಒಂದು ಬಾಣವನ್ನು ಪ್ರಯೋಗ ಮಾಡಿದರೆ ಮಾರೀಚ ಬ್ರಹ್ಮದೇವರ ವರ ಇರೋನು 100 ಯೋಜನ ದೂರ ಬಿದ್ದೇ ಹೋಗಿಬಿಟ್ಟು. ಆದರೆ ರಾಮದೇವರು ಸರಿಯಾಗಿ ಹೊಡೆದು ಕತೆ ಮುಗಿದೋಗ್ತಿತ್ತು, ಅವನ್ನೆಲ್ಲ ಹೊಡೆದಿದ್ದರು ಅಷ್ಟೇ. ಈಗ ಮೊನ್ನೆ ಇನ್ನೊಂದು ನಿಶ್ಚಯ ಹೇಳಿದ್ದ, ನಾನು ಸಹಚಾರ ಜೊತೆ ಹೊರಟಾಗ ರಾಮದೇವರು ಇಬ್ಬರು ಸಹಚಾರ ಒಂದೇ ಸತ್ತು ಕಾಂಟ್ಯಾಕ್ಟ್ ನಾನು ಓಡಿಸಿದ್ರು ಅಂತೇಳಿ 2 ಪೆಟ್ಟು ಬಿದ್ದಿದೆ. ರಾಮ ಇದ್ದಲ್ಲೇ ಬಾಣ ಹೊಡಿಬೋದಾಗಿತ್ತು, ಯಾತಕ್ಕೆ ಹೊಡಿತಾ ಇಲ್ಲ ಅಂದರೆ ಅವ್ರ ಸಂಕಲ್ಪ ತಾ ದೂರ ಹೋಗಬೇಕು, ಲಕ್ಷ್ಮಣನ ಬರಬೇಕು, ಆಗ ರಾವಣ ಸೀತಾಪರಣಕ್ಕೆ ಬರಬೇಕು, ಇಷ್ಟೆಲ್ಲ ಪ್ಲಾನ್ ಮಾಡಿದ್ದ ರಾಮದೇವರು. ಅದಕ್ಕೋಸ್ಕರವೇ ತಕ್ಷಣ ಹೊಡೆದೇ ಹೋಗ್ತಾ ಇದ್ದಾರೆ. ಅವರಿಗೆ ಅಶಕ್ತಿ ಅಂತ ಹೇಳಾಗಿಲ್ಲ, ಹಿಂದೆ ಅಶಕ್ತಿ ತೋರಿಸಿಯಾಗಿದೆ ಈಗಾಗಲೇ, ಅಲ್ಲಿ ಉತ್ತರ ಬಂದಾಯ್ತು ಮತ್ತೆ ಹೋಗಲಿ. ಆಗಲೇ ಹೊಡೆದಕ್ಕೆ ಇನ್ನೊಂದು ಲೌಕಿಕ ಕಾರಣ ಇದೆ. ಏನಕ್ಕೆ ಅಂದರೆ ಜಿಂಕೆ ವೇಷದಲ್ಲಿ ಬಂದಿದ್ದ. ಜಿಂಕೆ ಎಂಬುದು ಸಾಧು ಪ್ರಾಣಿ, ಸಾಮಾನ್ಯವಾಗಿ ಜಿಂಕೆಗಳನ್ನು ಸಂಹಾರ ಮಾಡಬಾರದು. ಯಾರು ಕೊಂದು ತಿಂತಾರೆ ಬೇಟೆಗಾರರು ಅವರಷ್ಟೇ ಕೊಲ್ಲಬೇಕು, ಉಳಿದವರು ಕೊಲ್ಲಬಾರ್ದು. ಇವತ್ತು ಕೇಸ್ ನಡೀತಾ ಇದೆ ನೋಡಿರ್ಬೇಕು ನೀವು. ಎಂತ ಬಿಜೆಪಿಗಳಾಗಿದ್ದರೂ ಬಿಡೋದಿಲ್ಲ, ಇವತ್ತು ರಕ್ಷಣೆ ಕೊಟ್ಟನ್ನು ಕೊಲ್ಲಕ್ಕೆ ಅಂತ ಹೋದ್ರೆ ಅಪಾಯವು. ರಾಮದೇವರು ಅದಕ್ಕೆ ಏನು ಮಾಡಿದ್ದಾರೆ ಗೊತ್ತಾ, ಜಿಂಕೆ ವೇಷದಲ್ಲಿ ಇದ್ದಾನಾದ್ರಿಂದ ಅವನನ್ನು ಹೊಡಿಬಾರ್ದು, ನಿಜವಾದ ವೇಷ ಹಾಕ್ಕೊಳ್ಳುವುದು ಸುಮ್ಮನೆ ಇರಬೇಕು. ಇದು ಎರಡನೇ ಕಾರಣ. ಇದೇ ರೀತಿ ಶಿವಸೇನ ದೇವರು ಮಾಡಿರ್ತಾರೆ. ಜಟಾಸುರ ಬರ್ತಾರೆ, ಅವಲ್ಲಿ ವರವಾಗ್ತವರು ಜಟಾಸುರ ಬರ್ತಾರೆ, ಅವನು ಮಾಯಾವಿಯಾಗಿ ಬರ್ತಾನೆ. ಈ ಜಿಂಕೆ ವೇಷದಲ್ಲಿ ಇವನು ಬಂದ ಮಾರೀಚ, ಅವನು ಒಬ್ಬ ಬ್ರಾಹ್ಮಣರ ವೇಷದಲ್ಲಿ ಬಂದ ಅಲ್ಲಿಗೆ. ಭೀಮಸೇನ ದೇವರು ನೋಡ್ತಾರೆ, ನೋಡಿದ ತಕ್ಷಣ ಹಣೆ ಬರ ಗೊತ್ತಾಗುತ್ತೆ, ಇಡೀ ಜಗತ್ತಿನ ಸ್ವರೂಪ ಅವ್ರ ಮುಂದಿದೆ ಗೊತ್ತಾಯ್ತಾ, ಕಷ್ಟ ಗೊತ್ತಾಯ್ತು. ನೋಡಿದರು ರಾಕ್ಷಸ ಕೊಲ್ಲಬೇಕು, ಆದರೆ ಬ್ರಾಹ್ಮಣ ವೇಷದಲ್ಲಿ ಇದ್ದಾನೆ, ಕೊಲ್ಲಬಾರ್ದು. ಆ ವೇಷಕ್ಕೆ ಬರೆಯಾಗಿ ಪೊಲೀಸ್ ಅರೆಸ್ಟ್ ಮಾಡಬೇಕಾದ್ರೆ ಕ್ಯಾಪ್ ತೆಗೆಸ್ತಾರಲ್ಲ ಆತೈತೆ, ಆ ಸಮಯ ಆ ಒಂದು ಪೋಸ್ಟ್ಗೆ ಅವಮಾನ ಮಾಡಬಾರ್ದು. ಅವನು ಹಾಗಿರಲಿ, ಅವನ ವೇಷ ಬಿಟ್ಟ ತಕ್ಷಣ ಹೊಡಿತೇನೆ ಅಂತ ಕಾಯ್ತಾ ಇರ್ತಾನೆ. ಇಲ್ಲಿ ರಾಮ ಹಾಗೆ ಮಾಡ್ತಾನೆ, ಅಲ್ಲಿ ಭೀಮ ಹಾಗೆ ಮಾಡ್ತಾನೆ, ಸರ್ವೋತ್ತಮ ಇಲ್ಲಿ ಹೀಗೆ ಮಾಡ್ತಾನೆ, ಜೀವೋತ್ತಮ ಅಲ್ಲಿ ಹಾಗೆ ಮಾಡ್ತಾನೆ. ಇದರಿಂದ ನಮ್ಗೆ ಏನು ಗೊತ್ತಾ, ಕೆಲವು ವಿಷಯಗಳನ್ನು ನಾವು ಗೌರವಿಸಬೇಕಾಗುತ್ತೆ. ವೇಷಭೂಷಣ ಗೌರವ ಕೊಡಬೇಕು, ಅದು ತೆಗೆಸಿ ಆಮೇಲೆ ಶಿಕ್ಷಿಸಬೇಕು ಹೊರತು ಹಾಗೆ ಮಾಡಬಾರದು. ಇದು ಒಂದು ಲೋಕನೀತಿ, ಇಲ್ಲದ ಹೋದರೆ ಪದವಿಗೆ ಅವಮಾನ ಮಾಡಿದಾಗತ್ತೆ ಅಂತ ತಿಳಿಸಿ ರಾಮದೇವರು ಹಚ್ಕೊಂಡು ಹೋಗ್ತಾ ಇದ್ದಾರೆ. ಮಾರೀಚಿನೂ ಖುಷಿ, ಅಂತೂ ರಾವಣ ಹೇಳಿದ ಕೆಲಸ ಮಾಡ್ತಿದ್ದೇನೆ, ರಾಮ ದೂರ ಬರ್ತಿದ್ದಾನೆ ಅಂತ ಹಾರ್ತ ಹಾರ್ತ ಹೊಂದಂತೆ. ಅವ್ನು ಎಷ್ಟು ಟ್ರಿಕ್ ಮಾಡೋಕ್ಕೆ ಹೋಗ್ತಾನೆ ಗೊತ್ತಾ, ಕೆಲಸತ್ತೇ ಕಣ್ಣಿಗೆ ಕಾಣ್ತಾನೆ, ಕೆಲಸ ಪೂರ್ತಿ ಬಾಯಾಗ್ಬಿಡ್ತೀನಿ. ಕೆಲಸಲ ಜಿಂಕೆ ರೂಪ ಕೊಡೋದಿಲ್ಲ, ಮುಂದೆ ಹೋಗ್ತಾ ಜಿಂಕೆ ರೂಪ ತೋರಿಸು, ಅದು ರಾಮ ಆದಷ್ಟು ದೂರ ಬರಲಿ ಕನ್ಫ್ಯೂಸ್ ಮಾಡ್ಕೊಂಡು ಅಂತೇಳಿ. ಭಗವಂತನ ಮಾಯೆ ನಿಮ್ಮ ದೇವ್ರ ಮಾಯೆ ಯಾವ ಲೆಕ್ಕ? ದೇವ್ರ ಮಾಯೆ ಜಗತ್ತನ್ನೇ ಸೃಷ್ಟಿ ಮಾಡತಕ್ಕಂಥ ಮಾಯೆ, ಅದು ಮಿಥ್ಯಾ ಮಾಯೆ, ಸತ್ಯ ಮಾಯೆ ಬೇರೆ. ಬಹುಚಿತ್ರ ಜಗತ್ ಬಹುಧಾ ಕರಣ ಪರಶಕ್ತಿರ್ ಅನಂತ ಗುಣ ಪರಮಃ. ಇವನು ಮಾಯಾ ಜಿಂಕೆಯಾಗಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾನೆ, ಎಷ್ಟು ನಿಜವಾದ ಪ್ರಾಣಿ ಸೃಷ್ಟಿ ಮಾಡ್ತಾರೆ ಗೊತ್ತ ಪರಮಾತ್ಮ. ನೋಡಿದರೆ ವಿಜ್ಞಾನಿಗಳೇ ಪರಮ ಆಶ್ಚರ್ಯ ಪಟ್ಟುಬಿಡ್ತಾರೆ, ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಚಿತ್ರ ವಿಚಿತ್ರ ಪ್ರಾಣಿಗಳನ್ನು ಭೂಲೋಕದಲ್ಲಿ ಕಾಣ್ತೇವೆ, ಜಗತ್ತಿನಲ್ಲಿ ಕಾಣ್ತೇವೆ, ಸಮುದ್ರದಲ್ಲಿ ಕಾಣ್ತೇವೆ. ಇದೆಲ್ಲ ಮನುಷ್ಯನ ಸೃಷ್ಟಿ ಅಲ್ಲ, ಭಗವಂತನ ಸೃಷ್ಟಿ ಅಂತ ರಾಮ ದೂರ ಹೋಗ್ತಿದ್ದಾನೆ. ಅಲ್ಲಿಗೆ ಒಂದು ಘಟ್ಟ ತರಬೇಕು, ಇನ್ನು ಅವನನ್ನು ಕೊಲ್ಲಬೇಕು ಅಂತ ರಾಮದೇವರ ಸಂಕಲ್ಪ ಸಾಕಷ್ಟು ದೂರ ಬಂದಾಗಿದೆ. ಒಂದು ಕಾರಣ. ಇನ್ನೊಂದು ಕಾರಣ ಏನು ಅಂದರೆ, ಅವನು ಆಗಲೇ ಅಂತ್ಯಕಾಲ ಬಂದು ಜಿಂಕೆ ವೇಷ ಬಿಡ್ಲಕ್ಕೆ ಹೊರಟಿದ್ದಾನೆ, ಆಗಲೇ ನಿಜವಾದ ರೂಪ ತಗೊಳಕ್ಕೆ ಹೋಗ್ತಾ ಇದ್ದಾನೆ. ರಾಮದೇವರು ಆಗ ಬಾಣವನ್ನು ಹೊಡಿತಾನೆ. ರಾಮ ಬಾಣ ಸಿಕ್ಕ ಯಾವ ನುಡಿತಾನೆ ಜಗತ್ತಿನೊಳಗೆ? ದೇವತೆಗಳು ನಿಲ್ಲಕ್ಕೆ ಸಾಧ್ಯ ಇಲ್ಲ. ಒಂದು ಒಂದು ಹುಲ್ಲು ಕಡ್ಡಿಯನ್ನು ಮಂತ್ರಿ ಸಾಕಿದರೆ ಆ ಜಯಂತ ವಾಯಸ ತಪ್ಪಿಸ್ಕೊಳ್ಳೋಕ್ಕಾಗಲಿಲ್ಲ. ಬ್ರಹ್ಮಾದಿ ದೇವತೆಗಳು ಹೇಳಿದರು, ರಾಮನ ಬಿಟ್ಟ ಅಸ್ತ್ರಕ್ಕೆ ನಾವು ಪ್ರತಿಯಾಗಿ ಏನನ್ನೂ ಮಾಡಲಾರೆವು ಅಂತ. ಇಲ್ಲಂದ್ರೆ ಎಲ್ಲಿಯ ರಾಮ, ಎಲ್ಲಿಯ ಉಳಿದವರಲ್ಲ. ಆ ಬಾಣಕ್ಕೆ ಮಾರೀಚ ತಕ್ಷಣ ಸತ್ತು ಬಿಡ್ತಾ ಇದ್ದಾನೆ, ಅವನ ಗತಿ ಮುಗಿತು. ಆದರೆ ಅವನಿಗೆ ಎಲ್ಲರ ಮಾತು ಮರೀತಾರೆ, ರಾವಣ ಮಾತು ತಲೆಯಲ್ಲಿ ಕೂತಿದೆ. ಅಂತ್ಯಕಾಲಕ್ಕೆ ಆ ಸೀತೆ ಆ ಲಕ್ಷ್ಮಣ ಅಂದು ಸಾಯ್ಬೇಕು ಅಂತ ಹೇಳಿರ್ತಾನೆ. ಈ ಸಾಯ್ಬೇಕಾದ್ರೂ ಕೂಡ ರಾವಣನ ಮಾತು ಬಿಟ್ಟಿಲ್ಲ. ಸಾಯ್ಬೇಕಾಲಕ್ಕೂ ಸ್ಕೋರ್ ಕೇಳ್ತಾ ಸಾಯ್ತಾರಲ್ಲ, ಆಟ ಸ್ಕೋರ್ ಕಾಮೆಂಟ್ರಿ ಕೇಳ್ತಾ ಕೇಳ್ತಾ ಸಾಯಿದ್ರೆ ಸಿಗ್ತಾರೆ ಬೇಕಾದ್ರೆ. ಅಷ್ಟರ ಮಟ್ಟಿಗೆ ಅವರಿಗೆ ಅಟ್ಯಾಚ್ಮೆಂಟ್ ಲೌಕಿಕದ ಬಗ್ಗೆ ಅಷ್ಟು ಆಸಕ್ತಿ. ಶಾಸ್ತ್ರದ ಮಾತು ಕಿವಿಯಲ್ಲಿ ಬಿದ್ದರೆ ಮನುಷ್ಯ ಬದುಕಿ ಹೋಗ್ತಾನೆ. ಅವನ ಮಾತು ಕಿವಿಯಲ್ಲಿ ಕೂತಿದೆ. ಆ ಸೀತೆ ಆ ಲಕ್ಷ್ಮಣ ತಂದಿದ್ದು ಒಂದು, ಅದು ಯಾಕೆ ಗೊತ್ತಾ, ರಾಮನ ಸ್ವರವನ್ನು ಇಮಿಟೇಟ್ ಮಾಡಿಕೊಂಡು. ಅದು ಕೂಡ ಅವ್ರಿಗೇನಿಸ್ಬೇಕು, ಕೇಳಿದವರಿಗೆ ಓ ರಾಮನೇ ಕೂಗ್ತಿದ್ದಾನೆ ಅನಿಸ್ಬಿಡ್ಬೇಕು. ಇಷ್ಟು ಮಾಡಿ ಕೂಗಿದ್ದ ಸತ್ತೋಗ್ತಾ ಇದ್ದಾನೆ, ಆ ಕೂಗಲ್ಲಿ ಕೇಳಿಸ್ತಾ ಇದೆ ಆ ಸೀತೆ ಲಕ್ಷ್ಮಣ ಅಂತೇಳಿ. ಇದಕ್ಕೋಸ್ಕರ ಸೀತಾದೇವಿ ಕಾಯ್ತಾ ಕೂತಿದ್ರು ಈ ಮೆಸೇಜ್ ಬರಲಿ ಅಂತೇಳಿ. ಯಾವಾಗ ಆ ಸೀತೆ ಲಕ್ಷ್ಮಣ ನೋಡು ಏನೋ ಆಗಿದ್ದೇನೆ ಮಣ್ಣನಿಗೆ, ಅಲ್ಲಿ ಹೋಗ್ಬೇಕು ನೀನೀಗ. ಆಗ ಲಕ್ಷ್ಮಣ ಹೇಳ್ತಾನೆ, ಅಮ್ಮ ರಾಮನಿಗೇನೂ ಆಗೋ ಸಂಭವ ಇಲ್ಲೇ ಇಲ್ಲ ಅಂತ ಹೇಳ್ತಾನೆ. ರಾಮನ ನಂಬಿದವರಿಗೆ ಏನೇನೂ ಆಗೋದಿಲ್ಲ, ರಾಮನಿಗೇನಾಗುತ್ತೆ. ಬ್ರಹ್ಮರುದ್ರಾದಿ ದೇವತೆಗಳು ಕೂಡ ರಾವಣನ ಯುದ್ಧದಲ್ಲಿ ಎದುರಿಸಕಾಲ ಯುದ್ಧ ಎದುರು ನಿಲ್ಲಕ್ಕೂ ಸಿಕ್ಕೇ ಇಲ್ಲ. ಲಕ್ಷ್ಮಣ ಎಷ್ಟು ವರ್ಷ ಅರ್ಥ ಮಾಡ್ಕೊಂಡಿದ್ದಾನೆ, ಯಾರು ಏನು ಮಾಡೋಕ್ಕಾಗ ರಾಮದೇವರನ್ನು, ರಾಮ ಅಂದರೆ ರಾಮನೇನೆ, ಅಮ್ಮನಿ ಚಿಂತೆಯಾಗಿರು ಏನಾಗಿರೋದ್ರೆ ರಾಮನಿಗೆ ಅಂತ ಹೇಳಿದ್ರಂತೆ. ಈಗ ಸೀತಾದೇವಿಯ ಉದ್ದೇಶ ಅಲ್ಲಿಂದ ಆತನ ಕಳಿಸ್ಬೇಕು, ಲಕ್ಷ್ಮಣ ಹೋಗ್ತಾ ಇಲ್ಲ. ಅದಕ್ಕೇನು ಮಾಡಿದ್ರಂತ, ಲಕ್ಷ್ಮಣ ಹೋಗ್ತೀವಿ ನೀನೀಗ, ನನ್ನೆಲ್ಲ ಉದ್ದೇಶ ನನಗೆ ಬೇಡ ಲಕ್ಷ್ಮಣ, ನೀನು ಅಣ್ಣನ ಸಹಾಯಕ್ಕೆ ಹೋಗ್ಬೇಕಾದ್ರೆ ಧರ್ಮ ಹೋಗು ಅಂತ ಹೇಳಿದ. ಅಮ್ಮ ನಾನು ಹೋಗೋದಿಲ್ಲ, ನಿಜವಾದ ಅಪಾಯ ರಾಮನಿಗಿಲ್ಲ ನಿನಗೆ, ಇದು ಲಕ್ಷ್ಮಣ ತಪ್ಪು. ಸೀತಾದೇವಿಗೂ ಅಪಾಯ ಇಲ್ಲ, ಸೀತಾದೇವಿಗೂ ಅಪಾಯ ಇಲ್ಲ, ರಾಮನಿಗೂ ಅಪಾಯ ಇಲ್ಲ. ಲಕ್ಷ್ಮಣ ಒಂದು ಕಡೆ ಸರಿ ತಿಳ್ಕೊಂಡಿದ್ದಾನೆ, ಒಂದು ಕಡೆ ತಂಪು ಮಾಡ್ಕೊತಿದ್ದಾನೆ. ರಾಮನ ಸ್ವರೂಪ ಅರ್ಥ ಆಗಿದೆ, ಸೀತಾ ಸ್ವರೂಪ ಅರ್ಥ ಆಗಿದೆ. ಅಮ್ಮ ನಾನು ಹೋದರೆ ಭಾರಿ ಕಷ್ಟ ಆಗುತ್ತೆ ನಿನಗೆ, ನೀನು ಲಕ್ಷ್ಮಣ ನೀನು ಹೋಗ್ಬೇಕಾದ್ರೆ ನಿನಗೆ ಕರ್ತವ್ಯ, ನೀನು ಹೋಗೋದಿಲ್ಲ ಅಂದರೆ ನಿನ್ನ ಬಗ್ಗೆ ಸಂಶಯ ಬರುತ್ತೆ ನನಗೆ ಅಂತ ಹೇಳ್ತಾ ಸಂಶಯ ಬರುತ್ತೆ. ನೀನು ಬಹುಶಃ ರಾಮನಿಗೆ ಕೇಡಾಗಲಿ ಅಂತ ಕಾಯ್ತಾ ಇದ್ದೀಯ ಅಂತ ಕಾಣುತ್ತೆ ಅಂತ ಹೇಳ್ತಾ, ಕಾಯ್ತಾ ಇದ್ದೀಯ ಅಂತ ಕಾಣುತ್ತೆ. ನೀನು ಬಹುಶಃ ನೀನು ಭರತನ ಗೂಢಚಾರ ಅಂತ ಕಾಣಿಸ್ತದೆ, ಭರತ ನೀನು ಸೇರಿ ಪ್ಲಾನ್ ಮಾಡಿರಬೇಕು. ಇಂಥ ಪ್ರಸಂಗ ಬಂದಾಗ ರಾಮ ಹೋಗ್ತಾನೆ ಆತ್ಮೀಯಕ್ಕೆ, ನಾವಿಬ್ಬರು ರಾಜ್ಯ ಆಳಬಹುದು, ಸೀತೆ ತಮಗೆ ಸಿಗಬಹುದು ಅಂತ ಏನೋ ಪ್ಲಾನ್ ಮಾಡಿದಾಗ ಕಾಣುತ್ತೆ ಸೀತಾವೆ ಅಂದ್ಬಿಟ್ರೆ. ಲಕ್ಷ್ಮಣನಿಗೆ ಮಾತನ್ನು ಉಗ್ರವಾದ ಆಚಾರ್ಯ ಮಾತನ್ನು ಅಚೂಚಿತ ಉಗ್ರವಾಕ್ಯ ಇದೆ ಅಂತ ಹೇಳಿದ, ತೀಕ್ಷ್ಣವಾದ ಮಾತುಗಳನ್ನು ಹೇಳಿದ್ರಂತೆ. ಲಕ್ಷ್ಮಣನಿಗಾಗ ಭಾರಿ ಆಘಾತವಾಯಿತು. ಲಕ್ಷ್ಮಣ ಯಾವ ಆ್ಯಂಗಲ್ ನೋಡಿದ ಗೊತ್ತಾ, ತನ್ನನ್ನು ಬೈತಾರನ್ನ ಆ್ಯಂಗಲ್ ಮಾತ್ರ ನೋಡಿದ. ಇಷ್ಟು ಮಾತಾಡಬೇಕಾದ್ರೆ ಅವರಿಗೆ ತಾನು ಹೋಗಲೇಬೇಕು ಅಂತ ಉದ್ದೇಶ ಇದೆ ಅಂತ ಅರ್ಥ ಮಾಡ್ಕೋಬೇಕಾಗಿತ್ತು. ಅಲ್ಲಿರಬೇಕಾಗಿಲ್ಲ, ತಾವು ನಾಟಕ ಮಾಡ್ತಿರಬೇಕಾದ್ರೆ ಆತೇನು ಮಾಡಬೇಕಾದನ್ನ ಒಂದು ಮಾತು ತಿಳ್ಕೋಬೇಕಾಗಿತ್ತು. ರಾಮ ರಾಮ ಆತನ ಮಾತನ್ನು ಕಣ್ಣು ಮುಚ್ಕೊಂಡು ಕೇಳಿದ್ರು. ಸೀತಾದೇವಿ ಅತ್ತಿಗೆ ಮೂಲತಃ ಮಹಾಲಕ್ಷ್ಮಿ, ಅವ್ರ ಮಾತನ್ನು ಕಣ್ಣು ಮುಚ್ಕೊಂಡು ಕೇಳಿದ್ರು. ಮಹಾಭಾರತದಲ್ಲಿ ಒಂದು ಮಾತು ಬರುತ್ತೆ, ಗುರುಗಳ ಮಾತನ್ನು ಹೇಗೆ ಕೇಳಬೇಕು ಅಂದರೆ, ಗುರುಣಾಂ ಯೋ ಅನಹಂ ವಾದಿ ಕರೋತ್ಯಾಜ್ಞಾಂ ಅತಂದ್ರಿತಃ ನಾ ತಸ್ಮಾತ್ ಸರ್ವಮರ್ಥೇಶು ವಿದ್ಯತೆ ಪುಣ್ಯಕೃತ್ತಮಃ. ಯಾವನು ಗುರುಗಳ ಆಜ್ಞೆಯನ್ನು ಕಣ್ಣು ಮುಚ್ಚಿಕೊಂಡು ನೆರವೇರಿಸ್ತಾನಲ್ಲ ಅವನು ನಿಜವಾಗಲೂ ಕೂಡ ಶ್ರೇಷ್ಠವಾದ ಶಿಷ್ಯ, ಅವನಿಗೆ ಸಿಗತಕ್ಕಂಥ ಒಂದು ಹಿರಿಮೆ ಇನ್ನೊಬ್ಬರಿಗೆ ಸಿಗೋದಿಲ್ಲ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಮಹಾಭಾರತ ಹೇಳಿದ ಮಾತು. ಇದೇ ಮಾತು ಮುಂದೆ ಬರುತ್ತೆ, ಪ್ರಸಂಗ ಆದರೂ ಕೂಡ ಹೇಳ್ತಿದ್ದೇನೆ ಅಷ್ಟೇ. ಹನುಮಂತ ರಾಮನ ಮಾತನ್ನು ಹೇಗೆ ನಡೆಸ್ತಿದ್ದ, ಉಳಿದವರು ಹೇಗೆ ಯೋಚನೆ ಮಾಡ್ತಿದ್ರು ಎಂಬುದಕ್ಕೆ ಉತ್ತರಕಾಂಡದಲ್ಲಿ ಒಂದು ಭಾಗ ಬರುತ್ತೆ, ಯುದ್ಧಕಾಂಡದ ಕೊನೆ. ಅದನ್ನು ರಾಮಾಯಣದಲ್ಲಿ ಹೇಳೋ ಮಾತಿರಲಿ, ಒಬ್ಬ ಭಾಸಾಂತ ನಾಟಕಕಾರ ಚಿತ್ರವನ್ನು ಮುಂದಿಡ್ತಾನೆ. ರಾವಣ ಸತ್ತೋಗಿಬಿಟ್ಟಿದ್ದಾನೆ. ಆ ಸಮಯದಲ್ಲಿ ಲಕ್ಷ್ಮಣ ಭಾರಿ ಯೋಚನೆ ಮಾಡ್ತಾ ಕೂತಿರ್ತಾನೆ, ಹನುಮಂತ ಬರ್ತಾನೆ. ಏನು ಲಕ್ಷ್ಮಣ ಭಾರಿ ಯೋಚನೆ ಮಾಡ್ತಿದ್ದೀಯಲ್ಲ ಅಂತ ಕೇಳ್ತಾನೆ ಹನುಮಂತ. ಏನಾಗಿದೆ ಗೊತ್ತಾ, ಅಣ್ಣ ಹೇಳಿದ್ದಾನೆ ಅತ್ತಿಗೆ ಅಗ್ನಿ ಪ್ರವೇಶ ಮಾಡಬೇಕಂತೆ, ನಾನು ಸೀತೆ ತಯಾರು ಮಾಡಬೇಕಂತೆ ಅಂತ ರಾಮ ಹೇಳಿದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ಏನು ಮಾಡ್ತೀನಿ ಅಂತ ಕೇಳ್ತಾನೆ. ಇದು ಸಾಧ್ಯವಾಗಿ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಕಷ್ಟ ಹನುಮಂತ ಹೇಳ್ತಾನೆ, ಅತ್ರ ಕಿಂ ತರ್ಕ ಐತಿ ಕುಮಾರ, ಲಕ್ಷ್ಮಣ ಯೋಚನೆ ಮಾಡೋದೇನಿದೆ, ತಯಾರು ಮಾಡೋದು ಕೆಲಸ ಅಷ್ಟೇ ಅಂತ ಹೇಳಿದರೆ. ಈಗ ರಾಮನ ಮಾತು ಅಂದ್ರೆ ಕಣ್ಣು ಮುಚ್ಚೋದು, ದೇವ ಅಂದ್ರೆ ತಲೆಯಾಗಬೇಕಾರೆ ಈ ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತಾರಲ್ಲ ಆ ಥರ ಆಗಬಾರ್ದು. ಆಜ್ಞೆಯನ್ನು ಪಾಲಿಸಲೇಬೇಕು, ಕ್ವಶನ್ ಮಾಡಾಗಿಲ್ಲ. ಈ ನಿಷ್ಠೆ ಹನುಮಂತನಿಗೆ ಲಕ್ಷ್ಮಣನಿಗೆ ಇರಲಿಲ್ಲ, ಇಲ್ಲೂ ಹಾಗೆ ಆಯಿತು. ಲಕ್ಷ್ಮಣ ಇಲ್ಲೂ ಯೋಚನೆ ಮಾಡ್ತಿದ್ದಾನೆ, ಅಲ್ಲೂ ಯೋಚನೆ ಮಾಡ್ತಾನೆ. ರಾಮದೇವರ ಮಾತನ್ನು ದೊಡ್ಡವ್ರು ಹೇಳ್ಬೇಕಾದ್ರೆ ಒಳಗೆ ಅರ್ಥ ಇರುತ್ತೆ ಅಂತ ಅರ್ಥ. ದೊಡ್ಡವ್ರ ಮಾತು ಮೇಲ್ನೋಟಕ್ಕೆ ಏನೋ ಕಾಣ್ತಿರುತ್ತೆ, ಅವ್ರು ಏನೋ ಅರ್ಥ ಇಟ್ಕೊಂಡು ಮಾತಾಡಿರ್ತಾರೆ ಅಂತ ಅರ್ಥ. ಅದನ್ನು ಲಕ್ಷ್ಮಣ ಯೋಚನೆ ಮಾಡಲಿಲ್ಲ. ಅದಕ್ಕಾಗಿ ಸೀತಾದೇವಿ ಹೇಳಬೇಕಾಯಿತು, ನೀನು ಈ ರೀತಿಯಲ್ಲಿ ಏನೋ ಒಂದು ಯೋಚನೆ ಮಾಡ್ತಿದ್ದಿ, ನನ್ನನ್ನು ಅಪಹರಣ ಮಾಡ್ತಾ ಇದ್ದಿ. ಇವು ಹೊರಗಿನ ಅರ್ಥ ಬೇರೆ, ಒಡಗಿನ ಅರ್ಥ ಬೇರೆ. ನನ್ನ ಅಪಹರಣ ಮಾಡ್ತಿದ್ದೆ ಏನು ಗೊತ್ತಾ, ಸೀತಾ ಅಂದರೆ ವಾಣಿ ಕಡೆ ಬರೀತಾರೆ, ವೇದಗಳಿದ್ದಂತೆ. ಸೀತಾ ಅಂದರೆ ವೇದ, ಶ್ರುತಿತತಿಗಳ ಅಭಿಮಾನಿ, ವೇದಗಳಿಗೆ ಅಭಿಮಾನಿ ದೇವತೆ ಸಾಕ್ಷಾತ್ ಮಹಾಲಕ್ಷ್ಮಿ. ಅವರನ್ನು ಲಕ್ಷ್ಮಣ ಏನು ಮಾಡ್ತಿದ್ದಾನೀಗ, ಸೀತಾದೇವಿ ನನ್ನ ಮೇಲೆ ಕಣ್ಣಾಗ್ತಿದ್ದೀಯ ಅಂತ ಏನು ಗೊತ್ತಾ, ಅರ್ಥ ವೇದಾರ್ಥವನ್ನು ಅನ್ಯ ದೇವತೆಗಳ ಪರ ಮಾಡಬಾರದು ಅಂತ ಅರ್ಥ. ವೇದಾರ್ಥವನ್ನು ಅಗ್ನಿ ಮೇಲೆ ಪುರೋಹಿತಮ್ ಅಂತಿದೆ, ಅದು ಅಗ್ನಿ ಪರ ಅರ್ಥ ಅಲ್ಲ, ನಾರಾಯಣನ ಪರ ಅರ್ಥ. ಅದನ್ನೇ ಅಗ್ನಿ ದೇವತೆ ಪರ ಅರ್ಥ ಮಾಡಿದರೆ ಸೀತೆಯನ್ನು ಲಕ್ಷ್ಮಣ ಬಯಸಿದ್ದಾನೆ ಆಗುತ್ತೆ, ಹಾಗಾಗುತ್ತೆ ಅಂತ ಅರ್ಥ. ಇದು ಸೀತಾದೇವಿ ಒಳಗಿನ ಮಾತಿದ್ದು, ಲಕ್ಷ್ಮಣ ಅಷ್ಟಲ್ಲಿ ಯೋಚನೆ ಮಾಡಲಿಲ್ಲ. ಏನೋ ಸೀತಾದೇವಿ ಭಾರಿ ಮನಸ್ಸಿಗೆ ಆಘಾತವಾಗಿದೆ ಅಂತ ತಿಳ್ಕೊಂಡ, ನಿಜವಾಗ್ಲೂ ತನ್ನ ಮನಸ್ಸಿಗೆ ಆಘಾತವಾಗಿದೆ. ಅದನ್ನು ಲಕ್ಷ್ಮಣ ತೋರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಹೋಗ್ತೀವಲ್ಲ ನೀನೀಗ ಅಂತ ಕೇಳಿದರೆ, ಅಮ್ಮ ಆಗ್ತಿರೋದು ಹೇಳ್ತೇನೆ ಕೇಳು ಅವನು ಸಂದಿಗ್ಧವಾಗಿ ಮಾರೀಚ. ಈಗ ಅವನು ಕೂಗ್ತಿರೋದು ಮಾರೀಚನೇ ಕೂಗ್ತಿರೋದು. ನಾನು ಹೋಗ್ತಾ ರಾವಣ ಬಂದು ಬಿಡ್ತಾನೆ, ನನ್ನ ಅಪಹರಣ ಮಾಡ್ತಾನೆ, ರಕ್ಷಣೆ ಇಲ್ದಾಗತ್ತೆ, ಮುಂದಾಗದಲ್ಲ ಹೇಳ್ಬಿಡ್ತಾನೆ ಲಕ್ಷ್ಮಣ. ಲಕ್ಷ್ಮಣ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯ, ನಾನು ರಕ್ಷಣೆ ಮಾಡೋ ಯೋಗ್ಯ ನನಗಿದೆ ಚಿತ್ತಾದ ಹೇಳ್ತಾನೆ. ನೀನು ತಲೆ ಕೆಡಿಸೋಬೇಕಾಗಿಲ್ಲ, ರಾವಣಕ್ಕೆ ನಾ ಏನು ಮಾಡಿದ್ರು ಸಿಗೋದಿಲ್ಲ, ಆಯ್ತಾ ಇಲ್ಲೋ. ನಾನೇನು ಮಾಡ್ತೇನೆ ಗೊತ್ತಾ, ಗೋದಾವರಿ ನದಿಯೊಳಗೆ ಪ್ರವೇಶ ಮಾಡ್ತೇನೆ, ಅಗ್ನಿಯೊಳಗೆ ಪ್ರವೇಶ ಮಾಡಿಬಿಡ್ತೇನೆ, ನಾ ಕಣ್ಣಿಗೆ ಕಾಣೋದಿಲ್ಲ ಗೊತ್ತಾಯ್ತು ಅಂತ ಹೇಳಿ ಸೀತೆಯ ಮಹಾಶಕ್ತಿ ಇದು ಅಗ್ನಿ ಪ್ರವೇಶ ಮಾಡ್ತೇನೆ, ಬೇಕಾದ್ರೆ ಯೋಚನೆ ಮಾಡಬೇಡ, ನೀನು ಹೋಗು ಅಂತ ಹೇಳಿದರು. ಆ ಕ್ಷಣಕ್ಕೆ ಲಕ್ಷ್ಮಣ ಆಯಿತು ಅಂತ ಹೇಳಿ ಬಹಳ ಯೋಚನೆ ಮಾಡಿಕೊಂಡು ಹೋಗ್ತಾನೆ. ಅಮ್ಮ ನಾನು ಕೆಲಸ ಮಾಡಿದ್ದೇನೆ, ದಯವಿಟ್ಟು ನನ್ನನ್ನು ತಪ್ಪು ತಿಳಿಬೇಡ ಅಂತ ಲಕ್ಷ್ಮಣ ಬಿಲ್ಲು ಮಾಡ್ಕೊಂಡು ಹೊರಟೋಗಿಬಿಟ್ಟನಂತೆ. ಅಷ್ಟಕ್ಕೆ ರಾವಣ ಕಾಯ್ತಾ ಆ ಕೂತಿದ್ದೀಗ ಲಕ್ಷ್ಮಣ ಹೋಗಲಿ ಅಂತ ಕಾಯ್ತಾ ಕೂತಿದ್ದಾನೆ. ಅದು ಹೇಗಾಗಿದೆ ಗೊತ್ತಾ, ಲಕ್ಷ್ಮಣ ಹೋಗಲಿ ಸೀತೆ ಪರವಾಗಿಲ್ಲ ಅಂದರೆ ಇದು ಚೇಳು ಹೋಗಲಿ ಹಾವು ಪರವಾಗಿಲ್ಲ ತಿಳ್ಕೊಂಡಾಗುತ್ತೆ ಅಷ್ಟೇ. ಎಲ್ಲಿ ಮಹಾಲಕ್ಷ್ಮಿ ಎಲ್ಲಿಯೇ ಲಕ್ಷ್ಮಣ, ಆಗ ರಾವಣ ಬರ್ತಾನೆ. ಅವನು ಸನ್ಯಾಸಿ ವೇಷ ಹಾಕ್ಕೊಂಡು ಬರ್ತಾನೆ, ನೆನಪಿ ಸನ್ಯಾಸಿ ವೇಷ ಹಾಕ್ಕೊಂಡು ಬರ್ತಾನೆ. ತುಂಬ ಜನ ಯೋಚನೆ ಮಾಡ್ಬೋದು, ರಾವಣ ಯಾವ ವೇಷ ಹಾಕ್ಕೊಂಡ್ರು ಕೂಡ 10 ತಲೆ ಅಂತ ಇದೆಯಲ್ಲ ಅವನಿಗೆ, 20 ಕೈ ಅಂತ ಇದೆಯಲ್ವಾ, ಗುರುತಿಸಿರ್ಬೇಕಲ್ಲ ಅಂತ ಕೇಳಿದ್ರೆ ಇಲ್ಲ, ಅವನು ಎರಡೇ ಕೈ ಒಂದೇ ತಲೆಯಲ್ಲೇ ಬಂದನು. ಇದು ಹೇಗೆ ಸಾಧ್ಯವಾಯಿತು ಅಂದರೆ ಬ್ರಹ್ಮದೇವರು ಹೊರ ಕೊಟ್ಟಿದ್ರು ಅವನು ಕಾಮರೂಪಿಯಾಗು ಅಂತ ಹೇಳಿ, ಅದರ ಅಡ್ವಾಂಟೇಜ್ ತೊಗೊಂಡ. ಅದು ಎರಡು ಕೈ ಒಂದು ತಲೆ ಅಷ್ಟೇ, ಒಳಗೆ ಒಂದು ತಲೆನೂ ಇಲ್ಲ, ವಿಚಾರ ಬೇರೆ, ತಲೆ ಇದ್ದವ್ರಿಗೆ ಮಾಡೋ ಕೆಲಸಗಳೇ ಅಲ್ಲ, ಆದ್ದರಿಂದ ಒಳಗೆ ತಲೆಗಳಿಲ್ಲ, ವೇಷ ಹಾಕ್ಕೊಂಡು ಬರ್ತಾನೆ ಕಾಮರೂಪಿಯಾಗಿ ಬರ್ತಾನೆ. ಚಿತ್ತ ಕೈಯಲ್ಲಿ ಕಮಂಡಲು ಬೇರೆ ಅಂತ ಜೊತೆಗೆ ಒಳ್ಳೆ ಫ್ಯಾನ್ಸಿ ಡ್ರೆಸ್ ಇದ್ದಾಗಿದೆ. ಇವತ್ತಿನ ಎಷ್ಟೋ ಟಿ ವಿಯಲ್ಲಿ ಬರೋ ಸ್ವಾಮಿಗಳು ಅಂಥವ್ರೇನೆ, ತುಂಬ ಜನಗಳೆಲ್ಲ ಕೂಡ ಬರ್ತಾ ಆ ಆನಂದ ಏನು ಅಂತ ಬರ್ತಾರಲ್ಲ, ಎಂಥ ಹೆಸರಿಗೆ ಆನಂದ, ಒಳಗೆ ಬರೀ ದುಃಖನೇ, ಲೋಕಕ್ಕೂ ದುಃಖ ವರಿಗೂ ದುಃಖನೇ, ಅಂಥವ್ರಿಗೆ ಫಸ್ಟ್ ಎಕ್ಸಾಂಪಲ್ ಇವನೇ ಬಂದನಂತೆ. ಚಿತ್ತಾಭರಣಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಕೆಲವು ಬೇರೆ ವಿಷಯ, ಹನುಮನ್ ನಾಟಕ ಅಂತ ಒಂದು ಗ್ರಂಥ ಇದೆ, ಅದರಲ್ಲಿ ಒಂದು ಹೊಸ ವಿಷಯವನ್ನು ಸೂಚನೆ ಮಾಡ್ತಾರೆ. ಏನು ಅಂದರೆ ನಮಗೆಲ್ಲ ಅನಿಸೋದೇನೀಗ, ಅಹಲ್ಲೆಯನ್ನು ಇಂದ್ರದೇವರು ಪ್ರದರ್ಶನ ಮಾಡಲಿಕ್ಕೆ ಅಂತ ಹೊರಟಾಗ ಯಾವ ವೇಷ ಹಾಕ್ಕೊಂಡ್ರು, ಗೌತಮ ವೇಷನೇ ಹಾಕ್ಕೊಂಡ್ರು. ಈಗ ಸೀತೆಯನ್ನು ಅಪಹರಣ ಮಾಡೋದು ಭಾಳ ಸುಲಭ ಆಗಬೇಕಾಗಿತ್ತು, ರಾವಣ ಯಾವ ವೇಷ ಹಾಕೋಬೋದಾಗಿತ್ತು, ರಾಮನ ವೇಷ ಹಾಕ್ಕೊಂಡ್ರೆ ಮುಂದೋಗ್ತಿತ್ತು, ವೆರಿ ಸಿಂಪಲ್. ಅಲ್ಲೇ ಬಂದೇ ಇದೆ, ಆಗಿದೆ ಅದೇ ರಾಮಾಯಣದಲ್ಲೇ ಬಂದ್ಬಿಟ್ಟಿದೆ, ಹಾಕೊಂಡು ಬರ್ಬೋದಾಗಿತ್ತಲ್ಲ, ಯಾಕೆ ಸನ್ಯಾಸ ವೇಷ ಹಾಕೋಬೇಕಾಗಿತ್ತು ಅಂತ ಕೇಳಿದರೆ ಹನುಮನ್ ನಾಟಕದಲ್ಲಿ ಹೇಳ್ತಾರೆ, ಮೊದಲು ರಾವಣ ಅದೇ ಯೋಚನೆ ಮಾಡಿದ್ನ, ರಾಮನ ವೇಷನೇ ಹಾಕೋಬೇಕು ಅಂತ ಯೋಚನೆ ಮಾಡಿದ್ನ. ಅವ್ರು ರಾಮನ ವೇಷ ಹಾಕೋಬೇಕಾದ್ರೆ ಏನು ಮಾಡಬೇಕು, ಅವನೀಗ ರಾಮ ಹೇಗಿದ್ದಾನೆ ಯೋಚನೆ ಮಾಡಬೇಕಾಯ್ತು. ರಾವಣ ಧ್ಯಾನ ಮಾಡ್ತಾ ಕುತ್ಕೊಂಡ, ಏನು ಪವಾಡ ಗೊತ್ತಾ, ರಾಮನ ಧ್ಯಾನ ಮಾಡ್ತಾ ಮಾಡ್ತಾ ಹೋದಂತೆ ಅವನಿಗೆ ಕೆಟ್ಟ ಬುದ್ಧಿನೇ ಹೊರಟು, ಸೀತಾಪಾಳ ಮಾಡೋಕೆ ಅನಿಸ್ತಾನೇ ಇಲ್ಲ, ಭಾಳ ಗೌರವ ಗೊತ್ತು ಸೀತಾದೇವಿಗೆ. ಇದು ರಾಮ ಧ್ಯಾನದ ಮ್ಯಾಜಿಕ್ ಅಂತ ಹೇಳ್ತಾರೆ. ರಾಮನಾಮವ ನುಡಿ ನುಡಿ ಕಾಮಕ್ರೋಧವ ಬಿಡಿ ಬಿಡಿ, ರಾಮ ರಾಮ ಅಂದ್ರೇ ಮನಸ್ಸಿಗೆ ಕಾಮ ಹೋಗಿಬಿಡುತ್ತೆ, ರಾಮನ ಧ್ಯಾನ ಮಾಡಿದ್ರೆ ಕೇಳಬೇಕಾ, ಪೂರ್ತಿ ಸ್ವಚ್ಛ ಇತ್ತು. ಅದಕ್ಕೆ ಅಜ್ಜ ಹೇಳ್ತಾರೆ, ಯತಥೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಹೆಘಮಾಶುಲಯಂ ವ್ರಜತಿ ಸ್ಮರತಸ್ತು ವಿಮುಕ್ತಿ ಪದಂ ಪರಮಂ ಸ್ಫುಟಮಿಷ್ಯತಿ ತತ್ ಕಿಮಪಾ ಪ್ರಿಯತೆ. ದೇವರ ಧ್ಯಾನ ಮಾಡಿದ ಮೇಲಲ್ಲ, ದೇವರ ಸ್ಮರಣೆ ಮಾಡಲಿಕ್ಕೆ ಅಂತ ಪ್ರಯತ್ನ ಪಟ್ಟಾಗಲೇ ಏನಾಗುತ್ತೆ ಗೊತ್ತಾ, ಎಲ್ಲ ಪಾಪ ಹೋಗಿಬಿಡುತ್ತೆ. ಎಷ್ಟು ಒಳ್ಳೆಯ ಮಾತೆ ದೃಷ್ಟಾಂತ, ರಾವಣಿಗಾದ ಅನುಭವ ತಿಳ್ಕೊಂಡಿರ್ಬೇಕು. ದೇವರ ಧ್ಯಾನ ಮಾಡಿದ ಮೇಲಲ್ಲ, ಧ್ಯಾನ ಮಾಡೋದಕ್ಕಿಂತ ಹೊರಟಾಗಲೇನೆ ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರ ಮಾತು, ನಾನು ಪ್ರಾರಂಭ ಮಾಡ್ತೇವೆ ಅಂದ್ಕೊಂಡ್ರೆ ಸಾಕಂತೆ, ಆಗಲೇ ಭಯ ಆಗುತ್ತೆ. ಅದು ನಾವು ಅನುಭವದಲ್ಲೂ ಗೊತ್ತಾಗುತ್ತೆ. ಈ ಕಳ್ಳ ಹಚ್ಕೊಂಡ್ಬರ್ತಿರ್ತಾನೆ, ಮುಂದೆ ಅವನು ನೆನಪೇತಲ್ಲ ಓಡ್ತಿರ್ತಾನೆ, ಭಾರಿ ಕಷ್ಟ ಆಗಿದೆ ಅದೇ ಪಾಪ, ಇದ್ದಕ್ಕಿಂತ ದಾರಿ ಬದಲಾಯಿಸ್ಬಿಡ್ತಾನೆ. ಕಷ್ಟ ಕಳ್ಳ ಏನು ಮಾಡ್ದು ಗೊತ್ತಾ, ಹೊರ ಸ್ಟಾಪ್ ಮಾಡಿರ್ತಾನೆ ಬಿಡಿ. ಇವ್ರಿಗೆ ಆಶ್ಚರ್ಯ ಯಾಕೆ ಸ್ಟಾಪ್ ಮಾಡ್ದ ಅಂತೇಳಿ, ಯಾಕೆ ಗೊತ್ತಾ, ಇವ್ರು ಓಡ್ತಿರೋ ದಾರಿ ಪೊಲೀಸ್ ಸ್ಟೇಷನ್ ಕಡೆಗೆ, ಕಷ್ಟ ಕಷ್ಟ ಇನ್ನು ಪೊಲೀಸ್ ಸ್ಟೇಷನ್ ಬಂದೇ ಇಲ್ಲ, ಅವ್ನಿಗೆ ಪೊಲೀಸ್ ಇರೋ ಗೊತ್ತೂ ಇಲ್ಲ ಅವನಿಗೆ, ಹೋಗೋನಿಗೆ ಕಳ್ಳನಿಗೆ ಗೊತ್ತು ಪೊಲೀಸ್ ಸ್ಟೇಷನ್ ಕಷ್ಟ ನಿಂತು ಬಿಡ್ತಾನೆ. ಪೊಲೀಸ್ ಸ್ಟೇಷನ್ಗೆ ಹೋಗದೆ ಆ ದಾರಿ ಹಿಡಿದ ತಕ್ಷಣ ಹೇಗೆ ಅವನು ದೂರ ಹೋಗ್ತಾನೋ, ವೈಷ್ಣವ ಮಾರ್ಗ ಹಿಡಿದ ತಕ್ಷಣ, ಪೊಲೀಸ್ ಮಾರ್ಗ ಅಲ್ಲ ವೈಷ್ಣವ ಮಾರ್ಗ ಹಿಡಿದ ತಕ್ಷಣ ಪಾಪಗಳು ಬಿಟ್ಟೋಗಿಬಿಡುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ರಾವಣಿಗೆ ಪರಮಾಶ್ಚರ್ಯವಾಯಿತು, ರಾವಣನಿಗೆ ಅನುಭವ ಕೊಟ್ಟಿದ್ದು. ನಮ್ಗೆ ಎಷ್ಟೋ ಸತ್ತು ಅನಿಸುತ್ತೆ, ನಾವು ಕಣ್ಣು ಬಿಟ್ಕೊಂಡು ಈಗ ಆಗೋದಿಲ್ಲ ಅಂತ ಕೇಳಿದರೆ ರಾವಣನ ಸೀರಿಯಸ್ನೆಸ್ ನಮಗಿಲ್ಲ ಅಂತ ಅರ್ಥ ಅಷ್ಟೇ. ರಾವಣ ಸೀರಿಯಸ್ ಆಗಿ ಧ್ಯಾನ ಮಾಡ್ತಾರೆ, ಎಲ್ಲೋ ನೋಡ್ತಾ ಮಾಡ್ತೇವೆ ಅಷ್ಟೇ. ಸ್ಕೋರ್ ಕಿಡ್ಕೋತ ದೇವ್ರ ಪೂಜೆ ಮಾಡಿದ್ರೆ ಏನು ಮಾಡ್ತಾನೆ ಇವತ್ತು ದೇವ್ರು, ಸಾಧ್ಯನೇ ಇಲ್ಲ. ಅವನು ಸ್ಕೋರ್ ಕಾಣಿಸುತ್ತೋ ದೇವ್ರಿಗೆ ಕಾಣಿಸೋದಿಲ್ಲ. ಪುಣ್ಯಕ್ಕೆ ದೇವ್ರ ಮೇಲೆ ಒಂದು ಟಿವಿ ಹಾಕೊಳ್ಳಿ ಬಿಟ್ಟಿದ್ದಾರೆ, ಹಾಕೊಂಡಿರ್ಬೇಕಾದ್ರೆ ಹೇಳೋಕ್ಕಾಗಲ್ಲ, ಅಂಥ ಕಾಲ ಕೆಟ್ಟೋಗ್ಬಿಟ್ಟು. ಅಂದರೆ ಏನು ಮಾಡಿದ್ರು ಮೊಬೈಲ್ ಬಿಡಲಾರು, ನಾ ಮೊಬೈಲನ್ನು ಬಿಟ್ಟಿರಲಾರಿ ಅಂತ ಅನಿಸಿದೆಯಲ್ಲ, ಹಾಗೆ ದೇವ್ರನ್ನ ಬಿಟ್ಟಿರಲಾರಿ ಅಂತ ಅನಿಸುತ್ತಲ್ಲ, ಅವತ್ತೆ ಮೋಕ್ಷಕ್ಕೆ ಹೋಗಿಬಿಡ್ತೇವೆ ಅಂತ. ಮೊಬೈಲ್ನ ಬಿಟ್ಟಿರಲಾರಿ ಅನ್ನೋ ನಮಗೆ ಅನುಭವ ಬಂದೋಗ್ಬಿಟ್ಟು. ಎಷ್ಟೋ ಜನ ಇಂಟರ್ವ್ಯೂ ಮಾಡಿದ್ರೆ ಹೇಳ್ತಾರಂತ, ನಿನಗೆ ಮದುವೆ ಆಗುತ್ತೆ ಅಂತ ತಿಳ್ಕೊಬೋಣ, ನಿನಗೆ ಹೆಂಡತಿ ಮುಖ್ಯನ ಮೊಬೈಲ್ ಮುಖ್ಯ ಅಂದರೆ ಮೊಬೈಲ್ ಮುಖ್ಯ ಅಂತ ಹೇಳ್ತಾನಂತೆ ಪುಣ್ಯಾತ್ಮ. ಗಂಡಸರು ಹಾಗೆ ಹೆಂಗಸರು ಹಾಗೆ, ಅದು ಈ ರೀತಿ ಅಟ್ಯಾಚ್ಮೆಂಟ್ ಬರುತ್ತಲ್ಲ ಅಲ್ಲಿಗೆ ಅವ್ರ ಕಥೆ ಮುಗಿತು ಅಂತ ಅರ್ಥ. ಇಲ್ಲಿ ಉದ್ಧಾರದ ಕಟ್ಟಬೇಕಿತ್ತು, ಅಲ್ಲಿಗೆ ನಿರಾಶೆಯ ಕಟ್ಟಬೇಕಿತ್ತು. ದೇವರ ಬಗ್ಗೆ ಹಾಗಿದ್ರು, ಪ್ರಹ್ಲಾದ ಹಾಗೆ ಮಾಡ್ತಿದ್ದ, ಏನು ಬರಲಿ ಅಪ್ಪ ನಾನು ದೇವರನ್ನು ಬಿಡೋದಿಲ್ಲ. ಈ ಒಂದು ದೀಕ್ಷೆ ಬಂದರೆ ಯಾವಾಗಲೂ ಇಟ್ಕೊಳ್ಳೋದು ಸಾಧ್ಯನ ಅಂತ ಕೇಳಿದರೆ, ಮೊಬೈಲ್ ಯಾವಾಗಲೂ ಇಟ್ಕೊತಿರಲ್ಲ ಆ ರೀತಿ. ಇನ್ನೂ ಕೆಲವರು ಎಲ್ಲಿ ಹೋಗಿದಾರೋ ಅಂತ ನಿಮಗೆ ಆಶ್ಚರ್ಯ ಆಗುತ್ತೆ. ಈಗ ಬಟ್ಟೆ ಹೋದರೆ ಕಷ್ಟ ಅಂತೇಳಿ ಒಳಗೆ ಹಾಕ್ಕೊಂಡ್ಬಿಡ್ತಾರಂತೆ, ಓಪನ್ ಮಾಡಿ ಬಾಡಿ ಒಳಗೆ ಫಿಕ್ಸ್ ಮಾಡ್ಕೊಂಡ್ಬಿಡ್ತಾರಂತೆ. ಅಲ್ಲೇನು ಮೊಬೈಲ್ ಯಾವಾಗಲೂ ಜೊತೆಗೆ ಇರಬೇಕಂತೆ. ಎಂಥ ಆಶ್ಚರ್ಯ, ದೇಹಕ್ಕೆ ನೋವಾದರೂ ಪರವಾಗಿಲ್ಲ, ಮೊಬೈಲ್ ಮಿಟ್ಟಿರಬಾರದು ತಾವು. ಎಂಥ ಬಿದ್ದನ್ನೆಲ್ಲ ಯೋಚನೆ ಮಾಡಿದರೆ, ಹತ್ತಿಪ್ಪತ್ತು ವರ್ಷದ ಕೆಳಗೆ ನೂರಾರು ವರ್ಷ ಘೋಷ ಇದ್ದ ಜನ ಬರ್ತಾರೆ ಯಾರು ಅಂದ್ಕೊಂಡಿರ್ಲಿಕ್ಕೂ ಕೂಡ ಇಲ್ಲ. ಯಾವುದೋ ವಿಷಯ ಸುಖ ಬೇಡ ಅಂತ ಏನು ಹೇಳ್ತಿದ್ರೆ ಮೊಬೈಲ್ ಎಲ್ಲದನ್ನು ಮೀರಿಸಿ ನಿಂತಿರ್ತಕ್ಕಂಥ ಇದಾಗಿ. ಯಾಕೆ ಗೊತ್ತಾ, ಎಲ್ಲ ಸಿಗುತ್ತೆ ಅದರೊಳಗೆ, ಬರೀ ಕಾಂಟ್ಯಾಕ್ಟ್ ಏನು ಎಸ್ ಎಮ್ ಎಸ್ಸು ಎಸ್ ಎಮ್ ಎಸ್ಸು ನೂರು ಟಿ ವಿ ಏನು ಬೇಕೋ ಸಿಗುತ್ತೆ ಮಗಳೊಳಗೆ. ಅದು ದೇವ್ರನ್ನ ಬಿಟ್ಟು ಎಲ್ಲ ಸಿಗುತ್ತೆ, ಅದು ಅರ್ಥ ಆಯ್ತು. ಅಷ್ಟು ಸುಲಭವಾಗಿ ಮನುಷ್ಯ ದಾರಿ ತಪ್ಪಿಸ್ತಾನೆ. ಇದು ರಾವಣರಿಗಾದ ಅನುಭವ. ತಕ್ಷಣ ಅವನು ಮತ್ತೊಮ್ಮೆ ಟ್ರೈ ಮಾಡಿದ್ರೆ ಯಾಕೆ ಹೀಗಾಗುತ್ತೆ ಅಂತೇಳಿ ಮತ್ತೆ ಹಾಗೆ ಅವನು ಆ ಯೋಚನೆ ಮಾಡಬೇಕಾಗಿ. ಎಂಥ ರಾಮ ಅವನು, ಆತನ ಧ್ಯಾನ ಮಾಡಲಿಕ್ಕೆ ಸ್ವಲ್ಪ ಕಣ್ಣು ಮುಚ್ಚಿದ್ರೂ ಹೀಗೆ ಬದಲಾಗುತ್ತಲ್ಲ ಬುದ್ಧಿ ಅಂತ ರಾಮನಿಗೆ ನಮೋ ನಮ ಅಂತ ಎದ್ಬಿಡಬೇಕಾಗಿತ್ತು, ಶರಣಾಗಬೇಕಾಗಿತ್ತು. ಆಗಲಿಲ್ಲ, ಯಾಕೆ ಯೋಗ್ಯತೆ ಇಲ್ಲ ಅವನಿಗೆ. ಆ ಕ್ಷಣಕ್ಕೆ ಈ ರಾಮನ ತಂಟೆನೇ ಬೇಡ, ರಾಮನ ತಂಟೆ ಧ್ಯಾನ ಮಾಡಿರ್ತಾನೆ ಬುದ್ಧಿ ಬದಲಾಗೋದು ಬೇಡ ಬೇಡ. ಸೊ ಸೀತಾಪಾಡಕ್ಕೆ ನೆಕ್ಸ್ಟ್ ಬೆಸ್ಟ್ ಯಾವುದು ಅಂತ ಯೋಚನೆ ಮಾಡಿದ್ರು. ನೆಕ್ಸ್ಟ್ ಬೆಸ್ಟ್ ಯಾವುದು ಅಂತ ಕೇಳಿದರೆ ಅವನು ತಲೆ ಹೊಡಿತು. ಯಾವುದೇ ರೀತಿಯಲ್ಲಿ ನಾವು ರಿಸ್ಕೇ ಇಲ್ಲದೇನೆ ಭಯಂಕರ ಮೋಸ ಮಾಡಬಹುದು, ಸಮಾಜದ ಸರ್ವನಾಶ ಮಾಡಬಹುದು ಅಂದರೆ ಬೆಸ್ಟ್ ವೇಷ ಯಾವುದು ಅಂದರೆ ಸನ್ಯಾಸಿ ವೇಷ ಅಂತ. ಸನ್ಯಾಸಿ ಎಫೆಕ್ಟ್ ಎಲ್ಲರೂ ಫ್ರೀ ಪಾಸು, ಬಾಂಬ್ ತೊಗೊಂಡವರು ಕೇಳೋದಿಲ್ಲ ಜನಗಳು, ಸನ್ಯಾಸಿಗಳು ಪೂಜೆಯರು ಸಾಗೋರು ಅಂತ ಕಳಿಸಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಜನಕ್ಕೊಂದು ಭ್ರಾಂತಿ. ಇವತ್ತಿನ ಕಾಲ 21ನೇ ಶತಮಾನ, ಎಲ್ಲೋದೋ ಧರ್ಮ ಹೋಗಿಬಿಟ್ಟಿದೆ. ಇಂಥ ಹೊತ್ತಲ್ಲೂ ಕೂಡ ಕಾವ್ಯಾಶ ಹಾಕಿ ಜನಗಳಿಗೆ ಏನೋ ಒಂಥರ ಗೌರವ, ಅಂಥದ್ದು ಮಿಸ್ಯೂಸ್ ಮಾಡೋ ಜನ ಇದ್ದಾರೆ. ಇಲ್ಲಿ ರಾವಣ ಸನ್ಯಾಸಿ ವೇಷ ಹಾಕ್ಕೊಂಡ, ಯಾತಕ್ಕೆ ಅಂತ ಕೇಳಿದರೆ ಸೀತಾದೇವಿ ಬೇಕಿತ್ತು ಅಂತೆ. ಸೀತಾದೇವಿ ಯಾರು? ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಂದರೆ ಏನು? ಸಂಪತ್ತು. ಸಂಪತ್ತಿಗಾಗಿ ಸನ್ಯಾಸ ಹಾಕ್ಕೊಂಡ್ರೆ ರಾವಣ ಸನ್ಯಾಸ ಅಂತ ಅರ್ಥ. ಇವತ್ತು 100ಗೆ 99 ಜನ ಸನ್ಯಾಸಿಗಳು ಅಂಥವ್ರೆ. ಸಂಪತ್ತಿಗೋಸ್ಕರ ಸನ್ಯಾಸ ಅಲ್ಲ, ಸಂಪತ್ತಿಗೋಸ್ಕರ ಸನ್ಯಾಸ ಅಂದರೆ ಮೋಸದ ಪರಾಕಾಷ್ಠೆ. ಸನ್ಯಾಸಿಗಳಿಗೆ ಸಂಪತ್ತು ಹೇಗೆ ಬರುತ್ತೋ ಗೊತ್ತಾ? ಅವ್ರಿಗೇನು ಕೆಲಸ ಮಾಡಬೇಕಾಗಿತ್ತು. ಕೂತಲ್ಲೇ ದುಡ್ಡು ಬೀಳೋ ಒಂದೇ ಒಂದು ವೇಷ ಅಂದರೆ ಸನ್ಯಾಸಿ ವೇಷ. ಕೂತಲ್ಲೇ ಅದು ಏನು ಪಾದ ಪೂಜೆ ಮಾಡಿ ದುಡ್ಡು ಇಡ್ತಾರೆ, ಇದು ಎಂಥ ಆಶ್ಚರ್ಯ ಅಂದರೆ ಕೂತಲ್ಲೇ ಮೈಕೈ ನೋಯಿಸ್ಕೊಳ್ಳೋದಾಗಿ ಬಿಡ್ಬೋದು. ಆಲ್ ಎಂಜಾಯ್ ಬೆನಿಫಿಟ್ಸು, ಮೈನಸ್ ನೋ ಎಫರ್ಟ್, ನೋ ಆಲ್ ಎಫರ್ಟ್ಸ್, ಮೈನಸ್ ಎಫರ್ಟ್ಸ್ ಪ್ಲಸ್ ಆಲ್ ಬೆನಿಫಿಟ್ಸ್ ಸಿಗೋದು ಅಂದರೆ ಒಂದೇ ಒಂದು, ಅದು 100ಗೆ 99 ಅಲ್ಲ, 99.99 ಸನ್ಯಾಸಿಗಳು ಕೋಟಾ ಸನ್ಯಾಸಿಗಳು, ಎಲ್ಲ ಕೆಲವರು ಮಾತ್ರ ಸಾತ್ವಿಕರಷ್ಟೇ. ಎಷ್ಟು ಮಟ್ಟಿಗೆ ಆಗಿದೆ ಅಂದರೆ ಎಲ್ಲ ಸನ್ಯಾಸಿಗಳು ಹಾಗೆ ಆಗೋಗ್ಬಿಟ್ಟಿದೆ ಕೊನೆ. ಈ ಮಾತನ್ನು ತತ್ವ ಪ್ರದೀಪದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯರು ಬರೀತಾರೆ. ಆಚಾರ ಅವತಾರ ಮಾಡೋ ಹೊತ್ತಿಗೆ ಸನ್ಯಾಸಿಗಳು ಇದೇ ಗುಂಪಿನವರಾಗಿದ್ದರು. ಯಾವ ಸ್ಥಿತಿ ಜನಕ್ಕೆ ಬಂದಿತ್ತು ಅಂದರೆ ಸನ್ಯಾಸಿಗಳು ಅಂದರೆ ಗೆಟ್ ಔಟ್ ಅನ್ನೋ ಕಾಲ ಬಂದಿತ್ತಂತ. ಸನ್ಯಾಸಿ ಜನ ಸದ್ಯನೇ ಕಳ್ಕೊಂಡ್ಬಿಟ್ಟಿತ್ತು. ಆಚಾರ ಸನ್ಯಾಸಿ ಯಾತ್ರಿ ತಗೊಂಡ್ರು ಅಂದರೆ ಸನ್ಯಾಸಕ್ಕೆ ಮತ್ತೆ ಗೌರವ ತಂದುಕೊಡ್ಬೇಕು ಅಂತ ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಅದು ರಾಜಕಾರಣಿ ಅಂತ ಅಸಹ್ಯ ಬರುತ್ತಲ್ಲ, ಹಾಗೆ ರಾಜಕಾರಣಿ ಅಂದ ತಕ್ಷಣ ನಿಮಗೆ ಮೋಸ ಅಂತ ಗೊತ್ತಾಗುತ್ತೆ. ಹಾಗೆ ಸನ್ಯಾಸ ಹಾಗಾಗಿತ್ತು. ಆಚಾರ ಸನ್ಯಾಸ ತಗೊಂಡ ತಕ್ಷಣ ಮತ್ತೆ ಪ್ಯೂರಿಫೈ ಆಯಿತು ಅಂತ ಹೇಳ್ತಾರೆ. ಕೊಳಕ ನೀರು ಶುದ್ಧ ಆದ ಹಾಗೆ ಸನ್ಯಾಸಕ್ಕೆ ಹೊಸ ಇಮೇಜ್ ಕೊಟ್ಟಿದ್ದು ಶ್ರೀಮದ್ ಆಚಾರ್ಯರು. ಯಾತಕ್ಕೆ ಅಂದರೆ ಅವರು ಸನ್ಯಾಸ ರೀತಿಯೇ ಬೇರೆ. ಮುಂದೆ ನೋಡ್ತೇವೆ ನಾವು, ನಾಳೆ ನೋಡ್ತೇವೆ ಅದನ್ನು. ಇಷ್ಟು ಮಾಡಿ ರಾವಣ ಬಂದ, ಸೀತಾದೇವಿ ನೋಡಿದರು, ಕಾಯ್ತಿದ್ದ ಭಾಳ ಚೆನ್ನಾಗಿದೆ ಅಂದ್ಕೊಂಡ್ರು. ಗೊತ್ತಲ್ಲ ಯಾರು ಅಂತ ಹೇಳಿದ್ರು. ರಾವಣ ಇಷ್ಟೊತ್ತು ಮಾಡೋದಕ್ಕೆ ಅವರೇನು ಮಾಡಿದ್ರು ಗೊತ್ತಾ? ದೇವ್ಯ ಸಮೀಪ ಮಥ ರಾವಣ ಆಸ ಸಾಧ ಸಾದೃಶ್ಯತಾ ಭಗವದಪಿ ಅಭಿಷಕ್ಯ ಶಕ್ತಿ. ಆ ಕ್ಷಣಕ್ಕೆ ರಾವಣ ಮಾಯಾ ಸನ್ಯಾಸಿಯಾದ, ಸೀತೆ ಮಾಯನೇ ಆಗಿಬಿಟ್ರು. ಎರಡಾಯ್ತು, ಸೀತೆ ಮಾಯ ಆಗಿಬಿಟ್ರು. ಅಲ್ಲಿಂದ ಮಾಯಾಗಿತ್ತ ಮುಂಚೆ ಏನು ಮಾಡಿದ್ರು ಗೊತ್ತಾ? ಅಗ್ನಿಯನ್ನು ಕರೆದಂತ ಅಗ್ನಿ ನನ್ನ ಒಂದು ಪ್ರತಿರೂಪ ಸೃಷ್ಟಿ ಮಾಡು, ನನ್ನ ಹೋಲಿಕೆಯ ರೂಪ ಸೃಷ್ಟಿ ಮಾಡು ಅಂತ ಹೇಳಿದ್ರಂತೆ. ವನ್ಹಿರಿ ಯೋಗೇನ ಸೀತಾಯಾಹ ಮಾಯಾ ಸೀತಾಂ ಚಕಾರ. ಅದು ಸೀತೆ ಆಕೃತಿಯನ್ನು ಮಾಡಿ, ಆಕೃತಿ ಮಾಡಿದ ತಕ್ಷಣ ಇಂದ್ರದೇವರನ್ನು ಕರೆದು ಮಹಾಲಕ್ಷ್ಮಿಗೆ ಒಳಗೆ ಪ್ರವೇಶ ಮಾಡಿ ಅಂತೇಳಿ. ಸಸ್ಯಾಸ್ತುತಾಂ ಪ್ರತಿಕೃತಿಂ ಪ್ರವಿವೇಶ ಚಕ್ರ. ಇಂದ್ರದೇವಳ ಪ್ರವೇಶ ಮೂಮೆಂಟ್ ಆಗಬೇಕಲ್ಲ, ಅದಕ್ಕೆ ಇಮೇಜ್ ಆಯಿತು. ಅದರೊಳಗೆ ಸೀತಾದೇವಿಯಲ್ಲಿ ಒಂದು ಸನ್ನಿಧಾನ ಇಟ್ಟರು. ಯಾತ್ರ ಸನ್ನಿಧಾನ ಇಟ್ಟರು ಅಂದರೆ ಹನುಮಂತನಿಗೆ ಸೀತಾದೇವಿಯನ್ನು ಕಂಡ ಪುಣ್ಯ ಬರಬೇಕು, ಅದೇ ರಾವಣನಿಗೆ ಸೀತಾಪಾಡದ ಪಾಪನೂ ಬರಬೇಕು. ಒಂದು ಸನ್ನಿಧಾನ ಮಾತ್ರ ಇಟ್ಕೊಳ್ತಾರಂತೆ. ಸನ್ನಿಧಾನಕ್ಕೆ ವೇದವತಿ ಅಂತ ಹೇಳಿ, ಆ ಸನ್ನಿಧಾನಕ್ಕೆ ವೇದವತಿ ಅಂತ ಹೇಳಿದ್ರೆ ಹೊರತು ಬೇರೆ ವ್ಯಕ್ತಿ ಅಲ್ಲ, ಬೇರೆ ಸ್ತ್ರೀ ಅಲ್ಲ. ಇಷ್ಟು ಮಾಡಿ ಇದೆಲ್ಲ ಭವಿಷ್ಯತ್ರೋ ವಿಶೇಷ ಮಾತಲ್ಲೂ ಬರುತ್ತೆ. ಅಲ್ಲಿ ಪುರಾಣ ಅವರು ಅರ್ಜೆಂಟ್ ಇರುತ್ತೆ, ಮಿಸ್ ಆಗಿಬಿಡುತ್ತೆ ಅಷ್ಟೇ. ಏಳು ಸಲ ಗಲಾಟೆಯಲ್ಲಿ ಇರ್ತಾರೆ, ಆರಿಸೋಗಿಡ್ತಾರಷ್ಟೇ ಹೊರತು. ಸರಿಯಾಗಿ ಹೇಳಿದರೆ ಇದೆಲ್ಲ ವೆಂಕಟೇಶ್ ಮಾತಲ್ಲೂ ಬರುತ್ತೆ. ಇವು ಈ ಕತೆ ಒಂದೆರಡು ಕಡೆ ಬರೋದಿಲ್ಲ. ಬ್ರಹ್ಮವಿವರ್ತ ಪುರಾಣ ಪೂರ್ವಪುರಾಣ, ಮತ್ಸ್ಯಪುರಾಣ, ಮೂಲ ರಾಮಾಯಣ, ಅಧ್ಯಾತ್ಮ ರಾಮಾಯಣ ಎಷ್ಟು ಕಡೆ ಬಂದಿದೆ ಗೊತ್ತಾ ವಿಚಾರ? ಇದು ಯಾರೂ ಬರೆದಿದ್ದಿಲ್ಲ. ಫಸ್ಟ್ ಟೈಮ್ ಎಂದು ಬರೆದವರು ಮಧ್ವಾಚಾರ್ಯ. ಆಮೇಲೆ ಎಲ್ಲರಿಗೂ ಗೊತ್ತಾಯ್ತಿದೆ ಅಂತೇಳಿ ನಿನ್ನೆ ಹೇಳಿದ್ದೆ. ಈ ವಿಷಯ ಹೇಳದೆ ಹೋಗಿದ್ದಿದ್ರೆ ರಾಮ ನಿಜವಾಗಲೂ ಕೂಡ ಸೀತೆ ಮಾತನ್ನೇ ಕೇಳಿ ಮೋಸ ಹೋದ, ಸೀತೆ ಮಾಯಾ ಜಿಂಕೆ ಕೂಡ ಮೋಸ ಹೋಗಿಬಿಟ್ಲು ಅಂತ ತಿಳ್ಕೊಳ್ಳೋದಾದರೆ ರಾಮನು ಸರ್ವಜ್ಞ ಅನಿಸೋದಿಲ್ಲ, ನಮ್ಮಂತೆ ಸಾಮಾನ್ಯ ವ್ಯಕ್ತಿ ಆಗಿಬಿಡ್ತಾನೆ. ಸೀತೆ ಸಾಮಾನ್ಯ ಸ್ತ್ರೀ ಆಗಿಬಿಡ್ತಾನೆ. ಸೀತೆಯನ್ನು ಕಳ್ಕೊಂಡ ರಾಮ ಸಾಮಾನ್ಯ ಮನುಷ್ಯನಿಂತಲೂ ಸಾಮಾನ್ಯನಾಗಿಬಿಡ್ತಾನೆ. ಬರೀ ಸಾಮಾನ್ಯ ಮನುಷ್ಯ ಅಲ್ಲ, ಇನ್ನೂ ಸಾಮಾನ್ಯ ಮನುಷ್ಯನಾಗಿಬಿಡ್ತಾನೆ. ಆದ್ದರಿಂದ ರಾಮನ ಬಗ್ಗೆ ನಮಗೆ ಭಕ್ತಿ ಬರೋದ್ರ ಬದಲು ಅನುಕಂಪ ಬರ್ತಿತ್ತಲ್ಲ, ಅದು ಹೋಗಿ ಭಕ್ತಿ ಬರಬೇಕಲ್ಲ, ಭಕ್ತಿ ವೃದ್ಧಿಯಾಗಬೇಕು. ಆ ರೀತಿ ಇರತಕ್ಕಂಥ ವಿಷಯವನ್ನು ಜನ ಮುಚ್ಚಾಕಿದ್ರು, ಅದನ್ನು ಹೊರಗೆ ಹಾಕಿದ ಶ್ರೇಯಸ್ಸು ಶ್ರೀಮದ್ ಆಚಾರ್ಯರದು. ಅದಕ್ಕೆ ಅವರನ್ನು ಆಚಾರ್ಯಾಹ ಶ್ರೀಮದ್ ಆಚಾರ್ಯಾಹ ಸಂತುಮೇ ಜನ್ಮ ಜನ್ಮ. ಕಳೆದು ಹೋದ ಒಂದು ಒಂದು ಸಣ್ಣ ಪುಟ್ಟ ವಸ್ತುನ ಹುಡುಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಕಳೆದು ಹೋದ ದೊಡ್ಡ ತತ್ವವನ್ನೇ ಹುಡುಕೊಟ್ಟ ಗುರುಗಳು ಶ್ರೀಮದ್ ಆಚಾರ್ಯ. ಜಗತ್ತಿಗೆ ದೊಡ್ಡ ತತ್ವ ಮಿಸ್ ಆಗಿತ್ತು, ಅದನ್ನು ತೋರಿಸಿಕೊಟ್ಟರು. ಸೀತಾದೇವಿ ಕೈಲಾಸಕ್ಕೆ ಹೋದರು. ಯಾಕೆ ಕೈಲಾಸಕ್ಕೆ ಹೋದರು ಅಂತ ಪ್ರಶ್ನೆ ವಾಮನ ಪುರಾಣದಲ್ಲಿ ಹೇಳ್ತಾರೆ. ಪಾರ್ವತಿ ಪರಮೇಶ್ವರರು ಲಕ್ಷ್ಮೀದೇವಿಯನ್ನು ಕುರಿತು ತಪಸ್ಸು ಮಾಡಿದಾಗ ಅವ್ರೇನು ಬರಬೇಕು ಅಂತ ಕೇಳಿದರು. ಆಗ ಅವರು ಕೇಳಿಕೊಂಡರು, ಅಮ್ಮ ನಿನ್ನನ್ನು ಕಲಶ ಸ್ಥಾಪನೆ ಮಾಡಿ ಅದರಲ್ಲಿ ಪೂಜೆ ಮಾಡ್ತಾರೆ ಜನ, ಲಕ್ಷ್ಮೀ ಪೂಜೆ ಅಂತ ಮಾಡ್ತಾರೆ. ನಮಗೆ ಹಾಗಾಗಬಾರದು, ಸಾಕ್ಷಾತ್ ಲಕ್ಷ್ಮೀ ಪೂಜೆ ಮಾಡೋ ಯೋಗ ಒಂದು ವರ್ಷ ಬರಬೇಕು ಅಂತ ಕೇಳಿದ್ರಂತೆ. ತಥಾಸ್ತು ಅಂತ ಹೇಳಿದ್ರಂತೆ. ಈಗ ಸಾಕ್ಷಾತ್ ಅಲ್ಲಿ ಕೂತ್ರು ಪೂಜೆ ಮಾಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ಪಾರ್ವತಿ ಪರಮೇಶ್ವರರು ಲಕ್ಷ್ಮೀನಾರಾಯಣರ ಆರಾಧಕರು ಅಂತ ಜಗತ್ತಿಗೆ ಗೊತ್ತಾಗಿದೆ. ಅಷ್ಟು ಮಾಡಿ ಹೊರಟರು, ಅಗ್ನಿ ಸೃಷ್ಟಿ ಮಾಡಿದ್ದಾಯಿತು, ಅಲ್ಲಿಗೆ ಇವರು ಬಂದರು. ಇದೆಲ್ಲ ಕಥೆಯ ಬಗ್ಗೆ ಕೆಲವು ಪ್ರಶ್ನೆಗಳು, ಇದನ್ನೆಲ್ಲ ನಂಬಬೇಕಾ ನಾವು ಅಂತ ಪ್ರಶ್ನೆ ಬರ, ಇದೆಲ್ಲ ನಂಬಬೇಕಾ ಅಂತ ಕೇಳಿದೆ. ನಾವು ಸುಳ್ಳು ಬೇಗನೆ ಬಿಟ್ಬಿಟ್ಟು ಸತ್ಯ ಅನ್ನೋದಕ್ಕೆ ಪ್ರಾಬ್ಲಮ್ ಇರೋದು. ನಮಗೆ ಶಿವಿಗಳು ನೋಡ್ತಾರೆ ಬರೀ ಸುಳ್ಳು, ಸತ್ಯನ ಅದು ಸುಳ್ಳುಗಳು ಸರಪಾಲೆ ಅದು ಅದು ಅಲ್ಲಿರು ಯಾವ ಅವರೇ ಹಾಕಿಬಿಟ್ಟಿರ್ತಾರೆ. ಕೇವಲ ಕಾಲ್ಪನಿಕ ಬೋರ್ಡ್ ಹಾಕಿಬಿಟ್ಟಿರ್ತಾರೆ. ಇಲ್ಲಿಯ ಪಾತ್ರಗಳೆಲ್ಲ ಕೇವಲ ಕಾಲ್ಪನಿಕ ಅರ್ಥಹೀನ ಎಲ್ಲ ಸೇರಿಸ್ಬೇಕು, ಅದಕ್ಕೆ ಏನೂ ಇಲ್ಲ ಇದರೊಳಗೆ ಅಂತೇಳಿ ಅದನ್ನು ಸತ್ಯ ಅಂತ ತಿಳ್ಕೊಂಡು ನೋಡ್ತಾರೆ. ಸತ್ಯವಾದರೂ ಸುಳ್ಳು ಅಂತ ಕೇಳ್ತಾರೆ ಏನು ಹೇಳಿ ಜನಗಳಿಗೆ. ಇವರಿಗೆ ಇದನ್ನು ಹೇಗೆ ನಂಬಬೇಕು ಅಂದರೆ ಭಾರಿ ಸುಲಭ. ಹರಿವಂಶದಲ್ಲೇ ಬರುತ್ತೆ, ವಿಷ್ಣು ಪುರಾಣದಲ್ಲೇ ಬರುತ್ತೆ. ಏನಂತ ಬರುತ್ತೆ ಗೊತ್ತಾ? ಈ ಸಂಜ್ಞಾದೇವಿ ಸೂರ್ಯನ ಪತ್ನಿ, ಸೂರ್ಯನ ಆತನ ಮಕ್ಕಳು ಆದರು. ಸಂಜ್ಞಾದೇವಿ ಸೂರ್ಯನ ಮಕ್ಕಳಾದರು. ಸಾಕ್ಷಾತ್ ವಯೋಸ್ವತವನ್ನು ಹುಟ್ಟಿದ, ಯಮದೇವರು ಹುಟ್ಟಿದರು, ಯಮುನಾ ನದಿ ಹುಟ್ಟಿತ್ತು, ಮೂರು ಮಕ್ಕಳಾದರು. ಆಗೇನಾಯ್ತಂತ ಆಕೆಗೆ ಸೂರ್ಯನ ತಾಪ ತಡ್ಕೊಳ್ಳೋಕ್ಕಾಗಲಿಲ್ಲಂತೆ ಸಂಜ್ಞಾದೇವಿ. ತಾನಿನ್ನ ಗಂಡನೇ ಭಾರಿ ಪ್ರೀತಿ ಗೌರವ, ಆದರೆ ಆತನ ತಾಪ ತಡ್ಕೊಳ್ಳೋದಕ್ಕಾಗ್ತಾ ಇತ್ತು. ಬಟ್ ಏನು ಮಾಡಿದ್ರಂತೆ ಮನೆ ಬಿಟ್ಟು ಹೋಗೋದು ಆಸೆ ಅಂತ ತಿಳ್ಕೊಂಡ್ಬಿಟ್ರೆ ಮನೆ ಬಿಟ್ಟು ಹುಡ್ಕೊಂಡ್ಬಿಡ್ತಾರೆ ಬಿಡೋದೆಲ್ಲ ಗಂಡ. ಅದಕ್ಕೆ ಮನೆ ಬಿಟ್ಟು ಹೋಗೋದು ಗೊತ್ತಾಗಬಾರ್ದು ಅಂತ ಯೋಚನೆ ಮಾಡಿ ಉಪಾಯ ಮಾಡಿದ್ರಂತೆ. ಏನು ಗೊತ್ತಾ? ತಮ್ಮಂಥ ಒಂದು ವಸ್ತುವನ್ನು ಸೃಷ್ಟಿ ಮಾಡಿದರು, ಛಾಯಾ ಅಂತ ಹೆಸರಿಟ್ರು. ಅಲ್ಲಿ ಬಿಟ್ಟರು, ತಾವು ಹೊರಟು ಬಿಟ್ಟರು. ಸೂರ್ಯನಿಗೆ ಗೊತ್ತಾಗಲೇ ಇಲ್ಲ ಸಂಜ್ಞೆ ಅಂತಲೇ ತಿಳ್ಕೊಂಡು. ಈ ಕಥೆ ಕೇಳಿದರೆ ಆ ಸಂಜ್ಞಾದೇವಿ ಏನು ಮಹಾಲಕ್ಷ್ಮಿಯೂ ಅಲ್ಲ, ಸರಸ್ವತಿ ಭಾರತೀಯರೂ ಅಲ್ಲ. ಆಕೆಗೆ ಶಕ್ತಿ ಇರಬೇಕಾದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಗೆ ಶಕ್ತಿ ಇರಬೇಕು ಗೊತ್ತಾಯ್ತಲ್ಲ. ಅಂದಮೇಲೆ ಸೀತಾದೇವಿ ಸೃಷ್ಟಿ ಮಾಡಿದ ಯಾವ ಆಶ್ಚರ್ಯ ಕೂಡ ಇಲ್ಲ, ತೀರ ಸಹಜ. ಅದು ಮಾಡಿದ್ಯಾರು ಸೂರ್ಯನ ಹೆಂಡತಿ, ಇವರ್ಯಾರು ಸೂರ್ಯವಂಶ ಧ್ವಜ ರಘುಕುಲ ತಿಲಕ, ಸಾಕ್ಷಾತ್ ರಾಮದೇವರ ಪತ್ನಿ ಮಹಾಲಕ್ಷ್ಮಿ. ಅವ್ರು ಹೇಳ್ತಾರೆ, ಏನ್ರಿ ಇದು ಎಲ್ಲ ಮಾಡ್ತೀರಾ ಅಂದ್ರೆ ಏನೇನು ಮಾಡ್ತೇನೆ ಗೊತ್ತಾ ಅಂತ ಹೇಳ್ತಾರೆ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ತಂ ಬ್ರಹ್ಮಾಂಡಂ ತಂ ಋಷಿಂ ತಂ ಸುಮೇಧಾಂ. ನಾನು ಇಷ್ಟಪಟ್ಟವನು ಏನು ಬೇಕಾದ್ರೆ ಮಾಡ್ತೇನೆ ಅಂತ ಮಹಾಲಕ್ಷ್ಮಿ ಹೇಳ್ತಾರೆ. ಒಂದು ಡೂಪ್ಲಿಕೇಟ್ ಆಕೃತಿ ಸೃಷ್ಟಿ ಮಾಡೋದು ಕಷ್ಟನ ಅವರಿಗೆ, ಅದನ್ನು ಮಾಡಿದ್ದಾರೆ. ಇದು ಅಂಬಳಿ ಸೂಕ್ತಕ್ಕೆ ಹೊಂದುತ್ತೆ, ಪುರಾಣಗಳಿಗೆ ಹೊಂದುತ್ತೆ, ಎಲ್ಲದಕ್ಕೂ ಹೊಂದಿರತಕ್ಕಂಥ ಕಥೆ ಇದು. ಅಲ್ಲಿಗೆ ಆಗ ರಾವಣ ಬರ್ತಾನೆ. ರಾವಣ ಮಾತುಕತೆ ಶುರುವಾಗುತ್ತೆ. ಯಾರ ಯತಿಗಳು ಬಂದರು, ಸ್ವಾಮಿಗಳು ಬಂದರು ಅಂತ ಶುರುವಾಯಿತು. ಮೋಡ್ನೆಟ್ಟಕ್ಕೋಸ್ಕರ ಸೀತಾದೇವಿ ಇಲ್ಲೇ ಇಲ್ಲ, ಅಲ್ಲಿ ಕೂತಿರೋದು ಯಾರು ಗೊತ್ತೆ? ಇಂದ್ರದೇವರು. ಅವರು ಬಂದರು. ಓ ಸನ್ಯಾಸಿ ಬಂದಾಗ ಇಲ್ಲ ಅಂತ ಹೇಳಬಾರ್ದು, ಒಂದು ಪದ್ಧತಿ ಇದೆ. ನೃತಿಗೆ ಉಪನಿಷತ್ತಿನ ಕಥೆ ಬರುತ್ತಲ್ಲ, ಯಮದೇವರು ಮನೆಯಲ್ಲಿಲ್ಲ, ಯಮದೇವರು ಮನೆಯಲ್ಲಿಲ್ಲ, ಶ್ಯಾಮಲಾದೇವಿ ಇದ್ದಾರೆ, ನಚಿಕೇತ ಬಂದ ಹುಡುಗ. ಕಷ್ಟ ಏನು ಮಾಡಿದ್ರು ಅವರು? ಆಚಾರ್ಯ ಹೇಳಿ ಅಡುಗೆ ಅಪಾದ್ಯ ಕೊಡ್ತೇನೆ ಅಂತ ಹೇಳಿ. ಯಾತಕ್ಕೆ? ವೈಶ್ವಾನರ ಬ್ರಾಹ್ಮಣ ಪ್ರವೇಶತಿ ಅತಿಥಿ ಗೃಹಂ ಅಂತ ಹೇಳ್ತಾರೆ. ಒಬ್ಬ ಮನೆಗೆ ಬ್ರಾಹ್ಮಣ ಬಂದರೆ ಬೆಂಕಿ ಪ್ರವೇಶ ಮಾಡಿದಾಗ ಲೆಕ್ಕ. ಬೆಂಕಿ ಬಿದ್ದಾಗ ಯಜಮಾನ್ ಊರಲ್ಲ ಅಂತ ಹೇಳ್ತಾರೆ, ಬೆಂಕಿ ಹತ್ತಿರುತ್ತೆ ಮನೆಗೆ. ಫೋನ್ ಮಾಡಿದ ಯಜಮಾನ್ ಬಂದರೆ ಫೋನ್ ಮಾಡ್ತಾನೆ, ಗತಿಯನ್ನಾಗಿ ಲೆಕ್ಕ ಇಟ್ಕೊಳ್ಳಿ. ಇಮಿಡಿಯೇಟ್ ಅಟೆಂಡ್ ಮಾಡ್ಬೇಕು ತಾನೆ ಬೆಂಕಿ ಬಿದ್ದಾಗ. ಸೊ ಬ್ರಾಹ್ಮಣರು ಬಂದಾಗ ಯಜಮಾನ್ ಇಲ್ಲ ಅಂತ ಅನ್ನಬಾರದು, ಇದ್ದ ಸೇವೆ ಸಲ್ಲಿಸಿಬಿಡ್ಬೇಕು. ಏನಾಗುತ್ತೆ? ಅದು ಉಪಚಾರ ಮಾಡಿಬಿಡ್ಬೇಕು. ಅಗ್ನಿನ ಆರಿಸ್ಬೇಕಲ್ಲ, ಬ್ರಾಹ್ಮಣ ಆರಿಸೋದು ಏನು ಗೊತ್ತಾ? ಅರ್ಘ್ಯ ಪಾದ್ಯ ಕೊಟ್ಟರೆ ಸಾಕು, ಇವತ್ತೇ ಬ್ರಾಹ್ಮಣ ಕಾಫಿ ಕೊಟ್ಟರೆ ಸಾಕು, ಸುಮ್ಮನೆ ಆಗಿರ್ತಾರಷ್ಟೇ. ಮತ್ತು ಏನಾದರೂ ಕೊಟ್ಟು ಕಳಿಸ್ಬೇಕು, ಇವರು ಬಿಡೋದಿಲ್ಲ. ಮನುಷ್ಯನ ಪದ್ಧತಿ ಆ ತಮಾಷೆ ಗೊತ್ತೆ. ಬಿಸಿ ಕಾಫಿ ಯಾತಕ್ಕೆ ಕೊಡಬಾರ್ದು ಅಂದರೆ ಮೊದಲೇ ಬೆಂಕಿ, ಇನ್ನೂ ಬೆಂಕಿ ಆದರೆ ಕಷ್ಟ ಅಂತ ಅರ್ಥ. ಅದಕ್ಕೆ ಹಾಲು ಮಜ್ಜಿಗೆ ಕೊಡಬೇಕು ಹೊರತು ಕಾಫಿ ಬಿದ್ದು ಕೊಡಬೇಡ್ರಿ, ಇನ್ನೂ ಬೆಂಕಿ ಆಗಿಬಿಡ್ತಾನೆ ತಿಳ್ಕೊಂಡ್ರೆ ಸರಿನೇ. ಬಿಸಿ ಬಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ, ಶಾಸ್ತ್ರದ ಮಾತು. ಯಾರು ಗೊತ್ತಾಗಿ, ಯಮದೇವರ ಹೆಂಡತಿ. ಯಮದೇವರ ಹೆಂಡತಿಯಾಗಿ ಒಬ್ಬ ಬ್ರಾಹ್ಮಣನ ಸ್ವಾಗತ ಮಾಡಿದ್ರು. ಈಗ ರಾಮದೇವರ ಹೆಂಡತಿಯಾಗಿ ಇಲ್ಲಿ ಆರಾಧನೆ ಮಾಡ್ತಿದ್ದಾರೆ. ಬನ್ನಿ ಯತಿಗಳೆ ಅಂತ ಕರೀತಾರೆ. ಅವ್ರಿಗೆ ಗೊತ್ತು ಯಾಕೆ ಕರೀತಾರೆ, ಯತಿವೇಷ ಗೌರವ ಕೊಡಬೇಕು ಒಂದು ಮಾತಿದೆ. ಕಾಷಾಯ ದಂಡ ಮಾತ್ರೇನ ಯತಿ ಪೂಜ್ಯೋ ನ ಸಂಶಯ. ಕಾಷಾಯ ವಸ್ತ್ರ ದಂಡ ಇದ್ದಾಗ ಅವ್ರನ್ನ ಹೆಸರಿಗಾದ್ರೂ ಗೌರವ ಕೊಟ್ಬಿಡಿ, ಹಾಳಾಗಿ ಏನೇ ಮಾಡ್ಕೊಂಡಿರಲಿ. ಅವ್ರು ಮತ್ತು ವೇಷ ಹಾಕ್ಕೊಂಡಿದ್ದಾನಲ್ಲ, ಫ್ಯಾನ್ಸಿ ಡ್ರೆಸ್ ಬಂದು ಚಪ್ಪಾಳಿ ಹೊಡಿತಾರಲ್ಲ ಅಷ್ಟು ಮಾಡಿದ್ರು ಸಾಕು. ಗೊತ್ತಿದ್ದೆ ಫ್ಯಾನ್ಸಿ ಡ್ರೆಸ್ ಗೊತ್ತಿದ್ರು ಚಪ್ಪಾಳಿ ಹೊಡಿತೆ ತಾನೇ, ಅಷ್ಟು ಮಾಡಿದ್ರು ಸಾಕು. ಅಷ್ಟು ಮಾಡಿದ್ರಂತೆ ನೀ ಯಾರು ಅಂತ ಕೇಳ್ತಾರೆ ರಾವಣ ಇವರನ್ನು. ಯಾಕಂದ್ರೆ ಕರೆಕ್ಟ್ ಬಂದು ಏನಾದ್ರು ಅರ್ಥ ಆಗಬೇಕಲ್ಲ ಅವರಿಗೆ, ಯಾರು ಎತ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಯಾರು ಎತ್ಕೊಂಡು ಹೋಗ್ತಿರೋದು ಈ ಮಧ್ಯೆ ಅವನು. ಅಷ್ಟಕ್ಕೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೋಕೆ ಕೇಳ್ತಾನೆ ಯಾರು ಅಂತ ಕೇಳಿದರೆ, ನಾನು ಜಾನಕಿ, ಜನಕರಾಜನ ಮಗಳು, ರಾಮನ ಹೆಂಡತಿ. ಎಲ್ಲ ರಾಮಾಯಣ ಪೂರ್ತಿ ಹೇಳ್ತಾರೆ. ರಾಮಾಯಣ ಕಡೆ ಬುದ್ಧಿ ಬದಲಾಗ್ತದೆ ಅಂತಾರಲ್ಲ, ಬದಲಾದರೂ ಆಗಲಿ ಅಂತೇಳಿ. ನೀವು ಒಗ್ಗರಣೆ ಕೊಟ್ಟರೆ ಕೆಲವು ಸದ್ಯ ಆಗ್ತದೆ, ಪಾಳಿಡಾಲಿ ಒಗ್ಗರಣೆ ಕೊಟ್ಟರೆ ಕುಳ್ಳೆ ಬರುತ್ತೆ. ಅದರ ಪಾಳಿಡಾಲ್ ಪಾಳಿಡಾಲ್ ಏನು ಕೊಟ್ಟರು ಅಷ್ಟೇನೆ ತೋರಿಸ್ಬೇಕಾಗಿದೆ. ಅವರೆಲ್ಲ ಹೇಳಿದರು, ರಾವಣ ಕೇಳಿಕೊಂಡ. ಈಗ ನನ್ನ ಕತೆ ಹೇಳ್ತೀನಿ ಅಂತಾರೆ. ನೀನ್ಯಾರು ಅಂತ ಅವ್ರು ಕೇಳಿದಷ್ಟು ಹೇಳ್ತಾರೆ. ನಾನು ನೀನು ಕೇಳಿರ್ಬೇಕಲ್ಲ ವಿಶ್ರವಸ್ಮುನಿಗಳು ಅವ್ರ ಮಗ ಅಂತ ಹೇಳ್ತಾರೆ. ಇನ್ನೊಬ್ಬನು ಕೇಳಿರ್ಬೇಕಲ್ಲ ವೈಶ್ರವಣ ಕುಬೇರ, ಆತನ ತಮ್ಮ ಅಂತ ಹೇಳ್ತಾನೆ. ನಾನು ಲಂಕಾಧೀಶ, ನಾನು ರಾವಣ, ಬ್ರಹ್ಮದೇವರ ವರ, ರುದ್ರದೇವರ ವರ, ಜಗತ್ತಿನ ಆಗದೇ ಇರೋದೇ ಇಲ್ಲ. ಆಗದೇ ಇರೋ ಏನು ಬೇಕಾದ್ರೂ ಮಾಡಬಲ್ಲೆ. ನನ್ನ ಹೆಸರು ಕೇಳಿದ್ರು ಸಾಕು, ಗಡಗಡ ನಡುಗುತ್ತೆ ಜಗತ್ತು ಅಂತ ಹೇಳ್ತಾರೆ. ಅದಕ್ಕೆ ರಾವಣ ಅಂತ ಅವನ ಹೆಸರು, ಕೈಲೋಕ್ಯ ರಾವಣ ಅಂತ ಹೆಸರು. ಹೆಸರು ಕೇಳಿದ್ರೆ ಗುಂಡಗಳ ಹೆಸರು ಕೇಳಿದ್ರೆ ನಡುಗ್ತಾರೆ. ಯೂನಿವರ್ಸಲ್ ಗುಂಡ ಇವನು ಕೇಳಬೇಕಾ, ದೇವತೆಗಳು ನಡುಗ್ತಾರೆ ಅಂತ ಹೇಳ್ತಾರೆ. ಅಲ್ಲಿ ಹಾಗಾಯ್ತಂತೆ, ರಾವಣ ಬರ್ತಿರ್ಲಿಕ್ಕೆ ಅಲ್ಲಿಗೆ ಇದು ಗೋದಾವರಿ ನದಿಯ ತೀರ ನಡೀತಿರೋದೆಲ್ಲ ಕೂಡ ನಾಶಿಕ್ಕಂತ ಅದೇ ಪ್ರಸಿದ್ಧವಾದ ಸ್ಥಳ. ಮುಂದೆ ಬಂದಿದ್ದು ಈ ಕಡೆ ಸ್ವಲ್ಪ ಜಾಗ ವ್ಯತ್ಯಾಸ ಆಗುತ್ತೆ ಅಷ್ಟೇ. ಅದು ನಿನ್ನೆ ಹೇಳಿದೆ ಮೂಗು ಕೊಯ್ದ್ರು ಅಂತ ಹೇಳಿದ್ರಲ್ಲ, ಅದು ಇತಿಹಾಸ. ನಾಶಿಕ್ ಅಂತ ಅದಕ್ಕೆ ಹೆಸರಾಗಿದೆ. ಇವತ್ತು ನಾಶಿಕ, ಪರ್ಣಕುಟಿ ಇರೋದು ಅಲ್ಲೇನೆ, ಇವತ್ತಿಗೂ ಕೂಡ ಪಂಚವಟಿ ಇರೋದು ಅಲ್ಲೇನೆ. ಅದ್ಮೇಲೆ ರಾಮಾಯಣದ ಕಥೆಯೆಲ್ಲ ಇವತ್ತಿಗೂ ವೆರಿಫೈಯಬಲ್ ಸ್ಥಳಗಳನ್ನು ಹೊಂದಿದೆ ಎಂಬುದನ್ನು ಬರೀಬಾರ್ದು. ಹಾಗೆ ಹೇಳಿದರಂತೆ, ನಾನು ಇಂಥವನು ಅಲ್ಲಿ ಗೋದಾವರಿ ನದಿ ತೀರದಲ್ಲಿ ನಡೆದ ರಾವಣ ಬಂದ ತಕ್ಷಣ ಗೋದಾವರಿ ನದಿ ನೆಲ್ಲದಲ್ಲೇ ಶುರು ಮಾಡ್ತಂತೆ. ಗಾಬರಿ ಅಂತ ನದಿಗೆ ಗಾಬರಿ ಅಂತ ಪಾಪ. ಅದೇ ರೀತಿ ಗಾಳಿ ನೆಲ್ಲ ಬಿಸಿಲು ಶುರುವಾಯ್ತಂತೆ. ಆಗಲೇ ನಾವು ಹೇಗೆ ಅಡ್ಜಸ್ಟ್ ಮಾಡ್ತೀವಲ್ಲ ಫ್ಯಾನ್, ಆ ಥರ ಆಯ್ತಂತ ಸ್ಥಿತಿ. ಅಷ್ಟೇ ಅಲ್ಲ, ಮರಗಳೆಲ್ಲ ಅಲ್ಲಾಡ ನಿಲ್ಲಿಸ್ಬಿಟ್ಟಿರುತ್ತೆ ರಾವಣ. ಅಷ್ಟು ಭಯಾನಕ ವ್ಯಕ್ತಿ ನೋಡು, ನಾನು ಬಂದರೆ ಹೇಗಾಗಿ ನೋಡು ವಾತಾವರಣ. ಗುಂಡಗಳು ಬರ್ತಿರಲಿಕ್ಕೆ ರೋಡ್ ಸೈಲೆಂಟ್ ಆಗಿಬಿಡುತ್ತಲ್ಲ, ಹಾಕಿ ಎಲ್ಲ ಒಳಗೆ ಹೊರಕೊಂಡ್ಬಿಡ್ತಾರೆ ಆ ಟೈಪ್. ಈ ಸಾಮಾನ್ಯ ಗುಂಡಗಳಿಗೆ ಜನ ಎಕ್ಸ್ಪಾಂಡ್ ಮಾಡಿದರೆ ದೇವತೆಗಳು ಹೆದರ್ತಿದ್ರು ಅಂತ ಶಕ್ತಿ ಅವರು. ಅಂದರೆ ತಪಶಕ್ತಿ, ವರದ ಶಕ್ತಿ. ನೋಡು ಹೇಗಿದೆ ನನ್ನ ಬಲ, ಅರ್ಥ ಆಯ್ತಾ ಅಂತ ಹೇಳಿ ಸೀತಾದೇವಿ ಹೇಳ್ತಾ, ಸೀತಾ ನಾನು ಯಾತಕ್ಕೆ ಬಂದಿದ್ದೇನೆ ಗೊತ್ತಾ, ಈಗ ನೀನು ನನ್ನನ್ನು ಮೆಚ್ಚಬೇಕು, ನಾನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೇನೆ ಹೇಳ್ತಾನೆ. ಏನು ರಾವಣ ಏನು ಮಾತಾಡ್ತೀವಿ, ಬುದ್ಧಿ ಇದೆ ಅಂತ ಕೇಳಿದರೆ ನೋಡು, ನಾನು ಯಾರು ಗೊತ್ತಾ ಹೇಳಿದ್ದಲ್ಲ ಎಷ್ಟೊತ್ತು ಕೂಡ ನೀನು ರಾಮನ ಹೆಂಡತಿ ಅಂತ ಹೇಳ್ತೀಯ. ರಾಮ ಯಾರು ಗೊತ್ತಾ, ರಾಜ್ಯ ಭ್ರಷ್ಟ, ರಾಜ್ಯ ಇಲ್ಲ ಅವನಿಗೆ. ಅವನು ರಥ ಕುದುರೆಗಳಿಲ್ಲ, ಮೈ ಮೇಲೆ ಕವಚ ಇಲ್ಲ, ಪದಾರ್ಥ ನಡ್ಕೊಂಡು ಓಡಾಡ್ತಾನೆ. ಅವನ ಕೈಲಿ ಏನಾಗುತ್ತೆ ಮಾಡಲಿಕ್ಕೆ, ನದಿತಿ ಬಾ. ಇವತ್ತು ನಡೀತಿರೋದೆಲ್ಲ ಇದ್ದಂತೆ, ಇವತ್ತು ಆಫೀಸ್ ಹೋಗ್ತಿರ್ತಾರಲ್ಲ ಡೈವರ್ಸು ಅವ್ನು ಮದುವೆ ಆಗೋಗ್ಬಿಡ್ತಾರೆ ಗೊತ್ತಾಯ್ತಾ. ಈ ಟೆಂಪ್ಟ್ ಆಗ್ತಾರೆ ಜನಗಳೆಲ್ಲ, 90 ಪಾಲು ಕಷ್ಟ ಇವತ್ತು ನಡೀತಿರೋದಾಗೆ. ಎಷ್ಟೋ ಜನಗಳು ಬರ್ತಾರೆ, ಅದು ಬಾಯ್ಬಿಟ್ಟು ಹೇಳ್ತಾರೆ, ಹೋಗೋ ಮತ್ತೆ ಬರಲೇ ಇಲ್ಲ, ಇಲ್ಲೇ ಬರ್ತೀವಿ ಅಂತ. ಎಷ್ಟೋ ಜನ ಗೊತ್ತಾ ನಿಮಗೆ, ಇವೆಲ್ಲ ಇವತ್ತು ತೀರಾ ಕಾಮನ್ ಆಗ್ತಾ ಇದೆ. ತೀರಾ ಮದುವೆ ಆಗಿರಿ ಅಂತೆ, ನಿಶ್ಚಯ ಆಗಿದೆ, 15 ಕೂಡಬೇಕು ಹುಡುಗಿ. ಅವಾಗ ಹೇಳ್ತಾ ಇರ್ತದೆ, ಅಪ್ಪ ನಾನು ನಿನ್ನ ಮದುವೆ ಆಗೋದಿಲ್ಲ, ಆಗಲಿ ಯಾವನೇ ಮಾತು ಕೊಟ್ಬಿಟ್ಟಿದ್ದೇನೆ. ಅವನು ಊರಿಗೆ ಪ್ರಸಿದ್ಧ ವ್ಯಕ್ತಿ, ನಡೆದಿರೋ ಕಥೆಗಳಿವೆಲ್ಲ ಕೂಡ ಭಾರಿ ಆಚಾರವಂತ ಮುಡಿವಂತ. ಏನು ಮಾಡಬೇಕೀಗ, ನಾನು ಹೋಗ್ತೇನೆ ಮದುವೆ ಬೇಡ ನನಗೆ. ಆತ ಏನು ಹೇಳಿದ್ರು ಕೇಳಲಿಲ್ಲ, ತನಗೇನು ಮಾಡಿದಂತೆ, ಹಾಡಾಗಿ ಹೋಗು, ನಾನು ಮರ್ಯಾದೆ ಹೋಗುತ್ತೆ, ಮದುವೆ ಆದ್ಮೇಲೆ ಹೋಗು ಕೊನೆ ಪಕ್ಷ, ಸಮಾರಂಭ ಸುದ್ದಿ ಗೊತ್ತಾಗೋದು ಬೇಡ ಅನ್ನಂತೆ. ಆಯಿತು ಅಂತ ಬಂದಂತೆ, ಮದುವೆ ಮುಗಿತಂತೆ. ಆಮೇಲೆ ಹೋದ್ಲಂತೆ, ಹೋಗಿಬಿಟ್ಟು ಎಲ್ಲ ಫೋನ್ ಮಾಡಿಬಿಡ್ತಿದ್ದೆ ಗಂಡ ಮುಂದೆ ಹೇಳಿದಂತೆ. ಹೋದ ಅಲ್ಲಿಂದ ಫೋನ್ ಮಾಡ್ತಾಳೆ, ಇವನಿಗೆ ಫೋನ್ ಮಾಡ್ತಾಳೆ, ಮತ್ತೆಂದೂ ಬರೋದಿಲ್ಲ, ಜಡ ಹೊತ್ತು ಗೊತ್ತಾಯ್ತಾ. ಯಾತಕ್ಕೆ ಆ ಶಾಡೋಷಕ್ಕೆ ಒಳಗಾಗ್ತಾರೆ ಜನರು, ಟೆಂಪ್ಟ್ ಮಾಡ್ತಾರೆ. ಇವತ್ತು ಸಿಕ್ಕಾಪಟ್ಟಿ ಹಣ ಕೈಯಲ್ಲಿ ಓಡಾಡ್ತಿದೆ ಮನುಷ್ಯನ ಕೈಯಲ್ಲಿ, ಬಡವರೆಲ್ಲ ಕಣ್ಣಿ ನಡೀತಿರುತ್ತೆ. ನೂರಾರು ಕಥೆಗಳನ್ನು ಕೇಳ್ಬೋದು. ರಾವಣ ತಂತ್ರ ಮಾಡಿದ್ದಿದ್ದೆಲ್ಲ ಕೂಡ ಪರಸ್ತ್ರೀಯರನ್ನು ಈ ಸಂಪತ್ತನ್ನು ತೋರಿಸಿ ಎಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ರಾವಣ ಹಾಡ್ತಾ ಇದ್ದಾನೆ. ಆದರೆ ಯಾರು ಬಂದು ಮಾತಾಡ್ತೇನೆ ಅಂತ ಗೊತ್ತಿಲ್ಲ ಅಷ್ಟೇ ಅವನಿಗೆ. ಬೇರೆಯವರಿಂದ ಮರಣಾಗ್ತಾರೆ ಆಶಾಮಿಷಗಳಿಂದ. ಇವತ್ತು ಎಷ್ಟೋ ಜನ ಕೂಲಿ ಹೆಂಗಸರನ್ನ ಯಜಮಾನ ಹಾಕ್ಕೊಂಡು ಹೋಗ್ತಾನೆ, ನಾನು ಹೇಗೆ ಕಷ್ಟ ಆಗ್ತೇನೆ. ಅದೇನು ಹೊಸದಲ್ಲ, ರಾವಣ ಅಂತ ವ್ಯಕ್ತಿ ಸ್ತ್ರೀಯರ ದೌರ್ಬಲ್ಯವನ್ನು ಹೇಗೆ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಅನ್ನೋದಕ್ಕೆ ಸಾಕ್ಷಿ. ನೋಡು ನನ್ನ ಸಂಪತ್ತು ನೋಡು, ಐಶ್ವರ್ಯ ಹೇಗಿದ್ದೆ ನೋಡು ಅಂತೇಳಿ ಆಗ ತ ರೂಪ ತೋರಿಸಿದ್ದಾನಂತ ಗೊತ್ತಾಯ್ತಾ. 10 ತಲೆ 20 ಕೈ ರೂಪ ಆಗ ತೋರಿಸ್ತಾನೆ. ಮಾಯಾದಿಯಾಗಿ ಬಂದಿದ್ದ, ಕಾಮರೂಪಿಯಾಗಿದ್ದ. ನೋಡು ರಥ ನೋಡು ಹೇಗಿದೆ ರಥ, ನಂದು ಬಂಗಾರದ ರಥ ಗೊತ್ತಾ, ನಾನು ಕುಬೇರನ ತಮ್ಮ ಗೊತ್ತಾ ಅಂತ ಹೇಳಿದಾಗ ಆಗ ಸೀತಾದೇವಿ ಹೇಳ್ತಾರೆ, ನಾಚಿಕೆ ಆಗೋದಿಲ್ಲ ನನಗೀಗ, ಕುಬೇರನ ತಮ್ಮ ಅಂತ ಹೇಳಿದ್ದೆ ಕೆಲಸ ಮಾಡೋಕ್ಕೆ ಬಂದಿದ್ದೀಯಲ್ಲ. ಕುಬೇರ ಯಾರು ಗೊತ್ತಾ, ಸರ್ವಲೋಕ ವಂದ್ಯ, ಆತನ ತಮ್ಮ ಹೀಗಿದ್ದೀಯಲ್ಲ ಅಂತ ಕೇಳಿದ್ರೆ. ಕುಬೇರ ಸರ್ವಲೋಕ ವಂದ್ಯ ಹೇಗೆ, ಸುಮ್ಮನೆ ಕಥೆ ಹೇಳೋದ್ರೆ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ. ಬರೀ ಸಂಧ್ಯಾವನ್ನೇ ಮಾಡ್ತೇವಲ್ಲ ಪ್ರತಿನಿತ್ಯ, ಹತ್ತು ದಿಕ್ಕಿಗೆ ನಮಸ್ಕಾರ ಮಾಡ್ತೇವೆ. ಇಂದ್ರ, ಕಾಮ, ಅಗ್ನಿ ಎಲ್ಲ ಹೇಳ್ತಾ ಹೇಳ್ತಾ ಉತ್ತರ ದಿಕ್ಕಿಗೆ ಚಂದ್ರಾಯನಮ ಕುಬೇರಾಯನಮ ಅಂತ ಹೇಳ್ತೇವೆ. ಪ್ರತಿನಿತ್ಯ ಮೂರು ಹೊತ್ತು ನಾವು ಅವ್ರ ಸ್ಮರಣೆ ಮಾಡ್ತೇವೆ. ಅಂಥ ಮಹಾನುಭಾವನ ತಮ್ಮನಾಗಿ ಇಂಥ ಕೆಲಸ ಮಾಡ್ತಾರಾ? ಎಲ್ಲ ಕ್ಲಬ್ಗೆ ಹೋಗ್ಬಿಟ್ಟು ಯಾರಾದ್ರು ಬಟಕೊಂಡು ಸ್ವಾಮಿಳು ತಮ್ಮ ಸ್ವಾಮಿಳ ಅಣ್ಣನ ಗತಿ ಏನಾಗಬೇಕು ಕಟ್ಕೊಂಡು ನೋಡಂತೆ. ಅದೇ ಕಥೆಯಾಗಿದೆ. ಕ್ಲಬ್ನಲ್ಲಿ ಕುತ್ಕೊಂಡು ನಾನು ಇಂಥ ಮಠದವ್ರು ಗೊತ್ತಾ ಅಂತ ಕೇಳಿದರೆ ಅನ್ನೋದಿಲ್ಲ, ಅವರು ಅವರೇ ಅದು ಬಿಡ್ತಾರೆ. ನಾಚಿಕೆ ಆಗೋದ್ರೆ ನಿಮಗೆ ಇಂಥ ಕೆಲಸ ಮಾಡ್ತಾ ಅಂತಾರೋ ಇಲ್ವೋ ಅಂತ ಸ್ಥಿತಿ ಬಂದಿದೆ. ಮನುಷ್ಯನ ಸ್ಥಿತಿ ಎಷ್ಟು ದುರ್ಬಲ. ಸೀತಾದೇವಿ ಮಾತು ಅರ್ಥ ಮಾಡ್ಕೋಬೇಕು. ಜನ ಮೋಸ ಹೋಗ್ತಾರೆ. ಕೆಲವು ಪೊಸಿಷನ್ ಪದವಿಗಳನ್ನು ಕೇಳಿ ಅಟ್ರಾಕ್ಟ್ ಆಗ್ತಾರೆ. ಹೇಗೆ ಉತ್ತರ ಕೊಡಬೇಕು ಅಂದರೆ ಅಂಥವ್ರು ಇಂಥ ಕೆಲಸ ಮಾಡಿ ನಾಚಿಕೆ ಆಗೋದಿಲ್ಲ. ನಿನಗೀಗ ರಾಮ ಯಾರು ಗೊತ್ತಾ? ನಾನೇ ಯಾರು ಗೊತ್ತಾ? ರಾಮ ಅಂದರೆ ಮೂರು ಲೋಕದ ನಾಥ. ರಾಮನಿಗೆ ಯಾವ ಐಶ್ವರ್ಯ ರಥಗಿತ ಯಾತಕ್ಕಿಲ್ಲ ಗೊತ್ತಾ? ರಾಮನಿಗೆ ಇನ್ನೊಬ್ಬನ ಯಾರು ಅವಲಂಬಿಸಿಲ್ಲ. ರಾಮ ಅವನು ಸ್ವತಂತ್ರ. ಅರ್ಥ ಆಯ್ತಾ? ಹೇಳಿ, ತಮಾಷೆ ಆಗಿದೆ ಗೊತ್ತಾ? ನೋಡಿದ್ರ ನೀವು ಯಜಮಾನ್ರಿಗೆ ವೀಲ್ ಚೇರೇ ಇಲ್ಲ. ವೀಲ್ ಚೇರ್ ಇದೆ ನೋಡು, ಏನು ಮಾಡ್ಬೇಕು ಇದಕ್ಕೆ? ವೀಲ್ ಚೇರ್ ಇದೆ, ಯಾತಕ್ಕೆ ಕಾಲು ಮುಡ್ಕೊಂಡಿದೆಯಾ? ಅವ್ರ ಕಾಲು ನೆಟ್ಟಿಗೆ ವೀಲ್ ಚೇರ್ ಇಲ್ಲ ಅಂತ ಅರ್ಥ. ಸೀತಾದೇವಿ ಹೇಳ್ತಾರೆ, ರಾಮನಿಗೆ ಯಾರು ಜೊತೆಗೆ ಯಾತಕ್ಕೆ ಸ್ವತಂತ್ರ. ಅವನು ಯಾಕೆ ಯಾರು ಬೇಕಾಗಿದೆ ರಾಮನಿಗೆ? ಆದರೆ ನಿನ್ನರ್ಥ ಅವನಿಗೆ ಇವೆಲ್ಲ ಬೇಕು ಗೊತ್ತಾಯ್ತಾ? ರಾಮನಿಗೆ ಯಾರು, ಅವರು ರಾಮನ ಹೆಸರೇ ಒಂದು ಗೌರವ. ರಾಮ ರಾಮನೇ. ಯಾರ ಒಂದು ಆಸರೆಯನ್ನು ಪಡೆದು ರಾಮ ರಾಮನಾಗಿಲ್ಲ. ಸೂರ್ಯನ ಬೆಳಕನ್ನು ನಾವು ಹಚ್ಚಿಟ್ಟು ಸೂರ್ಯನ ಬೆಳಕು ಬಂದಿಲ್ಲ. ಅದೇ ರೀತಿ ರಾಮ ಸ್ವಪ್ರಕಾಶನಾದವನು. ಸ್ವರೂಪ ಪ್ರಮಿತಿ ಪ್ರವೃತ್ತಿ ರೂಪ ತತ್ತ ತ್ರೈವಿಧ್ಯೆ ಪರಾನಪೇಕ್ಷಂ ಸ್ವತಂತ್ರ ಸ್ವರ ಜನ್ಮಾದ್ಯಶ್ಚಯತೋ ಅನ್ವಯಾದಿ ತರತಸ್ಯ ಅರ್ಥೇಶು ಅಭಿಜ್ಞ ಸ್ವರ. ರಾಮ ಅಂಥವ್ರು. ಅಂಥವನು ಕೆಣಕು ಬೇಡ. ನನ್ನನ್ನು ಮುಟ್ಲಕ್ಕೆ ಒಂದು ಏನಾಗುತ್ತೋ ಗೊತ್ತಾ? ನಿನಗೆ ವಸ್ತ್ರದಲ್ಲಿ ಬೆಂಕಿ ತಗೊಂಡಾಗತ್ತೆ ಅಂತ ಹೇಳಿದ್ದಾರೆ. ಸೂಜಿ ತಗೊಂಡು ಕಣ್ಣು ಚಿಟ್ಕೊಂಡಾಗತ್ತೆ. ಹೇಳೋ ಮಾತುಗಳು ಹಾಕಿ ಬೆಂಕಿ ಮೇಲೆ ನಡೆಯಕ್ಕೆ ಹೋದಾಗತ್ತೆ. ಜಗತ್ತಿನಲ್ಲಿ ಹಾವಿನ ಬಾಯಿಲಿ ಕೈ ಇಟ್ಟಾಗತ್ತೆ. ನೀನು ರಾವಣ ಅರ್ಥ ಮಾಡ್ಕೊ, ನನ್ನನ್ನು ಮುಟ್ಟೋದು ಅಂದ್ರೆ ನೀನು ಪ್ರಾಣ ಕಳ್ಕೊಳ್ಳೋದು ಅಂತ ಅರ್ಥ ಅಂತ ಹೇಳಿದ್ದಾರೆ. ರಾವಣನಿಗೆ ಕೇಡುಗಾಲ ಬಂದವರಿಗೇನು ಅರ್ಥ ಆಗೋದಿಲ್ಲ. ಆ ಕ್ಷಣಕ್ಕೆ ಆಕ್ರಮಣ ಬಂದೇ ಬರ್ತಾ ಇದ್ದಾನೆ. ಸೀತಾ ಎಚ್ಚರಿಕೆ ಕೊಡ್ತಾರೆ. ನಿಜವಾದ ಸೀತೆ ಅಲ್ಲಿಲ್ಲ. ಅಲ್ಲಿ ಭಯ ಇತ್ಯಾದಿ ತೋರಿಸಿದ್ರೆ ಒಡೆಗರು ಸೀತಾದೇವಿಗೆಲ್ಲ ಇಂದ್ರದೇವರಿಗೆ ಭಯ ಇದೆ ಅಷ್ಟೇ. ಯಾಕೆ ಬ್ರಹ್ಮದೇವರವರ ಇವಳಿಗಿದೆಯಲ್ಲ, ಅದನ್ನಲ್ಲಿ ತೋರಿಸ್ತಾ ಇದ್ದಾನೆ ಹೊರತು ವಸ್ತುಸ್ಥಿತಿಯಲ್ಲಿ ಸೀತಾದೇವಿ ಇಲ್ಲವೇ ಇಲ್ಲ. ಮತ್ತು ಇರತಕ್ಕಂಥ ಇಂದ್ರದೇವರಿಗೆ ಒಳ್ಳೆ ಮಾತು ಗೊತ್ತು, ಭಯನೂ ಗೊತ್ತು. ರಾವಣ ಕಂಡ್ರೆ ಭಯ ಆಗ್ತಿದೆ. ರಾವಣ ಬಂದೇ ಬಿಡ್ತಾನೆ. ನಿನ್ನ ಕಾಪಾಡಕ್ಕೆ ಯಾರಿದ್ದಾನೆ ಈಗ ನೋಡು? ದೇವತೆಗಳು ನಿನ್ನ ಕಾಪಾಡೋಕ್ಕಾಗೋದಿಲ್ಲ. ನನಗೆ ವರ ಇದೆ ಅಂತ ಹೇಳಿದವನೇ ಎತ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾನೆ. ಆ ಸೀತಾದೇವಿ ಎಲ್ಲ ಕೂಗ್ತಾ ಇದ್ದಾರೆ, ಕಾಪಾಡಿ ಕಾಪಾಡಿ ಅಂತ ಹೇಳಿ ಒಡಗಿರ ಇಂದ್ರದೇವರು ಕೂಗ್ತಾ ಇದ್ದಾರೆ. ಆಗ ರಾವಣ ಬರ್ತಾನೆ, ಸೀತಾದೇವಿಯನ್ನು ಎತ್ಕೊಡ್ತಾನೆ, ತನ್ನ ರಥದಲ್ಲಿ ಕೂಡಿಸ್ಕೊಡ್ತಾನೆ, ಅಲ್ಲಿ ಹೋಲಿಕೆ ಶುರು ಮಾಡ್ತಾನೆ. ಆ ಸಮಯಕ್ಕೆ ಎಲ್ಲ ದೇವತೆಗಳು ದುಃಖ ಪಡ್ತಾರೆ, ಎಲ್ಲ ನೋಡ್ತಿದ್ದಾರಂತೆ. ಬ್ರಹ್ಮದೇವರಿಗೆ ಸುದ್ದಿ ಹೋಯ್ತದೆ. ಅವ್ರು ಕೂಡ ಬಂದರು ಕೇಳಬೇಕು ನೋಡಿ. ಸದ್ಯ ಅಂದ್ಕೊಂಡು ಕೆಲಸ ಆಯ್ತು ಅಂದ್ಕೊಂಡ್ರು, ಗೊತ್ತಾಯ್ತು ಅವರು ಹುಡುಗರೆಲ್ಲ ಭಾರಿ ಟೆನ್ಷನ್. ಅವ್ರಿಗೆ ಗೊತ್ತಾ ನಾವು ಪ್ಲಾನ್ ಸಕ್ಸಸ್ಫುಲ್ ಅಂದ್ಕೊಂಡ್ರು ಅಂತ. ಏನು ಪ್ಲಾನ್ ಸಕ್ಸಸ್ಫುಲ್? ಈಗ ಆದಮೇಲೆ ರಾವಣ ಸಾಯಿತು. ಇಲ್ಲಿ ಕೆಲವು ಮಾತುಗಳನ್ನು ಬರೀತಾರೆ ಇಲ್ಲಿ ಮತ್ತೆಯಲ್ಲಿ. ನಿಜವಾದ ಸೀತಾದೇವಿ ಇದ್ರೆ ಏನಾಗ್ತಿತ್ತು ಅಂತ ಪ್ರಶ್ನೆ. ನಿಜವಾದ ಸೀತೆ ಇದ್ದೀವಿ ಏನಾಗ್ತಿತ್ತು? ಏನಾಗ್ತಿತ್ತು? ಲೈವಾಗಿದ್ರೆ ಏನಾಗ್ತಿತ್ತು? ಬರ್ಸ್ಟ್ ಆಗ್ತಿತ್ತು ಅಷ್ಟೇ. ರಾವಣ ಆ ಕ್ಷಣಕ್ಕೆ ಸತ್ತು ಹೋಗ್ತಾ ಇದೆ. ಆ ಕ್ಷಣಕ್ಕೆ ಅವನು ಸಾಯಿಬಾರ್ದು. ಅವನು ಸರಿ ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಆಗಬೇಕು. ಆಗ ಅವನು ಸಾಯಿದ್ರು. ನಿಜವಾದ ಸೀತಾದೇವಿ ಅದಕ್ಕೇನೆ ಅಲ್ಲಿ ಇರಲಿಲ್ಲ. ಲೈವ್ ವೈರ್ ಅಂದರೆ ಅರ್ಥ ಆಗುತ್ತಲ್ಲ, ಅಷ್ಟ ಯಾವ ಲೈವ್ ವೈರ್ ಸೀತಾದೇವಿ ಪವರ್ಫುಲ್ ಅಲ್ಲ. ಸೀತಾದೇವಿಯಲ್ಲಿ ಜಗತ್ತನ್ನೇ ನಾಶ ಮಾಡಬರ್ತಕ್ಕಂತಹ ಮಹಾಬೆಂಕಿ ಅವರನ್ನು ಮುಟ್ಟೋದಕ್ಕವ್ರು ಏನಾಗಬಹುದು ಗತಿ ಎಂಬುದು ತೋರಿಸ್ತಾರೆ. ಅಲ್ಲಿ ಸೀತಾದೇವಿಯಲ್ಲಿ ಇರಲಿಲ್ಲ, ಹುಡುಗವರು ಮಾತ್ರ ಇಂದ್ರದೇವರಿಗೆ. ಈ ಕಥೆ ಎಷ್ಟು ಗುಟ್ಟಾಗಿ ನಡೀತು ಗೊತ್ತಾ? ರಾಮದೇವರು ಹೋಗಿದ್ದಾತಕ್ಕೆ, ಸೀತಾದೇವಿ ಮಾತಾಡಿದ್ದಾತಕ್ಕೆ, ಮಾಯಾ ಸೀತೆ ನಿರ್ಮಾಣವಾಯಿತಲ್ಲ, ಇದೆಲ್ಲ ಎಷ್ಟು ರಹಸ್ಯವಾಗಿತ್ತು ಅಂದರೆ ಅವರಿವರಿಗೆಲ್ಲ ಬ್ರಹ್ಮವ್ಯಾಸ ಪುರಾಣದಲ್ಲಿ ಹೇಳ್ತಾರೆ, ಲಕ್ಷ್ಮಣೋ ನೈವ ಬುಬುಧೆ ತದನ್ನೇ ಶಾಂತು ಕಾಕಥ. ಲಕ್ಷ್ಮಣನಿಗೂ ಅರ್ಥ ಆಗಲಿಲ್ಲಂತೆ ಏನಾಗಿದೆ ಅಂತ ಹೇಳಿಬಿಟ್ಟು. ಆತ ನೀವಾ ಸೀತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ರಾಮ ಸೀತೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಬ್ರಹ್ಮದೇವರು ವಾಯುದೇವರು ಬಿಟ್ಟರೆ ಜಗತ್ತಿನ ಇತಿಹಾಸದಲ್ಲಿ ಎಲ್ಲ ಟೋಟಲಿ ಬ್ಲಾಂಕ್ ಅಂತ ರಹಸ್ಯಾಗ ಲಕ್ಷ್ಮೀನಾರಾಯಣ ಬಗ್ಗೆ ತಿಳ್ಕೊಳ್ತೀವಿ, ಉಳಿದವರಿಗಿಲ್ಲ. ಈಶ್ವರಾದನ್ಯತ್ರ ಆಲೋಚನೆ ಸರ್ವ ವಿಷಯ ಮೃಗಯೋಗಿ ಜ್ಞಾನ. ದೇವರ ಬಗ್ಗೆ ಲಕ್ಷ್ಮೀನಾರಾಯಣರ ಬಗ್ಗೆ ಯಾರು ಬುದ್ಧಿನ ವರ್ಕ್ ಮಾಡೋದಿಲ್ಲ. ಅದು ಅನುಗ್ರಹ ಮಾಡಿದಷ್ಟು ಮಾತ್ರ ಮಾಡು. ಅದಕ್ಕೆ ಯಾರಿಗೂ ಗೊತ್ತಾಗಲಿಲ್ಲ ಅಷ್ಟು ರಹಸ್ಯವಾದ ವಿಚಾರ. ಮತ್ತು ನಿಜವಾದ ಸೀತಾದೇವಿ ಅಪಹರಣ ಅಲ್ಲಿ ಆಗಲೇ ಇಲ್ಲ ಎಂಬುದು ಮುಖ್ಯವಾದ ಅಂಶ. ಇಲ್ಲಿ ಕೆಲವು ಹಿಂದೆ ಹೇಳಿದೆ, ಸಿಂಪಲ್ ಲಾಜಿಕ್ ಕೂಡ ಇರೋದು ಹಾಗೆ. ಇಲ್ಲಿ ಮಾಯಾ ಸೀತಾ ರಾವಣನಿಗೆ ಸಿಗಲಿಕ್ಕೆ ಏನು ಕಾರಣ ಅಂದರೆ, ಮಾರೀಚ ಬಂದ. ಏನಾಗಿ ಬಂದ? ಮಾಯಾಜೀತಿಯಾಗಿ ಬಂದ. ರಾವಣ ಬಂದ, ಮಾಯಾ ಸನ್ಯಾಸಿಯಾಗಿ ಬಂದ. ಸೊ ಮಾಯಾಜೀತಿಯಾಗಿ ಅವನು, ಮಾಯಾ ಸನ್ಯಾಸಿಯಾಗಿ ಅವನು. ಸಿಕ್ಕಿದ್ದಾರು ಮಾಯಾ ಸೀತೆ ಹೊರತು ಒರಿಜಿನಲ್ ಸಿಗೋ ಚಾನ್ಸೇ ಇಲ್ಲ. ಅವನು ಮಾಡಿದ ಮೋಸ ಅವನಿಗೆ ಬಿಡ್ತಾ ಇದೆ ಅಂತ. ಆದರೆ ನಾವು ಹೇಳ್ತೇವೆ, ನಾವೇನಾದರೂ ಮೋಸ ವಂಚನೆಗಳಿಂದ ಧನ ಸಂಪಾದನೆ ಮಾಡಲಿಕ್ಕೆ ಹೋದರೆ ನಮಗೆ ನಿಜವಾದ ಸಂಪತ್ತು ಸಿಗೋದಿಲ್ಲ, ಬ್ಲಾಕ್ ಮನಿನೇ ಸಿಗೋದು ಅಂತ. ಬ್ಲಾಕ್ ಮನಿ ಮೋಸ ಮಾಡಕ್ಕೆ ಕೊಟ್ಟರೆ ವೈಟ್ ಹ್ಯಾಗೆ ಸಿಗುತ್ತೆ ನಮಗೆ? ನಮ್ಮದು ಮೋಸ, ಅವನದು ಮೋಸ, ಹಾಗಾಗಬಾರ್ದು. ನಮ್ಮದು ಸಾಚ ವ್ಯವಹಾರ ಆದರೆ ಮಾತ್ರ ಮಹಾಲಕ್ಷ್ಮಿ ಬರ್ತಾಳೆ ಹೊರತು ಮೋಸದ ವ್ಯವಹಾರಕ್ಕೆ ಮಹಾಲಕ್ಷ್ಮಿ ಬರೋದಿಲ್ಲ, ಅಲ್ಲಿ ಅಲಕ್ಷ್ಮಿನೇ ಕಾಲಿಡೋದು. ಇಲ್ಲಿ ಮಾಯಾ ಸೀತೆ ಕಾಲಿಡ್ತಿದ್ದಾರೆ. ಇಲ್ಲಿ ಇಂದ್ರದೇವರವ್ರಿಗೆ ಒಂದು ಕರಣ ಇದೆ, ಇಂದ್ರದೇವರು ಸಂಪತ್ತಿಗೆ ಅಭಿಮಾನಿಯಲ್ಲಿ ಅವರು ಒಬ್ಬರು, ಇದು ಪರಮೇಶ್ವರಿ ಅಂತಿದೆ. ಅದಕ್ಕೆ ಖೋಟ ಜೀವಾ ಸಂಪತ್ತಲ್ಲ, ಅದು ಖೋಟ ಸಂಪತ್ತು ಅಂದಕ್ಕೆ ಇಂದ್ರದೇವರು ಬಂದಿದ್ದು ಒಂದು ಕಾರಣ. ಇಷ್ಟು ಮಾಡಿ ಸೀತಾದೇವಿ ವ್ಯಾಪಾರಣ ಮಾಡಿದೆ ಅಂತ ತಿಳ್ಕೊಂಡ. ಇವಾಗ ಸೀತಾಪಹರಣ ಆಗಿಲ್ಲ, ಮುಂದೆ ಹೋಗ್ತಾ ಇದ್ದಾನೆ. ಗಿಡ ಮರಗಳು ಒಂಥರ ದುಃಖ ಪಡ್ತಿದೆ ಅಂತೆ, ಅಂದರೆ ಒಡಗಿರ ಚೇತನಗಳು ಅಂತ ಅರ್ಥ, ಅವು ನಿಮಾನ ದೇವತೆಗಳು ಅಂತ ಅರ್ಥ. ಆಗ ಅಲ್ಲಿ ಜಟಾಯುವನ್ನು ಹದ್ದು ಇರುತ್ತೆ, ಅವನು ದಶರಥನ ಸ್ನೇಹಿತನ, ದಶರಥನ ಸ್ನೇಹಿತ. ರಾಮ ಲಕ್ಷ್ಮಣ ಸೀತೆಯ ದಂಡಕಾರಣಕ್ಕೆ ಬರಬೇಕಾದ್ರೆ ಮಾರ್ಗದಲ್ಲಿ ಜಟಾಯು ಅವರನ್ನು ಸಂದರ್ಶನ ಮಾಡಿರ್ತಾರೆ. ರಾಮದೇವರು ಕೇಳ್ತಾರೆ, ಯಾರೇ ನೀನು ಅಂತ ಕೇಳಿದರೆ, ನಿನ್ನ ಸ್ವರೂಪ ಗೊತ್ತಾ ಅಂತ ಅಷ್ಟೇ ಅರ್ಥ. ರಾಮದೇವರಿಗೆ ಅಜ್ಞಾನ ಅಲ್ಲ, ಅವನು ಹೇಳ್ತಾನೆ ಯಾರು ಗೊತ್ತಾ ರಾಮ, ನಾನು ವಿನತೆಯ ಮಗ ಸೂರ್ಯ, ಒಬ್ಬ ಗರುಡನೂ ವಿನತೆಯ ಮಗ, ವೈನತೆಯ ಅರುಣನೂ ವಿನತೆಯ ಮಗ, ಅವನು ಕೂಡ ವೈನತೆಯನೇ. ಅರುಣನ ಸೂರ್ಯನ ಸಾರಥಿ ಹಾಕ್ಕೊಟ್ಟವನೇ ಅರುಣ. ಇದು ಹದ್ದು ಅದು ಹದ್ದು, ಗರುಡನೂ ಹದ್ದು ಅರುಣನೂ ಹದ್ದು. ಅರುಣನಿಗೆ ಕಾಲುಗಳಿಲ್ಲ, ಅರ್ಧ ಮಾತ್ರ ಹುಟ್ಟಿರ್ತಾನ, ಅದಕ್ಕೇನೆ ಸೂರ್ಯ ರಥ ಮುಂದೆ ಕೂತಿರ್ತಾನಷ್ಟೇ. ಅರುಣನ ಅನೇಕ ಜನ ಮಕ್ಕಳು, ಅದರಲ್ಲಿ ಇಬ್ಬರು ಪ್ರಸಿದ್ಧ, ಸಂಪಾತಿ ಅಂತ ಒಬ್ಬ, ಜಟಾಯು ಅಂತ ಒಬ್ಬ. ಅದಕ್ಕೆ ಅರುಣಶ್ಚ ಸೂ ಅರುಣನ ಮಗ ನಾನು, ನಿಮ್ಮಪ್ಪ ದಶರಥ ಇದ್ದಾನಲ್ಲ, ನಾವಿಬ್ಬರು ಅತ್ಯಂತ ಆತ್ಮೀಯ ಸ್ನೇಹಿತರು ಅಂತ ಹೇಳ್ತಾರೆ. ಅದು ನಿಜವಾದ ಮಾತು. 60,000 ವರ್ಷ ಆಗಿತ್ತದೆ ಜಟಾಯು, ಜಟ 60,000 ವರ್ಷ ಆಗಿದೆ ನನಗೆ ಅಂತ ಹೇಳ್ತಾನೆ. ಮೊದಲು ರಾಮಾಯಣ ಕೇಳಿದ್ರೆ ಹೆಣ್ಣು ತಿರುಗಬೇಕು, ದಶರಥ ರಾಜ ಯಜ್ಞ ಮಾಡಲಿಕ್ಕೆ ಅಂತ ಹೊರಟಾಗ 60,000 ವರ್ಷ ಆಗಿತ್ತು ಆತನಿಗೆ. ಕರೆಕ್ಟ್ ಏಜ್ ಇದೆ ಇಬ್ಬರು ಕೂಡ. ಸಾಮಾನ್ಯವಾಗಿ ಫ್ರೆಂಡ್ಶಿಪ್ ಬರೋದು ವಯಸ್ಸು ಕೂಡ ಸರಿ ಇರಬೇಕಲ್ಲ, ಸರಿಯಾದ ವಯಸ್ಸಿನಲ್ಲಿದ್ದಾರೆ. ಅದಕ್ಕೆ ವಯಸ್ಸರು ಅಂತ ಸ್ನೇಹಿತರಿಗೆ ಹೆಸರು, ಸಮಾನ ವಯಸ್ಕರು ಅಂತ ಹೇಳಿ. ಇವನು ಭಾರಿ ಪುಣ್ಯಾರ್ಥ, ದಶರಥ ಭಾರಿ ಯೋಗ್ಯ. ನಿಮ್ಮಪ್ಪ ನನಗೆ ಭಾರಿ ಗೊತ್ತು, ಸ್ನೇಹಿತ, ನೀವು ಗಾಡಿ ಬಂದಿದ್ದೆ ನಿಮಿತ್ತೆ ನಾನು ಇರ್ತೇನೆ ಅಂತ ವಾಸ ಮಾಡ್ಕೊಂಡಿದ್ದಂತೆ ಪಾಪ. ಆತ ಇದನ್ನು ನೋಡ್ತಾನೆ, ಈಗ ನೋಡಿದವನೇ ತನ್ನ ಕೈಯಿಂದ ಆದರೂ ಸಹಾಯ ಮಾಡಬೇಕು ಅಂತ ಬರ್ತಾನೆ. ಇದು ಅಡ್ಡಗಟ್ತಾನೆ ರಾವಣನನ್ನು, ದೊಡ್ಡ ರೂಪ ತಗೊಳ್ತಾನೆ. ದಿವೈನ್ ಅಲ್ಲ ಅದು, ದೇವಲೋಕದ ಹದ್ದಾದರೂ ತಾನು ದೊಡ್ಡ ರೂಪ ತಗೊಳ್ತಾನೆ. ಹಲೋ ರಾವಣ, ನಾನು ಬದುಕಿರೋವರೆಗೂ ಸೀತಾಪಹರಣ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಾನು ಬದುಕಿರೋವರೆಗೂ ಸಾಧ್ಯ ಇಲ್ಲ ಅಂದರೆ ಅಲ್ಲಿವರೆಗೂ ಪ್ರಯತ್ನ ಪಟ್ಟೆ ಪಡ್ತೀರಿ, ಯುದ್ಧ ಶುರುವಾಗುತ್ತೆ. ಒಂದು ಹಂತದಲ್ಲಿ ರಾವಣ 10 ಬಾಣ ತಗೊಂಡು ಅದನ್ನು ಹೊಡಿತಾನೆ. ಅವನಿಗೆ ಅಸ್ತ್ರ ಹೆಸರಲ್ಲ ಪಾಪ, ಕೊಕ್ಕು ಉಗುರುಗಳು ಅಷ್ಟೇ ಅಸ್ತ್ರ ಅದು. ಆ ಉಗುರಲ್ಲಿ 10 ಬಾಣ ಹೊಡೆದಾಗ್ತದೆ ನೆನಪಿರಲಿ. ರಾವಣ ಎಷ್ಟೆಷ್ಟು ಪ್ರಯತ್ನ ಪಡ್ತಾನೆ, ಜಟೆ ಅಷ್ಟೆಷ್ಟು ತಿರುಗಿ ಹೊಡಿತಾ ಇದ್ದಾರೆ ರಾವಣನ. ರಾವಣ ಪಿಕ್ಕು ತೋರಿಸಿದೆ ಅಂತ ಆಗ್ತಾ ಇದೆ. ಅಲ್ಲಿ ಬಿಲ್ಲು ಬಿಟ್ಟರೆ ಬಿಲ್ಲನ್ನೇ ಪುಡಿ ಮಾಡ್ತಾನೆ, ಬಾಣ ಬಿಟ್ಟರೆ ಬಾಣ ಹೋಗುತ್ತೆ. ಏನಾಯ್ದವ್ರು ಬಿಚಾರಿಗೆ ನಾಶ ಮಾಡಿಬಿಡ್ತಾರೆ. ರಾವಣನಿಗೆ ಏನು ಮಾಡೋಕ್ಕಾಗ್ತಾ ಇಲ್ಲ, ಅಷ್ಟಿಟ್ಟು ಬಂದ್ಬಿಟ್ಟಿದೆ. ನಮಗೆ ಆಶ್ಚರ್ಯ, ಇದು ಬ್ರಹ್ಮದೇವರ ವರ ಇದೆ, ಜಟಾಯುಗದೇನೂ ಇಲ್ಲ, ಇಷ್ಟಂತ ಎಲ್ಲಿಂದ ಬಂತು ಅಂದರೆ ಬ್ರಹ್ಮದೇವರ ವರ ಇವನಿಗಿದೆ, ರಾವದೇವರ ಅನುಗ್ರಹ ಅವರಿಗೆ ಗೊತ್ತಾಯಿತು, ಬ್ರಹ್ಮನ ಅಪ್ಪನ ಅನುಗ್ರಹ ಇದೆ ಕೇಳಬೇಕಾ. ಈಗ ಅರ್ಥ ಆಗುತ್ತೆ, ಎಂಥ ವರ ಇದ್ದವರು ಬಂದರೂ ಕೂಡ ನಮಗೆ ನೈತಿಕವಾದ ಮಹತ್ವ ಇದ್ದರೆ ನಮ್ಮ ಶಕ್ತಿ ಮಾರಲ್ ಕರೇಜ್ ಅಂತ ಕರೀತಾರೆ. ಮಾರಲ್ ಕರೇಜ್, ಒಬ್ಬ ಗೂಂಡ ಇರ್ತಾನೆ, ಒಂದು ಕಷ್ಟಪುಷ್ಟ ವ್ಯಕ್ತಿ, ಗೂಂಡ ಅಂದರೆ ಗೂಂಡನೇ. ಒಬ್ಬನು ಪೊಲೀಸ್ ನೆನಪೇತರೆ ಪೊಲೀಸ್ ಬರ್ತಾನೆ, ಕಷ್ಟ ಹೇಳ್ತಿರ್ತಾನೆ ಅದಕ್ಕೆ. ಇವನು ನ್ಯಾಯ ಇಲ್ಲ, ಅವನ ನ್ಯಾಯ ಇದೆ, ಅವನು ಮಾರಲ್ ಕರೇಜ್ ಅಂತೇವಲ್ಲ ಅದೇ. ಹದ್ದರಿಗೆ ಜಟಾಯಿಗೆ ಮಾರಲ್ ಕರೇಜ್ ಇರೋದ್ರೆ ಜೋರಾಗಿ ಯುದ್ಧ ಮಾಡ್ತಾರೆ, ರಾವಣನಿಗೆ ಅದಿಲ್ಲ, ಕದ್ದು ಮಾಲಿದ್ದಾಗಿದೆ, ಒದ್ದಾಡ್ತಿದ್ದಾನೆ ಒಂದೇ ಸಮನೆ. ಬಿಡದೆ ಹಠ ಇದೆಯಲ್ಲ, ಬ್ರಹ್ಮದೇವರ ವರ ಇತ್ಯಾದಿ ಉಪಯೋಗಿಸಿಬಿಟ್ಟು ಕೊನೆಗೆ ಅವನು ಅನೇಕ ರೀತಿ ಯುದ್ಧ ಮಾಡ್ತಾ ಇದ್ದಾಗ ಅವನು ಬಿಡೋದಿಲ್ಲ. ಇವನು ಸಾರಥಿಯನ್ನು ಕೊಲ್ತಾನೆ ಜಟಾಯು, ರಾವಣನ ಸಾರಥಿಯನ್ನು. ರಾವಣನ ಧ್ವಜವನ್ನು ಮುರಿತಾನೆ, ರಥವನ್ನು ಪುಡಿ ಪುಡಿ ಮಾಡಿಬಿಡ್ತಾನೆ, ತನ್ನ ಶಕ್ತಿಯಲ್ಲಿ ಅದು ಅವನ ಕಿರೀಟನೂ ಹರಿಸಿಬಿಡ್ತಾನೆ. ಒಂದು ಸ್ಟೇಜಲ್ಲಿ ಎಲ್ಲಿವರೆಗೆ ಹೋದ ಜಟಾಯು ಅಂದರೆ ರಾವಣನ ಬಲಗೈ ಕಡೆ 10 ಗಳನ್ನು ಕತ್ತರಿಸಿ ಹಾಕಿದ್ದನು, ರಾವಣ 10 ಕೈಯೇ ಮುಗಿದೋಯ್ತು. ನಮಗೆ ಆಶ್ಚರ್ಯ ಅಂತೂ, ರಾವಣನ ಕೈಯಾದ್ರೂ ಮುರಿತಲ್ಲ ಅಂದರೆ ಪಾಪಿ ಅಷ್ಟು ಬೇಗ ಹೋಗೋದಿಲ್ಲ, 10 ಕೈ ಮತ್ತೆ ಬಿಡೋದು ಅಂತ ಅವರು. ಬ್ರಹ್ಮದೇವರು ವರ ಕೊಟ್ಟಿರ್ತಾರೆ, ನಿನ್ನ ಕೈ ಕಾಲುಗಳನ್ನ ತಲೆಯನ್ನು ಯಾರಾದ್ರೂ ಕತ್ತರಿಸಿದ್ರೆ ಮತ್ತೆ ಬೆಳೀಲಿ ಅಂತ ಹೇಳಿರ್ತಾರಂತೆ, ಮತ್ತೆ ಬೆಳೆದು ಅಂತ. ಇಷ್ಟೆಲ್ಲ ಜಟಾಯು ಮಾಡಿ ಹಬ್ಬ ಸಾಕಷ್ಟು ಕೆಲಸ ಮಾಡಿದ್ರೆ ಖುಷಿಯಾಯಿತು ಅವನಿಗೆ ಪಾಪ, ಅಷ್ಟೊತ್ತಿ ಸುಸ್ತು ಆಯಿತು, ಖುಷಿಯಾಯಿತು ಸುಸ್ತು ಆಯಿತು. ಇವನು ವರ ಇತ್ತಾದ್ರಿಂದ ಏರದ, ಕೊನೆಗೆ ಖಡ್ಗ ತಗೋತಾನೆ, ಅವನ ಕಾಲುಗಳನ್ನು ಕತ್ತರಿಸ್ತಾನೆ, ರೆಕ್ಕೆಗಳನ್ನು ಕತ್ತರಿಸ್ತಾನೆ. ಪಾಪ ಏ ಕೊಕ್ಕನ್ನು ಕತ್ತು ಆ ಥರ ಕಾರ ಅರ್ಧ ಕತ್ತರಿಸಿಬಿಡ್ತಾನೆ, ಜಟಾಯು ಹಪ್ಪ ಅಂತ ಕೆಳಗೆ ಬಿಡುತ್ತಾನೆ. ಆ ಹೇಳ್ತಾನೆ, ಅಂತೂ ನನ್ನ ಕೈಯಿಂದ ಆದಷ್ಟು ಮಾಡಿದ್ದೇನೆ ರಾಮ, ನನ್ನ ಕೈಯಲ್ಲಿ ಬಿಡೋಕ್ಕಾಗಲಿಲ್ಲ. ನಿಜವಾಗಲೂ ಜಟಾಯು ಗೆದ್ದು ಬಿಡ್ತಾ ಇದ್ದ, ದೇವ್ರ ಸಂಕಲ್ಪನೇ ಇವತ್ತು ಒಯ್ಲಿ ಅಂತಿರೋದು, ಅದಕ್ಕೆ ಆಗ್ತಾ ಇದ್ದ. ಎಲ್ಲಿಯಾದರೂ ನಮ್ಮ ಕೆಲಸ ವಿಫಲವಾಯಿತು ಅಂದರೆ ದೇವ್ರ ಸಂಕಲ್ಪ ಇಲ್ಲ ಅಂತ ಅರ್ಥ, ಎಲ್ಲಿ ಸಫಲವಾಗುತ್ತೋ ಅಲ್ಲಿ ದೇವ್ರ ಸಂಕಲ್ಪ ಇದೆ ಅಂತ ಅರ್ಥ. ಅದಕ್ಕೆ ಜಟಾಯುವಿನ ಕಟ್ಟೆ ಮುಗಿದು ಪ್ರಾಣ ಹೋಗಿಲ್ಲ, ಹಾಗೆ ಬಿದ್ದಿದ್ದಾನೆ. ರಾವಣ ಏನಿಲ್ಲ, ಹೋಲೆ ರಥ ಇಲ್ಲ, ಸ್ಮರಣೆ ಮಾಡ್ತಾರೆ ಪುಷ್ಪಕ ಬಂತಂತ, ಪುಷ್ಪಕ ವಿಚಿತ್ರ ವಿಮಾನ ಅಂದ್ಕೋ ತಕ್ಷಣ ಬಂದ್ಬಿಡುತ್ತಂತೆ, ಫೋನ್ ಮಾಡಿದ ತಕ್ಷಣ ಬರ್ತಾರೆ ಅಂತಾರಲ್ಲ ಆತೆ, ಹಿಂದೆಲ್ಲ ಕರೆದೇ ಬರ್ತದೆ, ಫೋನ್ ಮಾಡಿದ್ರೆ ಸಾಕೀಗ ತಕ್ಷಣ ಬರ್ತಾರಲ್ಲ, ಅಂದ್ಕೊಂಡ್ರೆ ಸಾಕಂತೆ ಬರ್ತಿದ್ದಂತೆ ಪುಷ್ಪಕ ವಿಮಾನ. ಅದರಲ್ಲಿ ಕುತ್ಕೊಂಡು ರಾವಣ ಮೇಲೆ ಕರ್ತಾ ಇದ್ದಾನೆ, ಸೀತಾಗಿರಿ ಕರ್ಕೊಂಡಿದ್ದಾನೆ, ಅವ್ರು ಹೇಳ್ತಾರೆ, ನೋಡು ರಾವಣ, ನೀನು ಒಯ್ತಾ ಇರೋದು ನನ್ನನ್ನಲ್ಲ ನಿನ್ನ ಸಾವನ್ನ ಅಂತ ಹೇಳ್ತಾನೆ. ಮುಂದೆ ನಡೆದಿದ್ದರೆ ಅವನಿಗೆ ಬಂದಿದ್ದ ಸಾವೇ ಹೊರತು ಬೇರೆ ಅಲ್ಲ. ಆಕಾಶದಲ್ಲಿ ಹೋಗ್ತಾ ಇದ್ದಾನೆ, ಅಲ್ಲಿ ಹೋಗ್ತಾ ಹೋಗ್ತಾ ಎಂದರೂ ಠಂಪಿ ಪಂಪಾ ಸರೋವರ, ಅಲ್ಲಿ ಹನುಮಂತ ಸುಗ್ರೀವ ಎಲ್ಲ ನಿಂತ್ಕೊಂಡಿದ್ದರು ಶೇಖು ಪರ್ವತದ ಮೇಲೆ. ಮೇಲಿಂದ ಸೀತಾಕೃತಿ ನೋಡ್ತಾ ಇದೆ ಅದನ್ನು. ಆಗ ಒಂದು ಯೋಚನೆ ಬಂತಂತೆ, ನಾನು ಯಾವ ಕಡೆ ಹೋಗಿದ್ದೇನೆ ಅಂತ ರಾಮನಿಗೆ ಗೊತ್ತಾಗುತ್ತೋ ಇಲ್ಲವೋ, ಅದಕ್ಕೊಂದು ದರೆಯಲ್ಲಿ ಗುರ್ತು ಬಿಡೋಣ ಅಂತ ಹೇಳಿಬಿಟ್ಟು ತಮ್ಮ ಆಭರಣ ಕೆಲವೊಂದು ತೆಗೆದುಬಿಟ್ಟು ತನ್ನ ಸೀರೆ ಸೆರಗನ್ನು ಹರಿದು ಅದರಲ್ಲಿ ಗಂಟು ಕಟ್ಟಿಬಿಟ್ಟು ಅವ್ರ ಮಧ್ಯೆ ಹಾಕಿದರು. ರಾವಣನಿಗೆ ಗೊತ್ತಾಗಲಿಲ್ಲ ಅಂತ ಕೇಳಿದರೆ ಅವನು ಡ್ರೈವಿಂಗ್ ಗಲಾಟೆಯಲ್ಲಿದ್ದ, ಆ ಮೇಲಿರೋಳಗೆ ಆ ಕಡೆ ಗಮನಿಸಲಿಲ್ಲ ಅಂತ ಹೇಳಿದ. ರಾವಣನಿಗೆ ಗೊತ್ತಾಗಲಿಲ್ಲ, ಕೆಳಗೆ ಹಾಕಿದನು. ಇವತ್ತು ನಾನು ಹಂಪೆ ಕಡೆಗೆಲ್ಲ ಹೋಗಿಬಿಟ್ರೆ ಸೀತಾ ಸೆರಗು ಅಂತ ತೋರಿಸ್ತಾ, ಸೀತಾದೇವಿ ಗಂಟು ಹಾಕಿದ ಜಾಗ ಅಂತ ತೋರಿಸ್ತಾ, ಅವೆಲ್ಲ ಪ್ರಾಮಾಣಿಕ ಮ್ಯಾಚ್ ಆಗುತ್ತೆ, ಸ್ಥಳಗಳೆಲ್ಲ ಹೊಂದುತ್ತೆ. ಅಲ್ಲಿ ಹಾಕಿದರಂತೆ, ಆ ಸಮಯಕ್ಕೆ ಅವ್ರು ನೋಡಿದ್ರಂತೆ ಹನುಮಂತ ದೇವರಿದ್ದಾರೆ. ಹನುಮಂತೇವರು ಕಥೆಯಲ್ಲಿ ಗೊತ್ತಾರ ಸಣ್ಣ ಪುಟ್ಟ ಕಥೆಯಲ್ಲವರು, ಅಷ್ಟ ಆಯಿತು ಸುಗ್ರೀವ ಅವ್ರ ಕಥೆ ಮುಗಿಸ್ತೇನೆ ಹಾಕ್ತೇನೆ ಅಂತ ಎದ್ರಂತೆ. ಆಗ ಸುಗ್ರೀವ ಕೇಳ್ಕೊತಾರೆ, ಸುಗ್ರೀವ ಹನುಮಂತ ದಯವಿಟ್ಟು ಆ ಕೆಲಸ ಮಾಡಬೇಡ, ಏನೋ ರಾವಣಿಗೆ ನಮಗೂ ಅಷ್ಟು ಕಷ್ಟ ಆದರೂ ಕೂಡ ಹೊಡೆದಾಟ ಹೊಡೆದಾಟ ಆಗಿಲ್ಲ ಇನ್ನೂ ಕೂಡ. ಈ ನೆಪದಲ್ಲಿ ನನ್ನ ಮೇಲೆ ಇದ್ದು ಬದಲೇ ವಾಡಿ ಓಡಾಡ್ತಿದ್ದ ನನ್ನ ಅಣ್ಣ, ಇವನ್ ಮೇಲೆ ಸೇರಿಕೊಂಡ್ರೆ ಕಷ್ಟ ಆಗುತ್ತೆ ನನಗೆ, ಅದಕ್ಕೆ ಬಿಟ್ಟುಬಿಟ್ಟು ಹೋಗಲಿ ಅಂದರೆ. ಆಗ ಹನುಮಂತೇವರು ಬಿಟ್ಟರಂತೆ, ಯಾತಕ್ಕೆ ಅಂದರೆ ಸುಗ್ರೀವ ಹೇಳಿದ್ದು ನೆಪ ಅಷ್ಟೇ, ನಿಜವಾದ ಕಾರಣ ಏನು ಅಂದರೆ ವಚನಾಧಾರಿಯತ್ಯ, ಜೈವಿ ಜೈಲಿ ಪರಮಾತ್ಮ ಮಾತು ಕೊಟ್ಟಿದ್ದಾನೆ, ಜಯನೇ ರಾವಣನಾಗಿರೋ ಒಳಗೆ ಜಯನ ಆವೇಶ ಇದೆ, ಪರಮಾತ್ಮ ತಾನೇ ಕೊಡ್ತೇನೆ ಅಂತ ಹೇಳಿದ್ದಾನೆ. ಮಯೇಯೋ ವಧ್ಯವು ಭವತಂ ತ್ರಿಜನ್ಮತು, ದೇವ್ರ ಮಾತನ್ನು ನಾನು ಎದುರಿಸಬಾರದು, ಸತ್ಯವಾಗಿ ಕೊಟ್ಟು ಬಿಟ್ಟರೆ. ಇನ್ನೊಂದು ಮಾತು ಸುಗ್ರೀವ ಎದುರು ಹೇಳಿದ್ದಾನೆ, ಅದು ಹೊರಗಿನ ಕಾರಣ, ಒಳಗಿನ ಕಾರಣ ಅದು. ಮತ್ತು ಭಗವತ್ ಸಂಕಲ್ಪ ಪೂರ್ತಿ ಹನುಮಂತೇವರಿಗೆ ಗೊತ್ತು, ಅದಕ್ಕೆ ಅವರು ಆಗಲೇ ಕೊಡಲಿಲ್ಲವೇ ಹೊರತು ಅತ್ತು ಇಮಿಡಿಯೇಟ್ ರಿಯಾಕ್ಟ್ ಅಂತೂ ಮಾಡಿದ್ರು. ಈ ರೀತಿ ಎಲ್ಲಿ ನಡೆಯುತ್ತೆ ಗೊತ್ತಾ, ಅಗ್ರ ಪೂಜೆಯ ಸಮಾರಂಭ ರಾಜಸೋಯಾಗದೊಳಗೆ ಶಿಶುಪಾಲನ ಕೃಷ್ಣನನ್ನ ಸಾಕಷ್ಟು ಬೈತಾನೆ ಶಿಶುಪಾಲ, ಸ್ಪಷ್ಟ ಭೀಮಸೇನರು ಹೇಳ್ತಾರೆ ನಾಲಿಗೆ ಕತ್ತರಿಸ್ತೇನೆ ಅಂತ ಎದ್ದುಬಿಟ್ರೆ. ಆಗ ಭೀಷ್ಮಾಚಾರ್ಯ ಹೇಳ್ತಾರೆ, ಭೀಮಸೇನ ನೀನೇನು ಮಾಡಕ್ಕೆ ಹೋಗಬೇಡ, ಕೃಷ್ಣ ತಾನೇ ಕೊಲ್ತಾನೆ ಇವನನ್ನು, ನೀನೇನು ಮಾಡಕ್ಕೆ ಹೋಗಬೇಡ, ಸದ್ಯಕ್ಕೆ ಅವನ ಪಾಪದ ಕೂಡ ತುಂಬವರಿಗೆ ಕೃಷ್ಣ ಕಾಯ್ತಾರೆ ಅಂತ ಹೇಳಿ ಭೀಮಸೇನರು ಕೂತ್ಬಿಟ್ರೆ. ಇಲ್ಲಿ ನೋಡಿದ್ರೆ ಶಿಶುಪಾಲ, ಅಲ್ಲಿ ರಾವಣ, ರಾವಣನೇ ಶಿಶುಪಾಲ, ಹನುಮಂತನೇ ಭೀಮಸೇನ, ಸೇಮ್ ಆ್ಯಕ್ಷನ್. ಅವರು ಯಾತಕ್ಕೆ ಹಾಗೆ ಮಾಡಿದರು ಅಂದರೆ ಸಂಕಲ್ಪ ಗೊತ್ತಿದ್ದಾಗ ಆ ರೀತಿ ಮಾಡಬೇಕು, ಅಲ್ಲಿ ಸುಮ್ಮನೆ ಬಿಟ್ಟುಬಿಟ್ರೆ ಏನಾಗುತ್ತೆ, ಭೀಮಸೇನಿಗೆ ಗೊತ್ತು ಹನುಮಂತನಿಗೆ ಗೊತ್ತು, ಯಾತಕ್ಕೆ ಹಾಗೆ ಮಾಡಿದರು ಅಂದರೆ ಹೊರಗಿನ ಒಂದು ಕಾರಣ ಇರಬೇಕು. ಇಲ್ಲಿ ಹೊರಗಿನ ಕಾರಣವಾಗಿ ಭೀಷ್ಮರು ಬೇಡ ಅಂತ ಹೇಳ್ತಾರೆ, ಅಲ್ಲಿ ಸುಗ್ರೀವ ಬೇಡ ಅಂತ ಹೇಳ್ತಾರೆ, ಹೊರಗಿನ ಕಾರಣ, ಒಳಗಿನ ಕಾರಣ ಭಗವತ್ ಸಂಕಲ್ಪ ಅಂದರೆ ಭೀಮ ಮಾಡಿದ್ದು ಹನುಮಂತ ಮಾಡಿದ್ದು ಒಂದೇ ರೀತಿ ಇರೋದ್ರಿಂದ ಅವರು ಪೂರ್ಣ ಪ್ರಜ್ಞೆ ಅನ್ನೋದಕ್ಕೆ ನಿದರ್ಶನ ಇದೆ. ಸುಗ್ರೀವ ಮಾತ್ರ ಮಾಡಲಿಕ್ಕೆ ಹೋಗಲಿಲ್ಲ, ಮಾಡೋದು ಬಿಡಿಸ್ಬಿಡ್ತಾನೆ, ಯಾಕೆ ಮಾಡ್ತೀವಿ ಕೂಡ ನಂಪಾಡಿ ನಾವು ಇರೋಣ ಅಂತ ಹೇಳ್ತಾನೆ. ಆ ಸ್ಥಿತಿ ಬಂದು ಸುಗ್ರೀವನ ತಪ್ಪದು, ಹನುಮಂತ ಮಾತ್ರ ಸರಿಯಾಗೇ ಮಾಡ್ತಾನೆ. ರಾವಣ ಹೋಗ್ತಾನೆ, ದಾರಿಯಲ್ಲಿ ತೋರಿಸಿದ ನೋಡು ಸೀತಾಕಟ್ಟಿ, ಯೋಚನೆ ಮಾಡು, ಇಲ್ಲಿ ರಾಮ ಬರ್ತಾನಾ ನೋಡು, ಹೇಗೆ ಹೋಗ್ತಿದ್ದೇನೆ ಆಕಾಶದಲ್ಲಿ ನಾನೀಗ, ಸಮುದ್ರ ದಾಟಿದ ನೋಡು, ಈಗ ಸಮುದ್ರ ದಾಟಕ್ಕೆ ಯಾರಿಗಾರು ಬರುತ್ತಾ, ಈಗ ರಾಮನಾಶಿ ಬಿಟ್ಟುಬಿಡು, ಬರಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ನೋಡು ಬೆಟ್ಟ ಇದೆ, ಸುತ್ತ ತ್ರಿಕೂಟ ಪರ್ವತ ಇದೆ, ಸಮುದ್ರ ದಾಟಿದ್ರು ಅಂದಾಟಕ್ಕೆ ಬರೋದಿಲ್ಲ, ಇನ್ನು ಮುಂದೆ ಹೋಗು, ಲಂಕಿಣಿ ಕಾಯ್ತಿದ್ದಾಳೆ, ಅಲ್ಲೇನು ಮಾಡಕ್ಕೆ ಬರೋದಿಲ್ಲ, ಮುಂದೆ ನನ್ನ ಪಟ್ಟಣ ಇದೆ, ಯಾರು ಎಂಟ್ರ್ ಆಗಕ್ಕೆ ಬರೋದಿಲ್ಲ. ಸೂರ್ಯಚಂದ್ರಾದಿಗಳು ರಾವಣನ ಪರ್ಮಿಷನ್ ಕೇಳ್ಕೊಂಡು ಹೋಗ್ತಿದ್ರಂತ ಗೊತ್ತಾಯ್ತಾ, ಸೂರ್ಯ ರಾವಣ ಮನೆಯಲ್ಲಿ ಫಂಕ್ಷನ್ ಅವತ್ತು ತಿಳ್ಕೊಳ್ಳಿ, ಸೂರ್ಯ ಲೇಟಾಗಿ ಮುಳುಗೋದು ಲೇಟಾಗಿ ಮುಳುಗುತ್ತಿದ್ದಂತೆ. ಈ ಕೆ ಬಿಯವರು ಕರೆಂಟ್ ಆಫ್ ಮಾಡ್ಮೆಂಟ್ ಮಾಡೋದೆಲ್ಲ ಆಗ್ತಾಯ್ತು, ಮನೆ ಫಂಕ್ಷನ್ ಇಂಜಿನಿಯರ್ ಫಂಕ್ಷನ್ನು ಲೈಟ್ ಆಗೇ ಇರುತ್ತೆ, ಪಕ್ಕದಲ್ಲೇ ಫಂಕ್ಷನ್ ಆರಿಸಿಬಿಟ್ಟಿರ್ತಾರೆ. ಯಾಕೆ ಇವನು ರಾವಣ ಇವತ್ತು ಹ್ಯಾಕ್ ಕಂಟ್ರೋಲ್ ಮಾಡ್ತಿದ್ದು ಸೂರ್ಯಚಂದ್ರನ್ನ ಅಂತ ಕೇಳಿದರೆ, ಅವತ್ತು ಯಾವುದು ಯಾವಾಗಕ್ಕಾರು ಹುಣ್ಣಿವಾಗಬೇಕು, ಅವನಿಗೆ ರಾತ್ರಿ ಊಟ ಇಟ್ಟರೆ ಹುಣ್ಣಿವಾಗಬೇಕು, ಅವತ್ತಿನ ದಿವಸ ಯಾವಾಗಕ್ಕಾರು ಸೂರ್ಯ ಬರಬೇಕು, ವಿಜ್ಞಾನಿಗಳು ನಾಚ್ಕೋಬೇಕು ಅಂತ ಸಾಧನೆ ಮಾಡಿದ್ದಾನೆ ರಾವಣ. ಇವತ್ತು ವಿಜ್ಞಾನಿಗಳಿಗೆ ಅದೇನು ಸೂರ್ಯ ಹೇಗೆ ಓಡಿ ಇನ್ನೂ ಗೊತ್ತಾಗಿಲ್ಲ ವಿಜ್ಞಾನಿಗಳಿಗೆ, ಆದರೆ ರಾವಣ ಅಲ್ಲಿವರೆಗೂ ಮುಂದುವರೆದು ಬಿಟ್ಟಿದ್ದ, ಲೌಕಿಕವಾಗಿ ಭಾರಿ ಮುಂದುವರೆದಿದ್ದ, ಆಧ್ಯಾತ್ಮಿಕವಾಗಿ ಸೊನ್ನೆ, ನಮ್ಮ ಹುಡುಗರು ಇರ್ತಾರಲ್ಲ ಹಾಗೇನೆ, ಲೌಕಿಕವಾಗಿ ಕೋಟ್ಯಾಧೀಶರು, ಒಳಗೆ ನೋಡಿದ ತಲೆ ಖಾಲಿ, ಅಧ್ಯಾತ್ಮದ ಬಗ್ಗೆ ಏನೂ ಗೊತ್ತಿರೋದಿಲ್ಲ. ರಾವಣ ಸ್ಥಿತಿ ಏನಾಯ್ತಲ್ಲ, ಆ ಸ್ಥಿತಿ ನಮಗಾಗಬಾರದು ಅಂತಿದ್ರೆ ಆದದ್ದಾಯಿತು, ಇನ್ನಾದರೂ ಒಳ್ಳೆ ಹಾದಿ ಹಿಡಿಯೋ ಪ್ರಾಣಿ ಅಂತ ಹೇಳಿದ್ದಾರೆ. ತದನಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ, ಅಲ್ಲಿ ಕರ್ಕೊಂಡು ಹೋಗ್ತಾನೆ, ಅಶೋಕವನದಲ್ಲಿ ಇಡ್ತಾನೆ, ಅಲ್ಲಿ ಚಿಂಚೋಟ ಕೆಳಗಿಡ್ತಾನೆ, ನೋಡು ಇನ್ನು ಮೇಲೆ ನೀನು ಎಲ್ಲರನ್ನ ಕರೀತಾನೆ, ಧೂಳು ಅದನ್ನು ಒಪ್ಪಬೇಕು, ಇವರು ಯಾವ ತೊಂದರೆಯೂ ಕೊಡಬಾರದು, ಆದರೆ ಭಯಪಡಿಸ್ತಾ ಇರಬೇಕು, ನಾನು ಒಪ್ಪ ಹಾಗೆ ಮಾಡಬೇಕು, ಅವ್ರು ಏನು ಕೇಳಿದರೂ ಕೊಡಿ, ಒಪ್ಪೋದಾದರೆ ಬೇಕಾದ ಕೊಡಿ, ಇಲ್ಲದೆ ಹೋದರೆ ಅವಳನ್ನು ಹಿಂಸೆ ಮಾಡಿ ಅಂತ ಹೇಳಿಬಿಡ್ತಾನೆ. ನೋಡು ಸೀತಾ, ಇಲ್ಲಿ ಯಾರೂ ಬರೋ ಸಂಭವ ಇಲ್ಲ, ಒಬ್ಬ ರಾಮ ಬಂದರೆ ಏನೂ ಆಗೋದೂ ಇಲ್ಲ, ಸೈನ್ಯ ಅಂತೂ ಬರೋಹಾಗಿಲ್ಲ, ನನ್ನ ಮಾತು ಕೇಳು, ಸುಖವಾಗಿದ್ದುಬಿಡು, ಸುಮ್ಮನೆ ಕಾಲ ಕಳಿಬೇಡ, ನನ್ನ ಸಂಪತ್ತು ಎಂದು ಬರುತ್ತೆ ಇನ್ನು ರಾಮನಿಗೆ ಎಂದು, ಹೌದು ನಿಮ್ಮ ಸಂಪತ್ತು ರಾಮನಿಗೆ ಯಾಕೆ ಬರುತ್ತೆ, ಪಾಪ ರಾಮನಿಗೆ ತಂದೆ ಸಂಪತ್ತು ಇದೆ, ಬೇಕಾದಷ್ಟು ನನ್ನ ಸಂಪತ್ತು ಎಂದು ರಾಮನಿಗಿಲ್ಲ, ನೋಡು ನನ್ನ ಒಪ್ಪು ಅಂತ ಹೇಳೋದು ದಿವಸ ಒತ್ತಾಯ ಮಾಡೋದು ಕೂತಿದ್ರು. ಸೀತಾದೇವಿ ಬೈಯೋದಷ್ಟೇ, ಸೀತಾದೇವಿ ಮಾತಾಡಬೇಕಾದ್ರೆ ಹೇಗೆ ಮಾತಾಡ್ತಿದ್ರು ರಾವಣ ಜೊತೆ ಎಂಬುದನ್ನು ಹೇಳ್ತಾರೆ. ತೃಣಮಂತರತಃ ಕೃತ್ವ, ಅಡ್ಡ ಒಂದು ಹುಲ್ಕಟ್ಟು ಇಟ್ಕೊಂಡು ಮಾತಾಡ್ತಾ ಇದ್ರು. ಲೋಕದ ಸಂದೇಶ ಏನದು? ಪರಪುರುಷರ ಜೊತೆ ಪರ ಸ್ತ್ರೀಯರು ಹಾಗೆಲ್ಲ ಮಾತಾಡಬಾರ್ದು ನೇರವಾಗಿ ಅಂತ. ಇವತ್ತು ಎಲ್ಲಿದೆ ಕಾಲ? ಸೈಕಲ್ಗಳು ಓಡಾಡ್ತಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ ಕೂಡ. ಆ ಕಾಲಕ್ಕೆ ಬಂದು ಹೊರಗೆ ನೋಡಿಬಿಟ್ರೆ ಬಹುಶಃ ನಾವು ಯಾವುದೋ ಕಾಲದಲ್ಲಿದ್ದಾಗ ಅನಿಸುತ್ತೆ. ಇವರ 50 ವರ್ಷಗಳ ಹಿಂದೆ ಸಮಾಜ ಹೇಗಿತ್ತು, ಇವತ್ತು ಹೇಗಿತ್ತು ಯೋಚನೆ ಮಾಡಿದರೆ ಬಹುಶಃ ತಲೆ ಕೆಟ್ಟೋಗ್ಬಿಡುತ್ತೆ. ನಮ್ಮಲಕ್ಕೆ ಸಾಧ್ಯ ಇರೋದಿಲ್ಲ. ನಿಮಗೇನು ಗೊತ್ತು? ವ್ಯತ್ಯಾಸನೇ ಗೊತ್ತಾಗೋದಿಲ್ಲ ಹಾಗಿರುತ್ತೆ. ಯಾರೇನು ಅಂತಲೇ ಗೊತ್ತಾಗೋದು. ಸೀತಾಗಾರ ದೃಢವಂತರತ ಕೃತ ಹಾಗೆ ಮಾತಾಡಿಸ್ಬೇಕು ಅಂತ ಹೇಳ್ತಾ. ಇನ್ನೊಂದು ಅರ್ಥ, ನೀನು ಹುಲ್ಕಟ್ಟಿಗೆ ಸಮಾನ ತೋರಿಸ್ಬೇಕಾಗಿತ್ತು. ನೀನು ಹುಲ್ಕಟ್ಟಿ ಇದ್ದಾಗ ಏನು ಲೆಕ್ಕನೇ ಇಲ್ಲ ಅಂತ ಒಡಗಿನ ಅರ್ಥ. ರಾಮನ ಮುಂದೆ ಹುಲ್ಕಟ್ಟಿ ನೀನು, ನನ್ನ ಮುಂದೆ ಹುಲ್ಕಟ್ಟಿ, ಅದು ಸೂಚನೆ. ಇನ್ನೊಂದು ಧರ್ಮ, ಹುಡುಗವ್ರು ಹೇಗೆ ಮಾತಾಡಬೇಕು ತೋರಿಸ್ಕೊಡ್ತಾರೆ. ದಿವಸ ಮಾತುಕತೆ ನಡೀತಾ ಇತ್ತು. ಆ ಕಡೆಗೆ ರಾಮದೇವರು ಏನು ಮಾಡ್ತಾರೆ, ಭಾರಿ ವಿಶೇಷವಾದ ಪ್ರಸಂಗ. ಅಲ್ಲಿಂದ ರಾಮದೇವರ ವಾಪಸ್ ಬರ್ತಾರೆ. ಮುಂದೆ ಏನೇನು ನಡೆಯುತ್ತೆ ಮುಂದೆ, ನಾಳೆ ಎಲ್ಲ ತುಂಬ ಇದೆ ಅರಣ್ಯಕಾಂಡ ಎಂದು ಕೂಡ. ನಾಳೆ ಸರಿಯಾಗಿ 8 ಗಂಟೆಗೆ ಪ್ರಾರಂಭ ಮಾಡಿ 9:30 ಒಳಗೆ ಮುಂದೆ ಏನೇನು ನಡೀತಾ ಇದೆ, ಜಟಾಯುವಿನ ಸದ್ಗತಿ ಜಟಾಯುವಿಗೆ, ಆಮೇಲೆ ಕಬಂಧನ ಸಂಹಾರ, ಶಬರಿಯ ಉದ್ಧಾರ, ಅನೇಕ ವಿಧ ಹನುಮಂತನೊಂದಿಗೆ ಸಂದರ್ಶನ, ಇಷ್ಟರೊಂದಿಗೆ ಅರಣ್ಯಕಾಂಡ ನಾಳೆ ಮಂಗಳ ಆಗುತ್ತೆ. 4 ದಿವಸದ ಪ್ರವಚನದಲ್ಲಿ ಒಟ್ಟು ಅರಣ್ಯಕಾಂಡದಲ್ಲಿ ಎಷ್ಟೆಷ್ಟು ಅಪೂರ್ವವಾದಂತಹ ರಾಮಸೀತೆಯರ ಹಿರಿಮೆಯನ್ನೇ ತೋರಿಸ್ತಕ್ಕಂಥ ಘಟ್ಟಗಳು ನಡೀತಾ ಇದೆ ಎಂಬುದನ್ನು ನಾವು ಕಾಣ್ತಾ ಇದ್ದೇವೆ. ನಾಳೆಗೆ ಇದು ಮುಕ್ತಾಯವಾಗುತ್ತೆ ಅಂತ ತಿಳಿಸ್ತಾ, ನಿನ್ನೆ ಹೇಳಿದಾಗೆ ಸಿಡಿಗಳು ಕೆಲವು ಸಿಗಲಿಲ್ಲ ಅಂತ ಎಷ್ಟೋ ತಂದಿದ ಸಿಡಿಗಳು ಇದೆ, ಪುಸ್ತಕಗಳು ಇದೆ, ಉಪಯೋಗ ಮಾಡಿಕೊಳ್ಬಹುದು ಬೇಕಾದವರು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಸರ್ವೇಂದ್ರಿಯ ಪ್ರೇರಕೆ